ಸಾಹಿತ್ಯದಲ್ಲಿ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ಭಗವದ್ ರೂಪ ಚಿಂತನೆ ಮಾಡಬೇಕು ಅನ್ನೋದು ವಿಶೇಷ. ಅದನ್ನು ಈ ಪಂಚರಾತ್ರ ಅನ್ನೋ ಗ್ರಂಥದಲ್ಲಿ ಹೇಳ್ತಾರೆ. ಅದನ್ನು ಸ್ವಲ್ಪ ಭಾಳ ಸುಲಭ ನೋಡೋಣಕ್ಕೆ ನಿಮಗೆ ಅರ್ಥ ಆಗುತ್ತೆ. ಸುಲಭ ಅತಿ ಸುಲಭ ಅತಿ ಕಡಿಮೆ ಸಂಸ್ಕೃತ ಬಂದಿದ್ರು ಸಾಕು ಅರ್ಥ ಆಗುತ್ತೆ. ಅದಕ್ಕೆ ಅದನ್ನು ಗಮನ ಕೊಟ್ಟು ದಾಸೋಹಂ ತವ ಓದಿದ್ರಿ, ದಾಸೋಹಂ ತವ, ದಾಸೋ ಹಂತವ ಅಂತ ಓದ್ಕೋಬಾರ್ದು. ಮತ್ತೆ ದಾಸೋ ಹಂತವ ಅಲ್ಲ, ದಾಸಃ ಅಹಂ ತವ ದಾಸೋಹಂ ತವ, ಅಹಂ ನಾನು ತವ ನಿನ್ನ ದಾಸಃ ದಾಸನಾಗಿದ್ದೇನೆ ಅನುಸಂಧಾನ, ದಾಸಃ ಅಹಂ ತವ. ಹಾಗೆ ಅರ್ಥ ಮಾಡಿಕೊಂಡ ಹೇಳೋದು ಸುಲಭ ಆಗುತ್ತೆ, ಅನುಸಂಧಾನಕ್ಕೆ ಬರೋದು ಸುಲಭ ಆಗುತ್ತೆ. ಆ ಥರ ಯೋಚನೆ ಮಾಡಿ ಹೆಸರಿಗೆ ಕನ್ನಡ ದೇವರು ನಮ್ಮ ಅಷ್ಟೇ, ಬರೀ ಸಂಸ್ಕೃತನೇ. ವಾಸುದೇವ ವಿಗತಾಘ ಸಂಘ ತವ ದಾಸೋಹಂ, ವಾಸುದೇವ ವಿಗತ ಅಘ ಸಂಘ, ಅಘ ಅಂದರೆ ಪಾಪ, ಅಘ ಸಂಘ ಅಂದರೆ ಪಾಪಗಳ ಗುಂಪು, ವಿಗತ ಅಘ ಸಂಘ ಪಾಪರಹಿತನಾದವನು ನಿರ್ದೋಷನಾದವನು ಅಂತ ಅರ್ಥ. ಅದು ದಾಸರು ಏನು ಮಾಡಿದರು ಅಂದರೆ ಸಂಸ್ಕೃತ ಅಂದರೆ ಹೆದಕೋತಾರೆ ಅಂತ ಹೇಳಿ ಸಂಸ್ಕೃತ ಕಾಂಡ ಟೈಪ್ ಹೇಳಿದ್ರು ಅಷ್ಟೇ. ಔಷಧಿ ಕಹಿ ಇರುತ್ತೆ ಅಂತ ಹೇಳಿದಾಗ ಇದನ್ನು ಕೊಡ್ತಾರಲ್ಲ ಶುಗರ್ ಕೋಟೆಡ್ ಪಿಲ್ಸ್ ಅಂತಾರಲ್ಲ ಆ ಟೈಪ್, ಸಂಸ್ಕೃತನೇ ಕನ್ನಡ ಟೈಪ್ ಹೇಳಿದ್ರು ಅಷ್ಟೇ ಹೊರತು ಆ್ಯಕ್ಚುಲಿ ಸಂಸ್ಕೃತ. ಆದರೆ ಪೂರ್ತಿ ಸಂಸ್ಕೃತನೇ, ಮಂತ್ರ ಯಂತ್ರಮಯ ಮಂತ್ರ ಮಹಾಬೀಜ ಎಲ್ಲ ಏನಿದೆ ಅದು, ಕರ್ಮ ಕಾಲ ಪ್ರವರ್ತಕ ಕಾಲ ನಿವರ್ತಕ ಪ್ರತಿಯೊಂದು ಸಂಸ್ಕೃತನೇ. ನೋಡರು ಕನ್ನಡ ಬರೀತಲ್ಲಿ ಹೇಳಿ ದಾಸರು ಅಂದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಜನ ಪ್ರಾಬ್ಲಮ್ ಅರ್ಥ ಮಾಡಿಕೊಂಡ್ರು. ಸಂಸ್ಕೃತ ಅಷ್ಟು ಜನ ಓಡೋಗ್ಬಿಡ್ತಾರೆ, ಕನ್ನಡ ಹೇಳ್ತೀವಪ್ಪ ಅಂತ ಹೇಳಿ ಸಂಸ್ಕೃತನೇ ಹೇಳಿ ಕನ್ನಡ ಅಂತ ಅನಿಸಿ ಅದು ಹೇಳೋ ಮಾಡಿದ್ದು ದಾಸರ ವೈಶಿಷ್ಟ್ಯ. ಅಂದರೆ ಬಲಾತ್ಕಾರವಾಗಿಯಾದರೂ ಶಾಸ್ತ್ರದ ಒಂದು ಪರಿಚಯ ಮಾಡಿಕೊಡ್ತಕ್ಕಂಥ ಹಠ ದಾಸರದು, ಅದರಲ್ಲಿ ಎಷ್ಟು ಯಶಸ್ವಿಯಾಗಿದ್ದಾರೆ ಅಂತ ಗೊತ್ತಿದೆ. ಈ ಸಂಸ್ಕೃತ ನಿಜವಾಗ್ಲೂ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸುಲಭ. ಇದು ಹಾಗೆ ನೋಡಿ, ಪ್ರಾತರ್ನಾರಾಯಣಂ ಸ್ಮೃತ್ವಾ ತುಲಸೀ ಕೃಷ್ಣ ವಂದನಂ ಶೌಚಕಾಲೇ ಕೇಶವಂತು ಮೃದಾ ಶೌಚೇ ತ್ರಿವಿಕ್ರಮಂ ದಂತಧಾವನ ಕಾಲೇತು ಹರಿರ್ಧೇಯೋ ಭುಜಾಷ್ಟಕಃ ಮುಖ ಪ್ರಕ್ಷಾಲನೆ ಕಾಲೇ ಮಾಧವಂ ಮನಸಾ ಸ್ಮರೇತ್ ಗವಾಂ ಕಂಡೂಯನೆ ಕಾಲೇ ಸ್ಮರೇತ್ ಗೋವರ್ಧನಂ ಹರಿಂ ಗವಾಂ ದೋಹನ ಕಾಲೇತು ಗೋಪಾಲಸ್ವಾಮಿನಂ ಹರಿಂ ಅರ್ಭಕಾಣಾಂ ಸ್ತನ್ಯಪಾನೇ ಬಾಲಕೃಷ್ಣಂಚ ಸಂಸ್ಮರೇತ್ ವರಾಹಮೃತ್ತಿಕಾ ಸ್ನಾನೇ ಕ್ಯುಪೇಂದ್ರಂ ವಸ್ತ್ರಧಾರಣೇ ತುಲಸೀದಳ ವಿಚ್ಛೇದೇ ಸ್ಮರೇತ್ ದಾಶರಥಿಂ ಹರಿಂ ಪುಷ್ಪಛೇದನ ಕಾಲೇತು ಕೃಷ್ಣಂ ವೃಷ್ಣಿಕುಲೋದ್ಭವಂ ಅನಾರ್ದ್ರಕರ ವಸ್ತ್ರಾಣಾಂ ವಾಸುದೇವಂ ಸದಾ ಸ್ಮರೇತ್ ಪುಂಡ್ರಾಣಾಂ ಧಾರಣೇ ಕಾಲೇ ಕ್ರುದ್ಧೋಲ್ಕಾದೀಂಶ್ಚ ಸಂಸ್ಮರೇತ್. ಕೇಶವಾದಿ ಇದೆ ಅದರಲ್ಲಿ, ಇಲ್ಲಿ ಕ್ರುದ್ಧೋಲ್ಕಾದೀನಂತಿದೆ ಹಿಂದಿನ ಕೇಶವ ಅದು ಕರೆಕ್ಟ್. ಕೇಶವಾದೀನ್ ಸ್ಮರೇತ್ ಸುಧೀ ಪುಂಡ್ರಾಣಾಂ ಧಾರಣೇ ಕಾಲೇ ಕೇಶವಾದೀನ್ ಸ್ಮರೇತ್ ಸುಧೀಹಿ. ಪುಂಡ್ರಗಳು ಅಂದರೆ ಗೋಪಿಚಂದನ ಹಚ್ಚಿಕೊಳ್ಬೇಕಾದ್ರೆ ಕೇಶವಾದೀನ್ ಹನ್ನೆರಡು ನಾಮ ಹಚ್ಚಿಕೊಳ್ಳೋದು, ಹನ್ನೆರಡು ಹೆಸರು ಕರೆಕ್ಟಾಗಿ ಬ್ಯಾಚ್ ಆಗುತ್ತೆ. ಮುದ್ರಾಣಾಂ ಧಾರಣೆ ಕಾಲೇ ಕ್ರುದ್ಧೋಲ್ಕಾದಿಂಶ್ಚ ಸಂಸ್ಮರೇತ್ ಪೂರ್ವೋತ್ತರ ಪೋಷಣಯೋ ವಾಯೋರಂತರ್ಗತಂ ಹರಿಂ ಉಪವೀತೆ ಧೈಯಮಾಣೇ ವಾಮನಂ ಜಾಮದಜ್ಞಕಂ ಪಾದೇಷು ಅಂಗೇಷ್ವಪಿ ಚ ತಂ ಹೋಮಕಾಲೇ ಚ ಸಂಸ್ಮರೇತ್ ಆರಾತ್ರಿ ಗ್ರಹಣ ಕಾಲೇ ಪರಶುರಾಮಂ ತು ಸಂಸ್ಮರೇತ್ ಕೃಷ್ಣರಾಮೋ ವಾಸುದೇವಂ ತೀರ್ಥಪಾನೇ ತು ಸಂಸ್ಮರೇತ್ ಶಂಖೋದಕಸ್ಯ ಗ್ರಹಣೇ ಮುಕುಂದಂ ಸಂಸ್ಮರೇತ್ ಸುಧೀಹಿ ಮುಕುಂದಂ ಭೋಜನೆ ಕಾಲೇ ಭಕ್ಷ್ಯಕಾಲೇ ಅಚ್ಯುತಂ ತಥಾ ಧನ್ವಂತರಿಂ ಶಾಖಭಕ್ಷೇ ಸಂಸ್ಮರೇತ್ ಜ್ಞಾನಪೂರ್ವಕಂ ಪರಮಾನ್ನೇ ಗೃಹ್ಯಮಾಣೇ ಪಾಂಡುರಂಗಂ ತು ಸಂಸ್ಮರೇತ್ ನವನೀತೇ ಕೃಷ್ಣದೇವಂ ಘೃತೇ ದಾಮೋದರಂ ಸ್ಮರೇತ್ ತೈಲಭಕ್ಷೇ ಸ್ಮರೇದ್ ವಿಷ್ಣುಂ ದಧಿ ಭಕ್ಷೇ ಚ ವಾಮನಂ ಕ್ಷೀರಪಾನೇ ಶ್ರೀನಿವಾಸಂ ಫಲಾದೀನಾಂಚ ಭಕ್ಷಣೇ ಉದಪಾನೇ ಬಾಲಕೃಷ್ಣಂ ಮಧುಪಾನೇ ತ್ರಿವಿಕ್ರಮಂ ನಾರಸಿಂಹಂ ಪಾನಕೇತು ಮಾರ್ಗೇ ಗರುಡಗಂ ಹರಿಂ ವೇಣುನಾಥ ಪ್ರಿಯಂ ಕೃಷ್ಣಂ ಪುತ್ರ ಚುಂಬನ ಕಾಲಕೇ ಸ್ವಸ್ತ್ರೀ ಭೋಗೇ ಚ ಲಕ್ಷ್ಮ್ಯಾದಿ ಗೋಪನಾರೀಪತಿಂ ಹರಿಂ ಸಂಕರ್ಷಣಂತು ಶಯನೇ ತಾಂಬೂಲೇತು ಅನಿರುದ್ಧಕಂ ನಿದ್ರಾಕಾಲೇ ಪದ್ಮನಾಭಂ ಸ್ಮರೇತ್ ಪದ್ಮಾಪತಿಂ ಹರಿಂ ಗ್ರಾಸೇ ಕೃಷ್ಣಂ ಹಯಗ್ರೀವಂ ಗ್ರಂಥಕಾಲೇ ಚ ಸಂಸ್ಮರೇತ್ ದಕ್ಷಿಣಾತ್ಯಾಗಕಾಲೇ ತು ದಕ್ಷಿಣಾಯಾಃ ಪತಿಂ ಹರಿಂ ಪ್ರದಕ್ಷಿಣೇ ಗುರುತ್ಮಸ್ಥಂ ಸ್ಮರೇನ್ನಾರಾಯಣಂ ಹರಿಂ ಭೀತಿಕಾಲೇ ನೃಸಿಂಹಂ ತು ಸ್ಮರೇತ್ ಭಯಹರಂ ಹರಿಂ ಉದರಪೂರ್ತೌ ವಾಸುದೇವಂ ಫಲಾಹಾರೇ ತಮೇವ ಚ ಪಂಚಪ್ರಾಣಾಹುತಿಷ್ವೇವ ಯನಿರುದ್ಧಾದಿರೂಪಿಣಃ ಸಂಧ್ಯಾಯಾಂ ರಾಮಚಂದ್ರಂ ತು ಜಪಕಾಲೇ ತು ದತ್ತಕಂ ಪ್ರೀತಿಕೃತ್ ಪ್ರಾಣಿ ಸಂಸ್ಥಸ್ತು ರಾಮಚಂದ್ರೋದಯಾನಿಧಿಃ ದ್ವೇಷಕೃತ್ ಪ್ರಾಣಿ ಸಂಸ್ಥಸ್ತು ಜಾಮದಗ್ನಿರ್ಹರಿಃ ಪರಃ ಉದಾಸೀನೇ ಜಗನ್ನಾಥೋ ಐತರೇಯೋ ರಮಾಪತಿಃ ಏವಂ ಸರ್ವ ಪದಾರ್ಥೇಷು ಘಟಾದಿಷು ಚ ವಸ್ತುಷು ತತ್ತದಾಕಾರ ಸಂಸ್ಥಸ್ತು ತತ್ತನ್ನಾಮಾಭಿಧೋ ಹರಿಃ ಏವಂ ಚಿಂತ್ಯೋ ಸದಾ ವಿಷ್ಣುಃ ಮೋಕ್ಷಕಾಮೈರ್ನ ಸಂಶಯಃ ದಧಿ ಮಂಥೇ ವಾಮನಂತು ಘೃತೇ ಕೃಷ್ಣಂತು ಸಂಸ್ಮರೇತ್ ವ್ಯಾಸಂ ಕೃಷ್ಣಂ ಹಯಗ್ರೀವಂ ಕಥಾಕಾಲೇ ತು ಸಂಸ್ಮರೇತ್ ನಾರಾಯಣಃ ಶೇಷಶಾಯಿ ಪತ್ರಚ್ಛೇದನ ಕಾಲಕಃ ದುರ್ವಾಚ್ಛೇದನ ಕಾಲೇ ತು ಕಪಿಲಂ ದೇವಮುತ್ತಮಂ ನಾರಾಯಣೋ ಬ್ರಹ್ಮಣಸ್ಥಃ ಶೈಲಕಸ್ಥೋ ಅನಿರುದ್ಧಕಃ ಘೋಷು ಸ್ಥಿತೋ ವಿಷ್ಣುರೂಪೀ ವೈಶ್ಯೇ ಪ್ರದ್ಯುಮ್ನರೂಪಕಃ ಶೂದ್ರೇ ಸಂಕರ್ಷಣ ಪ್ರೋಕ್ತಃ ಸೇವಕೇ ಮಹಿದಾಸಕಃ ಉಪೇಂದ್ರೋ ಮಹಿಷೀ ಸಂಸ್ಥಃ ಚಕ್ರಪಾಣಿರ್ಗಜೇ ಸ್ಥಿತಃ ವಿಶ್ವಮೂರ್ತಿಃ ಭಕ್ತಸಂಸ್ಥಃ ಸ್ವಸ್ಥೋ ವೈ ಭೂತಭಾವನಃ ಪಿಪೀಲಿಕಾದಿ ಅಲ್ಪಪ್ರಾಣಿ ಜಾತಿಸ್ಥೋ ವೈ ತ್ರಿವಿಕ್ರಮಃ ಗೋವಿಂದಃ ಸ್ವಾಮಿ ಸಂಸ್ಥೋ ವೈ ಕ್ಷತ್ರಿಯಸ್ಥೋ ಜನಾರ್ದನಃ ಅನಂತಮೂರ್ತಿಮನ್ಯತ್ರ ಪದಾರ್ಥೇಷು ವಿಚಿಂತಯೇತ್ ಏವಮಾದಿ ಪದಾರ್ಥೇಷು ತತ್ತದ್ರೂಪೇಷು ಸಂಸ್ಥಿತಂ ಹರಿಂ ಜ್ಞಾತ್ವಾ ತು ಮುಚ್ಯೇತ ನರೋ ಹತ್ಯಾದಿ ಕಿಲ್ಬಿಷಾತ್ ಪ್ರಾತಃ ಕಾಲೇ ಕೇಶವಂ ತು ಗೋವಿಂದಂ ಸಂಗವೇ ತಥಾ ಮಧ್ಯಾಹ್ನಾಧಿಪತಿಂ ವಿಷ್ಣುಂ ಮಧುಘ್ನಮಪರಾಹ್ನಕೇ ಸಾಯಂಕಾಲೇ ನೃಸಿಂಹಂ ತು ಋಷೀಕೇಶಂ ಪ್ರದೋಷಕೇ ಯೇಸ್ತೇನಾ ನೃತತಂಭೇಷು ಹಿಂಸಾಮಾನ ವಿವರ್ಜಿತಾಃ ಮಂತ್ರವಿದೋ ವಿಷ್ಣುಭಕ್ತಾಃ ತೈರ್ಯಾಃ ಪ್ರೋಕ್ತಾಸ್ತಥಾಶಿಷಃ ತಾ ನಿಷ್ಫಲಾ ಭವಿಷ್ಯಂತಿ ನ ಕದಾಚಿದಿತಿ ಸ್ಫುಟಂ ಅಜ್ಞಾತ್ವಾ ಭಗವದ್ರೂಪಂ ಯಃ ಕರ್ಮ ಕುರುತೇ ನರಃ ತಸ್ಯ ಕರ್ಮ ವೃಥಾ ಯಾತಿ ಗಜಭುಕ್ತ ಕಪಿತ್ಥವತ್ ಏವಂ ಜ್ಞಾತ್ವಾ ಕೃತಂ ಕರ್ಮ ಮೋಕ್ಷಾದಿ ಫಲದಂ ಭವೇತ್ ಇತಿ ಪಂಚರಾತ್ರಾಗಮೇ ಪೂಜಾಕಾಂಡೇ ಶತೋತ್ತರೇ ನಿತ್ಯಸ್ಮರಣ ವಿಧಾನಂ. ಇದರಲ್ಲಿ ಯಾವ್ಯಾವ ಕಾಲಕ್ಕೆ ಭಗವಂತನ ಯಾವ್ಯಾವ ರೂಪ ಸ್ತೋತ್ರ ಮಾಡಬೇಕು ಎಂಬುದನ್ನು ತಿಳಿಸಿರೋದ್ರಿಂದ ಆ ರೀತಿ ತಿಳಿಸಿದಾಗ ಏನಾಗುತ್ತೆ, ಎಫೆಕ್ಟ್ ಫುಲ್ ಬರುತ್ತೆ ಅಂತ. ಜನರಲ್ಲಿ ಇದೆಲ್ಲ ಕಡೆ ದೇವರು ಒಬ್ಬದು ಸರಿನೇ, ಆ ಸ್ಪೆಸಿಫಿಕ್ ಆಗಿ ಮಾಡಿದಾಗ ಏನಾಗುತ್ತೆ, ಸ್ಪೆಸಿಫಿಕ್ ಫಲ ತಕ್ಷಣ ಬರುತ್ತೆ. ಎಲ್ಲ ಸ್ವಿಚ್ಗಳಿರುತ್ತೆ, ಇದಕ್ಕೆ ಈ ಸ್ವಿಚ್ ಅಂತ ಹೇಳಿದರೆ ಹೇಗೆ ಕರೆಕ್ಟಾಗಿ ಬೆನಿಫಿಟ್ ತೊಗೊಳ್ಳೋದಕ್ಕೆ ಬರುತ್ತೆ, ಇಲ್ಲ ಮುಂದೊಂದು ಹಾಕಿ ನೋಡ್ತಾ ನೋಡ್ತಾ ಇದ್ರೆ ಎಷ್ಟು ಟೈಮ್ ಹೋಗುತ್ತೆ. ಕರೆಕ್ಟಾಗಿ ಗೊತ್ತಿದ್ರೆ ಹೇಗೆ ಇಮಿಡಿಯೇಟ್ ಫಲ ತಗೋಬಹುದು, ಆ ಥರ ಈ ರೂಪ ಚಿಂತನೆ ಮಾಡಬೇಕು. ಪರಮಾತ್ಮ ಎಲ್ಲ ರೂಪಗಳಲ್ಲೂ ಸಮನೆ, ಆದರೆ ರೂಪದಲ್ಲಿ ವಿಶೇಷ ಅಂತ ನಮ್ಮಲ್ಲಿ ಉಂಟು. ಈ ರೀತಿ ವಿಶೇಷ ಚಿಂತನೆ ಮಾಡಿದರೆ ದೇವರು ಕಷ್ಟ ಫಲ ಕೊಡ್ತಾನೆ. ಭೀತಿ ಕಾಲೇ ನೃಸಿಂಹ ಅಂತೂ ಹೇಳ್ಬಿಟ್ಟು ಭಯವನ್ನು ನರಸಿಂಹದೇವರು ಸ್ಮರಣೆ ಮಾಡಿ, ಭಾಳ ಸುಲಭ. ತಿರುಕುಳ ಪಂಡಿತಾಚಾರ ಹಾಗೆ ಮಾಡಿದರು, ಯಾರೋ ಮಾಟ ಮಾಡಿಸಿ ಒಂದು ದೈತ್ಯ ಶಕ್ತಿ ತಿನ್ನಲಿಕ್ಕೆ ಬಂತು, ನರಸಿಂಹದೇವ ಸ್ತೋತ್ರ ಮಾಡಿದರು. ತಹ ತಹ ನರಸಿಂಹ ಅಸಹ್ಯ ವೀರ್ಯಾಹಿತಮ್ಮೇ ಅಂತ ಸ್ತೋತ್ರ ಮಾಡಿದ್ದಕ್ಕೆ ಸುಟ್ಟು ಬೂದಿಯಾಗಿ ಹೋಯಿತು. ಇವೆಲ್ಲ ಗೊತ್ತಿದ್ರೆ ಏನಾಗುತ್ತಾಗ ಉದ್ಧಾರ ಆಗಬಹುದು. ಅದಕ್ಕೆ ನಿಮ್ಮ ಹಿಂದೆ ಹೇಳಿದ್ದೆ ಒಂದ್ಸಲ, ಒಬ್ರು ಯಾರೋ ಹೈದರಾಬಾದ್ನಲ್ಲಿ ಒಬ್ಬ ಹುಡುಗನ್ನ ಕಿಡ್ನಾಪ್ ಮಾಡಿದ್ರಂತೆ. ಸುಮಾರು ಒಂದು ಅರೌಂಡ್ 20 ಇಯರ್ಸ್ ಅವನಿಗೆ ಕಿಡ್ನಾಪ್ ಮಾಡಿ ಬಾಂಬೆ ಕರ್ಕೊಂಡು ಹೋಗಿಬಿಟ್ಟಿದ್ದಾರೆ ಹೈದರಾಬಾದಿಂದ. ಅದಕ್ಕೆ ಅಲ್ಲಿ ಪದ್ಧತಿ ಏನಂತ ಕೇಳಿದರೆ, ಕೈಕಾಲು ಮುರಿದು ಬಿಡೋದು, ಸರಿಯಾಗಿ ಮುಗಿದ್ಬಿಟ್ಟು ಒಂದು ಭಿಕ್ಷೆ ಕುಡಿಸ್ಬಿಡೋದು. ಆ ಬುರ್ದ ಓಡೋಲಿಕ್ಕೆ ಚಾನ್ಸ್ ಅಂತ ಇಲ್ಲ ಅವನು. ಸಾಂಗಾದರೂ ಕುಡಿಸ್ರು, ಬರೋತ್ತಿ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಬ್ರೆಡ್ ಬಿಸಾಕಿ ಹೋಗೋದು, ನಾಯಿ ಬಿಸಾಕಿದಾಗ. ಇದು ಅವ್ರ ಪದ್ಧತಿ ಅಂತ. ಆ ಥರ ಎಷ್ಟೋ ಜನ ತಯಾರು ಮಾಡ್ತಾರಂತ ಅವರು, ಒಳ್ಳೊಳ್ಳೆ ಇವ್ರನ್ನ ಹಾಗೆ ಮಾಡೋಕ್ಕಂತ ಇಟ್ಕೊಂಡಿದ್ದಾರೆ. ಒಂದು 4-5 ದಿವಸ ಆಗಿದೆ, ಇವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವರಿಗೆ IGP ಭಾಳ ಕ್ಲೋಸ್ ಫ್ರೆಂಡ್, ಹೈದರಾಬಾದ್ IGP ಭಾರಿ ಕ್ಲೋಸ್ ಫ್ರೆಂಡ್, ಏನು ಸಿಗ್ತಾ ಇಲ್ಲ, ಎಲ್ಲಿ ಹುಡುಗರು ಸಿಗ್ತಾ ಇಲ್ಲ. ಅವಾಗ ಏನಾಯ್ತು ಅವನಿಗೆ, ಇನ್ನೇ ನಾಳೆ ಅವ್ರೆಲ್ಲ ಮಾತಾಡ್ಕೊಂಡಿದ್ದಾರೆ, ನಾಳೆ ದಿವಸ ಕಾಲು ಮುರಿಬೇಕು ಅಂತ ಮಾತಾಡ್ಕೊಂಡಿದ್ದಾರೆ. ಇವನಿಗೆ ಗೊತ್ತಾಗಿದೆ, ಭಾರಿ ಹೇಳ್ಕೊಂಡ್ಬಿಟ್ಟಿದ್ದಾನೆ. ಅವನು ಪಂಡಿತರ ಮನೆ, ಅವನು ಅವ್ರ ತಾತ ನರಸಿಂಹದೇವ್ರ ಸ್ತೋತ್ರ ಹೇಳ್ಕೊಟ್ಟಿದ್ದಂತ, ಗೊತ್ತಾಯ್ತಾ. ಇದೇ ಸ್ತೋತ್ರನೇ ನರಸಿಂಹದೇವ್ರ ಸ್ತೋತ್ರನ, ಅದನ್ನು ಗಟ್ಟಿ ಹೇಳಕ್ಕೆ ಶುರು ಮಾಡಿಬಿಟ್ಟೆ. ಇನ್ನೇನು ಏನೇ ಲಾಸ್ಟ್ ಹೋಗ್ಬೋದು, ಆಗ ನೆನಪಾಗಿದೆ ಅವನಿಗೆ. ಅದು ಹೇಳಿ ಮುಗಿಸೋದು, ಅದೇ ಬೇರೆ ಕೆಲಸ ಅದೊಂದು ಹೇಳ್ತಾ ಕೂತ್ಬಿಟ್ಟಿದ್ದಾನೆ. ಅವಾಗ ಅವ್ರ ಮೈಂಡ್ ಚೇಂಜ್ ಆಗಿದೆ, ಅದು ಕೇಳಿದಾಗ ಅವ್ರ ಮೈಂಡ್ ಚೇಂಜ್ ಆಗಿದೆ ಅವರಿಗೆ. ಯಾಕೋ ಬೇಡ ಅನಿಸ್ಬಿಟ್ಟಿದೆ ಅವನ ಮೇಲೆ, ಇವನು ಕೈಕಾಲು ಮುರಿಯೋದು ಬೇಡ, ಯಾರೋ ಎಂದ ಕಂಡ ಕಾಣುತ್ತೆ, ಇವನು ಬೇಡ ಬಿಟ್ಟು ಬೇಡ ಅಂತೇಳಿ ಬರೀ ಬಿಟ್ಟಿಲ್ಲ, ವಾಪಸ್ ತಂದು ಹೈದರಾಬಾದ್ ಬಿಟ್ಟು ಹೋಗಿದ್ದಾರೆ. ಮತ್ತೆ ಆಶ್ಚರ್ಯ, ಆಕ್ಚುಯಲ್ ಫ್ಯಾಕ್ಟ್ ಇದು. ಐ ನೋ ಇಸ್ ಪರ್ಸನಲಿ, ನನಗೆ ಗೊತ್ತ ಹುಡುಗ, ತಿಳಿತಾ. ಈಗ ಅವನು ಎಲ್ಲೋ ಒಂದು ಕಡೆ ಇದ್ದಾನೆ, ಬೇಕಾಸ್ ಇದಾಗಿದ್ದಾನೆ. ಆಶ್ಚರ್ಯ ಆದರೆ ನರಸಿಂಹದೇವರ ಸ್ತೋತ್ರದಿಂದ ಮನೆಯಲ್ಲಿ ಅವನು ಹೇಳ್ಕೊಟ್ಟ ಸಂಸ್ಕಾರ ಅವನು ಕಾಪಾಡಿದೆ. ಅವ್ರ ತಾತ ಒಳ್ಳೆ ಪಂಡಿತರಾಗಿದ್ದರು, ಫಲ ಅದು ಹೇಳ್ಕೊಟ್ಟಿದ್ದಕ್ಕೆ ಭೀತಿ ಕಾಲೇ ನೃಸಿಂಹಂತು. ಆ್ಯಕ್ಚುಲಿ ಅದು ನಡೆಯುತ್ತಾ ಥರ. ಅದಕ್ಕೆ ಅದನ್ನ ಸುಮ್ಮನೆ ನೀವು 30 ಶ್ಲೋಕ ಇದೆ, 3 ನಿಮಿಷ ಸಾಕು ಹೇಳೋದಕ್ಕೆ. ಸರಿಯಾಗಿ ಬಾಯಿ ಬಂದಮೇಲೆ 1 ನಿಮಿಷಕ್ಕೆ 10 ಶ್ಲೋಕ ಹೇಳ್ಬೋದು. ವಿಷ್ಣು ಸಹಸ್ರ ಬಾಯಿ ಇದೆ, 107 ಶ್ಲೋಕ ಇದೆ. ಸರಿಯಾಗಿ 11 ನಿಮಿಷಕ್ಕೆ ಮುಗಿಸಿಬಿಡೋದು. ವಿಷ್ಣು ಸಹಸ್ರ ಕೂತಿ 11 ನಿಮಿಷ ಸಾಕು, ಕರಿಬೇಕಾದ್ರೆ ಕಷ್ಟ. ವಾಯುಸ್ತುತಿ ಅಷ್ಟೇ, 10 ನಿಮಿಷಕ್ಕೆ ವಾಯುಸ್ತುತಿ ಮುಗಿದೋಗುತ್ತೆ, 10 ನಿಮಿಷಕ್ಕೆ. ಅದೇ ರೀತಿ 11 ನಿಮಿಷಕ್ಕೆ ವಿಷ್ಣು ಸಹಸ್ರ ಮುಗಿಯುತ್ತೆ. ಇದು ಹೇಳೋದು 3 ನಿಮಿಷ ಸಾಕು. ಬಟ್ ಬೆಲೆ ಎಷ್ಟು ನಿಮಗೆ, ಪ್ರಾಫಿಟ್ ಎಷ್ಟು ಹೇಳೋಕ್ಕೆ ಬೆನಿಫಿಟ್ ಮಾತ್ರ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಅದನ್ನು ಅರ್ಥ ಮಾಡ್ಕೊಂಡು ಇದನ್ನು ಹೇಳಿ ಅಭ್ಯಾಸ ಮಾಡಿ. ಭಾಳ ಸಿಂಪಲ್ ಆದರೆ ಓದೋತ್ತಿರ ಪ್ರಾತಃ ನಾರಾಯಣಂ ಶ್ರುತ್ವ, ಬೆಳಿಗ್ಗೆ ಹೇಳ್ತಾರೆ ನಾರಾಯಣ ಹರೇ ನಾರಾಯಣ ಎಂದು ಹೇಳು, ದಾಸರಾಗಿ ಹೇಳ್ತಾರೆ. ನಾರಾಯಣನ ಹೇಳಿದಾಗ ಅದೇ ನಾರಾಯಣ ಅಂತಾನೆ ಹೇಳ್ತಾರೆ. ಆಮೇಲೆ ಕೃಷ್ಣ ತುಳಸಿ ಕೃಷ್ಣ ಒಂದು, ಶೌಚಕಾಲೇ ಕೇಶವಂತು ಮೃದಾಶೌಚೇ ತ್ರಿವಿಕ್ರಮಂ ದಂತಧಾವನ ಕಾಲೇತು ಹರಿರ್ಧೇಯೋ ಭುಜಾಷ್ಟಕ. ಪ್ರತಿಯೊಂದು ಕೂಡ ದಿವಸಕ್ಕೆ ಎಷ್ಟು ಕೆಲಸ ಮಾಡ್ತೇವೆ ಅಷ್ಟು ಕೆಲಸದಲ್ಲೂ ಒಂದೊಂದು ರೂಪ ಹಿಡಿತಾರೆ. ಅದರಿಂದ ಏನಾಯ್ತದೆ, ಎಲ್ಲದಕ್ಕೂ ಭಗವಂತನ ನಿಯಾಮಕ, ದೇವರು ಸರ್ವೋತ್ತಮತ್ವ ಗೊತ್ತಾಯ್ತಾಗ. ಬೇರೆ ಸ್ಮರಣೆ ಮಾಡಿದ್ದೇನೆ, ದೇವರನ್ನೇ ಸ್ಮರಣೆ ಮಾಡೋದ್ರಿಂದ ಎಲ್ಲದಕ್ಕೂ ಮುಖ್ಯವಾಗಿ ನಾರಾಯಣನೇ ಸರ್ವಕಾರ್ಯ ಪ್ರವರ್ತಕ, ಯೋಂತಃ ಪ್ರವೇಶ ಅಂತ ಹೇಳ್ತೀವಲ್ಲ ಹಾಗೆ. ಅದು ಪ್ರತಿಯೊಂದು ಸ್ತೋತ್ರ ಹೇಳಬೇಕಾದ್ರೂ ಆ ಒಂದು ಅಪ್ರೋಚ್ ಇಟ್ಕೊಂಡ್ರೆ ಸುಮಾರು ಒಂದೊಂದು ವರ್ಷದಲ್ಲಿ ಒಂದು ಸ್ತೋತ್ರ ಕಲಿತರೂ ಕೂಡ ಎಷ್ಟೋ ಆಗೋಗ್ಬಿಡುತ್ತೆ ನಿಮಗೆ. ಸ್ವಲ್ಪ ದಿವಸಕ್ಕೆ ಬೇಕಾದ ಸ್ತೋತ್ರ ಬಾಯಿ ಬಂದ್ಬಿಡುತ್ತೆ. ಮನೆಯಲ್ಲಿ ಇದನ್ನು ಫಾಲೋ ಮನೆಯಲ್ಲಿ ಮಾಡಬೇಕು, ಅದು ಓದಬೇಕಿದ್ದಿಲ್ಲ. ಇನ್ನೊಂದು ವರ್ಷ ಗ್ಯಾಪ್ ಇರೋದ್ರೆ ಉಪಯೋಗ ಮಾಡ್ಕೋಬೇಕು. ಒಂದು ಮಂತ್ ಗ್ಯಾಪ್ ಇರುತ್ತಲ್ಲ, ಆ ಮಂತ್ ಗ್ಯಾಪಲ್ಲಿ ಅದನ್ನು ಬಾಯ್ಪಾಠ ಮಾಡ್ಕೊಂಡ್ಬಿಟ್ರೆ ಸುಖ ಎಷ್ಟೋ ನಿಮಗೆ ಗೊತ್ತಾಗ್ಬಿಟ್ಟದು ಸ್ವಲ್ಪ ದಿವಸಕ್ಕೆಲ್ಲ ಕೂಡ. ಅದಕ್ಕೆ ಇದನ್ನು ಇಟ್ಟಿರೋದು ಅದನ್ನು ಓದಿ ಹಾಗೆ. ಓಂ ಯೋಂತಃ ಪ್ರವಿಶ್ಯ ಮಮ ವಾಚ ಇಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲಶಕ್ತಿಧರ ಸ್ವಧಾಂನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ.
ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಸ್ತೆಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ವಾಣಿತೇ ಕರವಾಣ್ಯಂಬ ಚರಣೋ ಹೃದಿ ಸರ್ವದಾ ಮಧ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾನಂದ ಶ್ರೀಮದಾಚಾರ್ಯ ಭಾವಗ. ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿನೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾಃ ಸುರಾವೂಹಂ ಗೀಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಗಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಸಲ ಪಿಲ್ಗ್ರಿಮೇಜ್ ಆ್ಯಂಡ್ ಯೂತ್, ಬಹಳ ಮುಖ್ಯವಾಗಿ ಈ ತೀರ್ಥಯಾತ್ರೆ ಅದರ ಪರ್ಪಸ್ ಏನು, ಅದರ ಇಂಪಾರ್ಟೆನ್ಸ್ ಏನು ಅಂತ ಒಂದು ಕಡೆಗೆ ಆದರೆ, ಈ ಯುವಜನತೆಗೆ ಅದರ ಪ್ರಯೋಜನ ಏನು, ಯುವಜನತೆ ವಿಶೇಷ ವಿದ್ಯಾರ್ಥಿಗಳು ಚಿಕ್ಕವರು ಅವರು ತೀರ್ಥಯಾತ್ರೆಯನ್ನು ಯಾವ ದೃಷ್ಟಿಯಿಂದ ನೋಡಬೇಕು ಎಂಬುದನ್ನು ಅರ್ಥ ಮಾಡ್ಕೋಬೇಕು. ತೀರ್ಥಯಾತ್ರೆ ಸಾಮಾನ್ಯವಾಗಿ ಒಂದು ವಯಸ್ಸಾದವರು, ನಮ್ಮ ಅಜ್ಜಿ ತಾತ ತೀರ್ಥಯಾತ್ರೆಗೆ ಹೋಗಿದ್ದಾರೆ, ಆ ಥರ ಪದ್ಧತಿ. ಚಿಕ್ಕವರು ತೀರ್ಥಯಾತ್ರೆ ಅಂತ ಕರೆ, ಈ ವಯಸ್ಸಿಗೆ ತೀರ್ಥಯಾತ್ರೆ ಯಾಕೆ, ಅದು ಬೇರೆ. ಜೊತೆಗೆ ಇವರು ತೀರ್ಥಯಾತ್ರೆ ಯಾಕೆ, ಇವರು ಕಂಡೆ ಮಾಡ್ತಾರೆ, ವಯಸ್ಸಾದ ತೀರ್ಥಯಾತ್ರೆಗೆ ಹೋಗಿರ್ತಾರೆ. ಆ್ಯಕ್ಚುಲಿ ಹಾಗಲ್ಲ, ತೀರ್ಥಯಾತ್ರೆ ಎಂಬುದು ವಿಶೇಷತ ಯುವಕರಿಗೆ ಬೇಕಾಗಿತ್ತು. ತೀರ್ಥಯಾತ್ರೆಗೆ ಯುವಕ ತುಂಬ ಸಂಬಂಧ ಇದೆ. ಸುಧಾರಣೆಗೆ ನೀವು ಒಂದು ಬೆಟ್ಟ, ತಿರುಪತಿ ಬೆಟ್ಟ ಹಚ್ಕೊಂಡು ಹೋಗ್ಬೇಕು, ಮುದುಕರಿಗೆ ಅಪ್ಲೈ ಆಗುತ್ತಾ, ಸಾಧ್ಯನಾ? ಯುವಕರಿಗೆ ಅಪ್ಲೈ ಆಗೋದು ಹೊರತು ಬೇರೆ ಅಲ್ಲ. ನಮ್ಮಲ್ಲಿ ನೋಡಿ, ಸುಮ್ಮನೆ ಚಾರಣ ಅಂತ ಮಾಡ್ತಾರೆ, ಚಾರಣ ಅಂತ ಮಾಡ್ತಾರೆ, ಎಲ್ಲೆಲ್ಲೋ ಬೆಟ್ಟ ಹತ್ತಿಳಿದು ಬರ್ತಾರೆ ಸಾಹಸಗಳು. ಇಲ್ಲಿ ಹಾಗಲ್ಲ, ಈ ಪರ ಎರಡೂ ಆಯಿತು, ತಿರುಪತಿ ಬೆಟ್ಟ ಹತ್ತಿದೆ ನಿಮಗೆ, ಪುಣ್ಯನೋ ಬಂತು, ಇದು ಆಯಿತು, ಎರಡೆರಡು. ನಮ್ಮ ಶಾಸ್ತ್ರದಲ್ಲಿ ಏನೇ ಮಾಡಿದ್ರು ಕೂಡ ಅದನ್ನ ಲೌಕಿಕ ಆಧ್ಯಾತ್ಮಿಕ ಎರಡನ್ನ ಕ್ಲಬ್ ಮಾಡ್ತಾರೆ. ಅದು ಭಾರಿ ಅಡಿಗೆ ಫಸ್ಟ್ ಕ್ಲಾಸ್ ಸ್ವೀಟ್ ಮಾಡ್ಕೊಳ್ಳಿ, ದೇವರ ವ್ಯವಸ್ಥೆ ಮಾಡ್ಕೊಡ್ತೀನಿ, ಎಷ್ಟು ಸುಲಭ ಆಗೋಯ್ತಾಗ. ಬೇಕಾದಷ್ಟು ಒಳ್ಳೆ ಕ್ವಾಲಿಟಿ ಅಡಿಗೆನೂ ಬಂತು, ಕೃಷ್ಣಾರ್ಪಣ ಅಂತೇಳಿ ಅಧ್ಯಾತ್ಮನೂ ಆಯಿತು. ಒಂದೇ ಮಾಡಿಬಿಟ್ಟಾಗ ಅದು ಬಂಧಕ, ಅದು ಎರಡನ್ನೂ ಮಾಡಿದಾಗ ಮಾತ್ರನೇ ತಾರಕ. ಅದು ನಾವು ಲೋಕದಲ್ಲಿ ಅಪ್ಲೈ ಮಾಡ್ಕೋತಾರೆ. ಡೆಲ್ಲಿಗೆ ಆಫೀಸ್ ಖರ್ಚಲ್ಲಿ ಹೋಗಿ ಬಂದ್ಬಿಟ್ಟು ಎರಡೆರಡಾಯ್ತು, ಕೆಲಸನೂ ಆಯಿತು, ಖರ್ಚು ಬೆಂಬಲ ಬೀಳಲಿಲ್ಲ. ಆ ಬುದ್ಧಿ ಇಲ್ಲಿ ಉಪಯೋಗಿಸಿದ್ರೆ ಸಾಕಾಗ. ಏನೇ ಇದ್ರು ಕೂಡ ಆಫೀಸ್, ಇವರೆಲ್ಲ ಟೂರ್ ಹಾಕೋಬೇಕಾದ್ರೆ ಆ ಥರ ಪ್ಲಾನ್ ಮಾಡಿ ಹಾಕೊಂಡ್ಬಿಡ್ತಾರೆ. ಇವರೆಲ್ಲ ಅಲ್ಲ, ರಾಜಕಾರಣಿಗಳಂತೂ ಬರೀ ಅದರಲ್ಲೇ ಇರ್ತಾರೆ. 24 ತಾಸು ಎಲ್ಲೆಲ್ಲಿ ಡ್ರಾ ಮಾಡಕ್ಕೆ ಬರುತ್ತೆ ಯೋಚನೆ ಮಾಡ್ತಿರ್ತಾರೆ. ಅದು ಲೆಕ್ಕದಲ್ಲಿ ಅಲೋ ಮಾಡಿರಬೇಕು, ಅದು ಹೇಳ್ಕೊಂಡಿರ್ಬೇಕಷ್ಟೆ. ಆ ಥರ ಆ ಲೌಕಿಕ, ಅದು ಕೆಟ್ಟ ಬುದ್ಧಿ, ಅದು ಇದು ಒಳ್ಳೆ ಬುದ್ಧಿ, ಅಷ್ಟೇ ವ್ಯತ್ಯಾಸ. ಇದು ತಾರಕ, ಅದು ಮೋಸ, ಅದು ಇದು ತಾರಕವಾದದ್ದು. ಏನೇ ಕೆಲಸ ಮಾಡಿದರೂ ಕೂಡ ಅದನ್ನು ನಮ್ಮ ಉದ್ಧಾರಕ್ಕೆ ಮುಖ್ಯವಾಗಿ ಹರಿಪ್ರೀತಿ ಉಪಯೋಗ ಮಾಡಿಕೊಳ್ಬೇಕು. ತೀರ್ಥಯಾತ್ರೆ ಅಂಥದ್ದು. ತೀರ್ಥಯಾತ್ರೆಯನ್ನು ಎಷ್ಟು ಕೊಂಡಾಡ್ತಾರೆ ಅಂದರೆ, ಇಡೀ ಶಾಸ್ತ್ರದೊಳಗೆ ತೀರ್ಥಯಾತ್ರೆ ದೊಡ್ಡ ಒಂದು ಮಹತ್ವ ಇದೆ. ತೀರ್ಥದಾನ ತಪೋಪೂರ್ವ ವಿದ್ಯಾ ಸರ್ವ ಯಜ್ಞಾ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಮ್ ಭಕ್ತಿ ಸ್ವೇಕಾ ವಿಮುಕ್ತಯೇ. ತೀರ್ಥಯಾತ್ರೆ ಭಕ್ತಿಗೆ ಸಾಧನ ಅಂತ ಹೇಳ್ತಾರೆ. ತೀರ್ಥಯಾತ್ರೆ ಭಕ್ತಿಗೆ ಸಾಧನ. ಮೇಲ್ನೋಟಕ್ಕೆ ನಮಗೇನಿಸುತ್ತೆ, ಏನೋ ಒಂದು ಎಮೋಷನಲ್ ಆಗಿ ಹೇಳ್ತಾರೆ ಅಂತ ತಿಳ್ಕೊತೇವೆ. ಅಲ್ಲ, ತೀರ್ಥಯಾತ್ರೆ ಭಕ್ತಿಗೆ ಸಾಧನ. ತೀರ್ಥಗಳಂದ್ರೆ ಪವಿತ್ರ ಸ್ಥಳ. ತೀರ್ಥ ಶಬ್ದಕ್ಕೆ ಏನಂತ ಅರ್ಥ, ಪಾವನಂ ಕ್ಷೇತ್ರಂ ತೀರ್ಥಂ ಅಂತ ಕರೀತಾರೆ. ಯಾವುದೋ ಊರಿಗೆ ಹೋದರೆ ತೀರ್ಥ ಅನಿಸೋದಿಲ್ಲ, ಪವಿತ್ರವಾಗಿರ್ಬೇಕದು. ಇವತ್ತು ಯಾವುದೋ ಲ್ಯಾಂಡ್ ತಗೋತಾನೆ, ಲ್ಯಾಂಡ್ ತಗೊಂಡೆ ಬೆಳೆಯಕ್ಕೆ ಅನುಕೂಲ ಬಂದರೆ ಅದನ್ನು ಲ್ಯಾಂಡ್ ಅಂತ ಕರೀತಾರೆ. ಇಲ್ಲದೆ ಹೋದರೆ ಅದನ್ನು ಹೊಲಗದ್ದೆ ಅಂತ ಕರೆಯೋದಿಲ್ಲ. ಯಾವ್ದು ಬಂಜರು ಭೂಮಿಯಲ್ಲಿ ಲ್ಯಾಂಡ್ ಅಂತ ಯಾರು ಕರೆಯೋದಿಲ್ಲ, ಅದು ವೇಸ್ಟ್ ಲ್ಯಾಂಡ್. ಅದು ಆ್ಯಕ್ಚುಲಿ ಎಲ್ಲಿ ಬೆಳೆ ಬೆಳ್ಳಕ್ಕೆ ಬರುತ್ತೆ ಅದನ್ನು ಹೇಗೆ ಕ್ಷೇತ್ರ ಅಂತ ಕರೀತಾರೋ, ಅದೇ ರೀತಿಯಲ್ಲಿ ಎಲ್ಲಿ ಪುಣ್ಯ ಸಾಧನೆ ಮಾಡಲಿಕ್ಕೆ ಬರುತ್ತೆ ಅದನ್ನು ತೀರ್ಥ ಅಂತ ಕರೀತಾರೆ. ಅದು ನೆನಪಿರಬೇಕು, ತೀರ್ಥ ಅಂದರೆ ಪುಣ್ಯ ಸಾಧನೆಯೇ ಕ್ಷೇತ್ರ. ಅಂತ ತೀರ್ಥಯಾತ್ರೆಯನ್ನು ಲೌಕಿಕರು ಮಾಡೋದಕ್ಕೂ ಇವ್ರಿಗೂ ವ್ಯತ್ಯಾಸ ಇದೆ. ಒಂದು ಸಾಮಾನ್ಯವಾಗಿ ಪಿಕ್ನಿಕ್ ಟೂರ್ ಬೇರೆ, ಅಥವಾ ನಾವೇನು ಟ್ರಾವೆಲ್ ಬೇರೆ, ಈ ತೀರ್ಥಯಾತ್ರೆ ಬೇರೆ. ಟ್ರಾವೆಲ್ ಏನು ಮಾಡ್ತಾನೆ, ಸುಮ್ಮನೆ ದೇಶ ಜನ ಅದನ್ನು ನೋಡ್ಕೊಂಬಂದ್ಬಿಡ್ತಾನೆ ಅಷ್ಟೇ. ಬಾಂಬೆಗೆ ಹೋಗ್ತಾನೆ ಅಂತ ತಿಳ್ಕೊಂಬೋಣ, ಯಾವುದೋ ಒಂದು ಇಂಡಸ್ಟ್ರಿಯಲ್ ಪ್ಲೇಸ್ಗೆ ಹೋಗ್ತಾನೆ, ನೋಡ್ತಾನೆ, ಫ್ಯಾಕ್ಟ್ರಿ ಇಟ್ಟಿರೋತಾರೆ ಬಂದುಬಿಡ್ತಾನೆ, ಮುಗಿದೋಯ್ತು. ಅದರಲ್ಲಿ ಪುಣ್ಯದ ಕಾನ್ಸೆಪ್ಟ್ ಏನೂ ಇಲ್ಲ. ಆಶ್ಚರ್ಯ ಪಡೋ ಕೆಲಸ ಎಷ್ಟೋ ನೋಡ್ತಾನೆ, ಏನು ಆಶ್ಚರ್ಯ ಅಂತ ಹೇಳಿ ಅಂದು ಆಶ್ಚರ್ಯ ಪಡ್ತಾನೆ, ಆದರೆ ಪುಣ್ಯಕ್ಕೆ ಸಾಧನ ಆಗೋದಿಲ್ಲ. ತೀರ್ಥಯಾತ್ರೆ ಹಾಗಲ್ಲ. ಈ ಕುರುಕ್ಷೇತ್ರ, ಡೆಲ್ಲಿ, ಇವ್ರಿಗೆ ಹೋಗ್ತೀರಿ, ಇಂದ್ರಪ್ರಸ್ಥ, ಬದರಿ, ದ್ವಾರಕ, ಜಗನ್ನಾಥಪುರಿ, ರಾಮೇಶ್ವರ, ಕುಂಭಕೋಣ, ಇವೆಲ್ಲ ಕೂಡ ತೀರ್ಥಗಳು. ಅಲ್ಲಿ ಹೋದಾಗ ನಿಮ್ಮ ಮನಸ್ಸಿಗೆ ಏನಾಗುತ್ತೆ, ಮನಸ್ಸಿಗೆ ಪಾವಿತ್ರ್ಯದ ಅನುಭವ ಬರುತ್ತೆ. ಪಾವಿತ್ರ್ಯದ ಅನುಭವ, ಅದನ್ನು ತೀರ್ಥ ಅಂತ ಕರೀತಾರೆ. ನಾವು ನಮ್ಮ ದೇಹದಲ್ಲಿ ಸಾಮಾನ್ಯವಾಗಿ ಬೆಳೆಯನ್ನು ಹೇಗೆ ಭೂಮಿಯಲ್ಲಿ ಬೆಳೀತಾರೋ, ಪುಣ್ಯನ ದೇಹದಲ್ಲೇ ಬೆಳಿಬೇಕು ನಾವು. ಅದಕ್ಕೆ ಸಾಧನ ಶರೀರ ಅಂತ ಕರೀತಾರೆ. ಸಾಧನ ಶರೀರ, ಇವತ್ತು ಭೂಮಿ ಇಲ್ಲದೆ ವ್ಯವಸಾಯ ಮಾಡೋ ಕಲ್ಟಿವೇಷನ್ ಅಂತ ಅರ್ಥ ಅಗ್ರಿಕಲ್ಚರ್ ಮಾಡೋದು ಸಾಧ್ಯನೇ ಇಲ್ಲ, ಭೂಮಿ ಬೇಕವನಿಗೆ. ಅದೇ ರೀತಿ ನಮಗೆ ದೇಹ ಇಲ್ಲದವರು ಸಾಧನೆ ಮಾಡೋಕೆ ಬರೋದಿಲ್ಲ. ಸ್ವಲ್ಪ ಯೋಚನೆ ಮಾಡಿ, ಕಾಲು ನೋವಾಗುತ್ತೆ ನಡೀಲಿಕ್ಕೆ ಬರೋದಿಲ್ಲ, ಎಷ್ಟು ಅನ್ಕೋತಾನೆ ಗೊತ್ತಾಗ, ಕಾಲು ಸರಿ ಇದ್ರೆ ಏನೇನೋ ಮಾಡ್ತಿದ್ದೆ ಅನ್ಕೋತಾ ಇರ್ತಾನೆ, ಕಾಲಿನ ಬೆಲೆ ಗೊತ್ತಾಗುತ್ತೆ, ಯಾವುದೋ ಕೈ ಗಾಯ ಬಿಟ್ಟಿರುತ್ತೆ ಬೆರಳಿಗೆ, ಈ ಬೆರಳು ಬಂದು ಬಿಟ್ಟು ಎಷ್ಟು ಇಂಪಾರ್ಟೆನ್ಸ್ ಆತಿರ್ತಾರೆ ಬೆರಳಿಗೆ ಅಲ್ಲೇ ಪಟ್ಟು ಬೀಳುತ್ತೆ ಅಂತಾನೆ. ಅದೊಂದು ಸರಿ ಹೋಗಿದ್ರೆ ಚೆನ್ನಾಗಿರುತ್ತೆ ಅಂತಾನೆ. ಏನು ಹೇಳಿದ್ರೆ ಅದೊಂದು ಸರಿ ಇದ್ರೆ ಅನಿಸುತ್ತೆ. ದೇವರು ತೋರಿಸ್ಕೊಂಡು ಒಂದು ಅಂಗದ ಇಂಪಾರ್ಟೆನ್ಸ್ ದೇವರು ತೋರಿಸ್ಕೊಡ್ತಾನೆ, ಅದಿಲ್ಲದವ್ರು ಎಷ್ಟು ಫಜೀತಿ ಆಗಿದೆ ಅಂತ. ಎಲ್ಲ ಇದ್ದ ಮಾಡ್ಕೊಂಡ್ಬಿಡ್ತಾನೆ, ಇದು ಫಜೀತಿ, ಎಲ್ಲ ಸರಿ ಇರುತ್ತೆ, ಒಳ್ಳೆ ಡೀಪ್ ಸ್ಲೀಪ್ ಮಾಡ್ಕೊಂಡ್ಬಿಟ್ಟಿರ್ತಾನೆ ಅಷ್ಟೇ. ತಮಾಷೆ ಇದ್ರೆ ಏನು ಮಾಡ್ಕೊಂಡಾಗೈತೆ ಅವನೀಗ, ಉಪಯೋಗ ಮಾಡ್ಕೊಬೇಕಾನೆ. ಕಣ್ಣು ಕೆಟ್ಟೋಗಿದೆ, ಓದ್ಲಿಕ್ಕೆ ಬರಲ್ಲ, ಕಣ್ಣು ಸರಿ ಹೋದಾಗ ಏನು ಮಾಡ್ತೀವಿ, ಟಿ ವಿ ನೋಡ್ತಾರೆ ಅಷ್ಟೇ. ಮಿಸ್ಯೂಸ್ ಬೇರೆ ಮಾಡ್ತಾನೆ, ಯೂಸ್ ಮಾಡದೆ ಹೋದರೂ ಪ್ರಯೋಜನ ಇಲ್ಲ, ಮಿಸ್ಯೂಸ್ ಮಾಡಿದ್ರೆ ಇನ್ನೂ ಡೇಂಜರಸ್. ಅಂದರೆ ದೇವ್ರ ಮಧ್ಯೆ ಮಧ್ಯೆ ನಿಮಗೆ ಯಾತಕ್ಕಿದ್ದೆಲ್ಲ ಕೊಡ್ತಾನೆ ಅಂದರೆ ಇಂಪಾರ್ಟೆನ್ಸ್ ಅರ್ಥವಾಗಲಿ ಅಂತೇಳಿ, ಇಂಪಾರ್ಟೆನ್ಸ್ ಅರ್ಥವಾಗಲಿಕ್ಕೆ. ಒಂದೊಂದು ಅಂಗದ ಇಂಪಾರ್ಟೆನ್ಸ್ ಅಷ್ಟಿದ್ರೆ ಇಡೀ ದೇಹದ ಇಂಪಾರ್ಟೆನ್ಸ್ ಎಷ್ಟಿರಬೇಕು ಲೆಕ್ಕಾಯಿ. ಇಡೀ ದೇಹ ಸಾಧನ ಶರೀರ ಹೇಗೆ, ಕಣ್ಣಿಂದ ಒಳ್ಳೆ ಪದಾರ್ಥ ನೋಡಿ ಪುಣ್ಯ ಸಂಪಾದನೆ ಮಾಡೋದು, ಕಿವಿಯಿಂದ ಒಳ್ಳೆ ವಿಷಯ ಕೇಳಿ ಪುಣ್ಯ ಸಂಪಾದನೆ, ಕ್ಲಾಸಲ್ಲಿ ಪಾಠ ಕೇಳ್ತಾನೆ ಅದರಿಂದ ಎಷ್ಟು ನಾಲೆಜ್ ಬರುತ್ತೆ ಅವನಿಗೆ ಪಾಠ ಕೇಳಿ, ಕಿವಿಯಿಂದ ಬಂದಿತ್ತು, ಕಿವಿಯಿಂದ ಬಂದಿದ್ದರಿಂದ ದೊಡ್ಡ ಜ್ಞಾನ ಸಂಪಾದನೆ ಮಾಡ್ತಾನೆ, ನೋಡಿ ಜ್ಞಾನ ಸಂಪಾದನೆ ಮಾಡ್ತಾನೆ. ಅದೇ ರೀತಿಯಲ್ಲಿ ಓಡಾಡಿ, ಇಲ್ಲಿ ಓಡಾಡಲಿಕ್ಕೆ ಬರೋ, ಅಲ್ಲಿರೋ ಪದಾರ್ಥ ಇದೆ ಕಾಲಿಲ್ಲ ತೊಗೊಳಕ್ಕಾಗ್ತಾ, ಎಷ್ಟು ಕಷ್ಟ ಆಗುತ್ತೆ ಅವನಿಗಾಗ. ಅದರಿಂದ ಪುಣ್ಯ ಸಂಪಾದನೆ ಮಾಡಬೇಕು, ಕಾಲಿಂದ ಕೈಯಿಂದ ಪ್ರತಿಯೊಂದು ಅಂಗನೂ ಕೂಡ. 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, ಒಂದು ಮನಸ್ಸು, 11 ಇಂದ್ರಿಯಗಳಿಂದ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ಬರುತ್ತೆ. ಅದಕ್ಕೆ ದೇಹವನ್ನು ಪುಣ್ಯ ಸಾಧನ ಒಂದು ಶರೀರ ಇದೆ, ಅದರಿಂದ ಅದೇ ಸಾಧನೆ ಮಾಡಬೇಕು. ಅದನ್ನೀಗ ಪುಣ್ಯಕ್ಷೇತ್ರದಲ್ಲಿ ಒಳ್ಳೆ ಅಬಂಡೆನ್ಸ್ ಸ್ವಲ್ಪ ಬೇರೆ ಕಡೆ ಮಾಡಲಿಕ್ಕೆ ಬರುತ್ತೆ, ಪುಣ್ಯಕ್ಷೇತ್ರ ತುಂಬ ಜಾಸ್ತಿ ಮಾಡಲಿಕ್ಕೆ ಬರುತ್ತೆ. ಅದಕ್ಕೆ ತೀರ್ಥಯಾತ್ರೆಗೆ ಹೋದಾಗ ನಮಗೆ ಏನು ಒಂದು ಎರಡು ಕೆಲಸ, ಪುಣ್ಯ ತೀರ್ಥಯಾತ್ರೆ ಕೆಲಸ ಎರಡು, ಪಾಪ ಹೋಗಬೇಕು, ಪುಣ್ಯ ಬರಬೇಕು, ಎರಡಾಗಬೇಕು. ಪಾಪ ಹೋಗಬೇಕು, ಪುಣ್ಯ ಬರಬೇಕು, ಎರಡು ಅರ್ಥ ಇಟ್ಕೊಂಡೆ. ತೀರ್ಥಕ್ಕೆ ಆ ಶಕ್ತಿ ಇದೆ, ಪಾಪ ಕಡೆಯೋ ಶಕ್ತಿ ಇದೆ, ಪುಣ್ಯ ಕೊಡೋ ಶಕ್ತಿ ಇದೆ, ಬೇರೆ ಎಲ್ಲೂ ಅಂತ ಶಕ್ತಿ ಇರೋದಿಲ್ಲ. ಆದ್ದರಿಂದ ತೀರ್ಥಕ್ಷೇತ್ರಕ್ಕೆ ಹೋಗ್ತಾರೆ. ಯಾವುದೇ ಒಂದು ವಿಘ್ನಗಳು ಬಂದರೆ ಮನಸ್ಸಿಗೆ ತಾಪತ್ರೆ ಆದಿ ವ್ಯಾಧಿ ಅಂತ ಕರೀತಾರೆ. ದೇಹದ ರೋಗಗಳಾಗಲಿ ಮಾನಸಿಕ ವ್ಯಥೆಗಳಾಗಲಿ ಬಂದರೆ ಅದನ್ನು ಕಳ್ಕೊಳ್ಳೋದಕ್ಕೋಸ್ಕರ ನಾವು ಅನೇಕ ಸಾಧನಗಳನ್ನು ಹೇಳ್ತಾರೆ, ಅದರಲ್ಲಿ ಒಂದು ತೀರ್ಥಯಾತ್ರೆ. ತೀರ್ಥಯಾತ್ರೆಯಿಂದ ಸಿದ್ಧಿಯಾಗುತ್ತೆ ಆ ಭಾವನೆ ಇರಬೇಕು. ಈ ಟ್ರಾವೆಲ್ನಲ್ಲಿ ಕೇವಲ ಒಂದು ಈ ಭೌತಿಕವಾದ ಎಂಜಾಯ್ಮೆಂಟ್ ಇರುತ್ತೆ, ವರ್ಲ್ಡ್ಲಿ ಪ್ರೆಷರ್, ಮೆಟೀರಿಯಲ್ ಪ್ರೆಷರ್ ಆ ಥರ ನೋಡ್ತಾರೆ ಹೊರತು ಬೇರೆ ಇರೋದಿಲ್ಲ. ಇದರಲ್ಲಿ ಹಾಗಲ್ಲ, ತೀರ್ಥಯಾತ್ರೆಯಲ್ಲಿ ಪುಣ್ಯ ಸಂಪಾದನೆಯ ಕಾನ್ಸೆಪ್ಟ್ ಇರುತ್ತೆ. ಆ ದೃಷ್ಟಿಯಿಂದ ನಾವು ಟ್ರಾವೆಲ್ ಎಂಬುದನ್ನು ಇನ್ನು ಲೋಕದಲ್ಲಿ ಅರ್ಥ ಮಾಡಿಕೊಂಡ್ರೆ ಇಂಜಿನಿಯರಿಂಗ್ ಮೊದಲಾದ ಕೋರ್ಸ್ಗಳಲ್ಲಿ ಎಜುಕೇಷನಲ್ ಟೂರ್ ಅಂತ ಹಾಕ್ತಾರೆ, ಅದು ಇಂಪಾರ್ಟೆಂಟ್. ಎಲ್ಲರಿಗೂ ಒಂದೇ ರೀತಿ ಹಾಕೋದಿಲ್ಲ, ಈ ಮೆಕ್ಯಾನಿಕಲ್ ಓದೋರಿಗೆಲ್ಲ ಎಲ್ಲೆಲ್ಲಿ ಫ್ಯಾಕ್ಟ್ರೀಸ್ ಎಲ್ಲ ನೋಡೋದು ಆ ಥರ ಯೋಚನೆ ಮಾಡ್ತಾರೆ. ಇದು ಸಿವಿಲ್ ಓದೋರಿಗೆಲ್ಲ ಡ್ಯಾಮ್ಸ್ ಅಂತೇಳಿ ಕರ್ಕೊಂಡೋಗ್ತಾರೆ, ಅವರವರು ಕನೆಕ್ಟೆಡ್ ಯಾವ್ದಿರುತ್ತೋ ಅದು ನೋಡಿದಾಗ ಅವ್ರು ಏನು ಓದಿರ್ತಾರೆ ಅದರಲ್ಲಿ ಪ್ರಾಕ್ಟಿಕಲ್ ಆಗಿ ಕಾಣ್ತಕ್ಕಂಥ ಯೋಗ ಬರುತ್ತೆ. ಆದ್ರಿಂದ ಸಾರ್ಥಕ ಅದು, ಅದು ಆಕ್ಚುಲಿ ಅವರು ಇಂಟರ್ನಲ್ ಅಸೆಸ್ಮೆಂಟ್ಗೆ ಇದಕ್ಕೊಂದು ಪಾರ್ಟ್ ಆಫ್ ದೇರ್ ಎಜುಕೇಷನ್. ಅದು ಅದಿಲ್ಲದ ಹೋದರೆ ಎಷ್ಟೋ ಮಾರ್ಕ್ಸ್ ಕಳ್ಕೊಂಡ್ಬಿಡ್ತಾನೆ, ಅಥವಾ ತುಂಬ ಇಂಪಾರ್ಟೆಂಟ್ ಆದಾಗ ಕೋರ್ಸೇ ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಅಷ್ಟರ ಮಟ್ಟಿಗೆ ಅದಿದೆ. ಸೊ ಎಜುಕೇಷನ್ ಟೂರ್ ಎಂಬ ಕಾನ್ಸೆಪ್ಟ್ ಎಷ್ಟು ನಮಗೆ ನಮ್ಮ ಲೌಕಿಕ ಶಿಕ್ಷಣದಲ್ಲಿ ಮುಖ್ಯನೋ ಅಷ್ಟೇ ಮುಖ್ಯ ತೀರ್ಥಯಾತ್ರೆ ಅಂತ ಹೇಳೋದು. ತೀರ್ಥಯಾತ್ರೆಯಿಂದ ಸರಿಯಾಗಿ ಮಾಡಿದರೆ ನಾಸ್ತಿಕ ಆಸ್ತಿಕನಾಗಿಬಿಡ್ತಾನೆ. ಯೋಚನೆ ಮಾಡಬೇಕು, ನಾಸ್ತಿಕ ಆಸ್ತಿಕನಾಗ್ತಾನೆ, ದೇವರಿಲ್ಲ ಹಾಗೆಲ್ಲ ಓಡಾಡ್ತಿರ್ತಾನೆ. ಬದಿರಲ್ಲಿ ಬಸ್ ಹೋಗ್ತಾ ಇರುತ್ತೆ, ದೇವ್ರ ತಕ್ಷಣ ಜ್ಞಾಪಕ ಆಗ್ತಾನೆ. ಈ ಕಡೆ ಬಿದ್ದರೆ ಹೋಗ್ತಾರೆ, ಆ ಕಡೆ ಬೆಟ್ಟ ಇರು, ಮೈ ಮೇಲೆ ಬಿದ್ದರೂ ಆಯಿತು, ತಾಣ ಬಿದ್ದರೂ ಆಯಿತು, ಎರಡೆರಡು ಬೆಟ್ಟ ಕುಸ್ಕೊಂಡು ಬಿದ್ದರೂ ಅಲ್ಲಿ ಹೋಯ್ತು. ಹಿಂದೆ ಒಂದು ಸಲ ಸುಮಾರು 1967 ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಯಿತು ಬದರಿ ದಾರಿಯೊಳಗೆ. ಸೊ 20 ಬಸ್ ಹೊರಟೋಯ್ತು, 20 ಬಸ್ಗಳು ಒಂದೊಂದು ಆಗಾಗ್ಗೆ ಹೋಗ್ತಾ ಇರುತ್ತೆ, ಒಂದೇ ಸರ್ತಿ ಹೋಗಿದ್ದು 20 ಬಸ್ಗಳು. ಅಷ್ಟು ಜನ ಅವ್ರು ಮತ್ತೆ ಹುಡುಕೋ ಚಾನ್ಸ್ ಕೂಡ ಇಲ್ಲ, ಬಿದ್ದರೆ 100 ಅಡಿ ಕೆಳಗೆ ಬಿಡ್ತಾರೆ, ಅದಕ್ಕಂತೇಳಿ ಬಿಡ್ತಾರೆ. ಆಮೇಲೆ ಅದು ಸಿಕ್ಕಾಬಟ್ಟಿ ಫೋರ್ಸು ಅಷ್ಟು ಕೋಲ್ಡ್ ಮತ್ತೆ ಅವನು ಅಲ್ಲೇ ಸತ್ತಿರ್ತಾನೆ, ಬಿದ್ದ್ಮೇಲೆ ಗ್ಯಾರಂಟಿ ಸಾಯ್ತಾನೆ, ಎರಡರಲ್ಲೊಂದು ಬಿಡದಲ್ಲೇ ಸತ್ತಿರೋ ಚಾನ್ಸ್ ಜಾಸ್ತಿ, ಬಿದ್ದ್ಮೇಲೆ ಸಾಯೋದಕ್ಕೆ 100%. ಅಷ್ಟು ಭಯಾನಕವಾದ ಸ್ಥಳ, ಆಗ ನಾಸ್ತಿಕ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ದೇವರೇ ದೇವರೇ ತಂದೆ ಬಿಡ್ತಾನೆ, ಬಿಡೋದಿಲ್ಲ. ಅಂದರೆ ನಮ್ಮ ಒಂದು ಇನ್ನೊಂದು ಫೋರ್ಸ್ ಇದೆ ಅನ್ನೋ ಜ್ಞಾನ ಬರುತ್ತೆ. ಬೆಟ್ಟ ಎತ್ತರ ನೋಡ್ತಾನೆ ಆಶ್ಚರ್ಯ ಆಗಿಬಿಡ್ತಾನೆ, ಕೆಳಗೆ ನಿಂತ್ಕೊಂಡು ನೋಡ್ತೀರಿ, ಮಾಡಿ ಎತ್ತಿ ನೋಡಿದಾಗಲೇ ಎಷ್ಟು ಕಾಣುತ್ತೆ ನಿಮಗೆ, ವಿಷನ್ ಜಾಸ್ತಿ ಆಗಿಬಿಡುತ್ತೆ. ಮನೆಯೊಳಗೆ ಕುತ್ಕೊಂಡು ನೋಡೋದು ಬೇರೆ, ಹೊರಗೆ ಬಂದು ನೋಡೋದು ಬೇರೆ, ಫಸ್ಟ್ ಫ್ಲೋರಿಂದ ನೋಡೋದು ಬೇರೆ, ಟಾಪಿಂದ ನೋಡೋದು ಬೇರೆ. ಜಗತ್ತು ಎಷ್ಟು ದೀರ್ಘವಾಗಿ ಕಾಣುತ್ತೆ ಗೊತ್ತಾ ನಿಮಗೆ, ಹಬ್ಬ ಎಷ್ಟು ದೊಡ್ಡ ಜಗತ್ತು ಅಂತ ಕಾನ್ಸೆಪ್ಟ್ ಬರುತ್ತೆ ಅವನು. ಅದೇ ರೀತಿ ಆಗ ನಮಗೆ ಅನಿಸುತ್ತೆ ಎಷ್ಟು ದೊಡ್ಡ ಜಗತ್ತಿಗೆ ಒಬ್ಬ ಸ್ವಾಮಿ ಇರಬೇಕು. ನ್ಯಾಚುರಲಿ ನಮ್ಮ ವಿಷನ್ ವೈಡನ್ ಆಗುತ್ತದೆ, ವೈಡನ್ ಆದಾಗ ಆಗ ನಾವು ಏನೇನೋ ಮಾತಾಡೋಕ್ಕೆ ಬರೋದಿಲ್ಲ, ಮನೆಯಲ್ಲಿ ಕುತ್ಕೊಂಡು ಮಾತಾಡೋದು ಬೇರೆ, ಹೊರಗೆ ನಿಂತ್ಕೊಂಡು ಮಾತಾಡೋದು ಬೇರೆ. ತೀರ್ಥಯಾತ್ರೆ ನಮ್ಮ ಮೈಂಡನ್ನು ಎಕ್ಸ್ಪ್ಯಾಂಡ್ ಮಾಡೋದು, ವಿಷನ್ನ ಡೆವಲಪ್ ಮಾಡೋದು, ಜೊತೆಗೆ ಜಗತ್ತಿನ ವಿಸ್ತಾರ ಗೊತ್ತಾಗ್ತಾ ಹೋದಂತೆ ಆಚಾರ್ಯ ಹೇಳ್ತಾರೆ, ಬಹುಚಿತ್ರ ಜಗತ್ ಬಹುಧಾ ಕಾರಣಾತ್ ಪರಶಕ್ತಿರಣಂತ ಗುಣ ಪರಮಃ. ಬಹುಚಿತ್ರ ಜಗತ್, ದೇವ್ ಜಗತ್ ಎಷ್ಟು ಆಶ್ಚರ್ಯಮಯವಾಗಿದೆ ಅಂದರೆ ಆಗ ನಮಗೆ ಹಬ್ಬ ದೇವರು ಎಷ್ಟು ದೊಡ್ಡವನು ಅನ್ನೋ ಕಾನ್ಸೆಪ್ಟ್ ಬರುತ್ತೆ ಅಂತ ಹೇಳ್ತಾರೆ. ಒಂದೊಂದನ್ನು ಮಾಡಬೇಕಾದ್ರೆ ಒಂದೊಂದು ಗುಣ ಇರಬೇಕು. ಜಗತ್ತು ಎಂಬುದು ಎಷ್ಟು ಡಿಫರೆನ್ಸ್ ಹೊಂದಿದೆ, ಎಷ್ಟು ವೈಶಿಷ್ಟ್ಯ ಹೊಂದಿದೆ, ಇಮ್ಯಾಜಿನ್ ಮಾಡಲಿಕ್ಕೆ ಬರೋದಿಲ್ಲ. ಆಗ ದೇವರು ಗ್ರೇಟೆಸ್ಟ್ ಅಂತಕ್ಕಂಥ ಕಾನ್ಸೆಪ್ಟ್ ಡೆವಲಪ್ ಆಗುತ್ತೆ. ಅದಕ್ಕಾಗಿ ಜಗತ್ತನ್ನು ನೋಡಲೇಬೇಕು ನಾವು. ಅದು ಗೊತ್ತಾಗೋದಿಲ್ಲಿ ಬೇರೆ ಕಡೆ ಹೋದ್ರೆ ಗೊತ್ತಾಗುತ್ತೆ. ತೀರ್ಥಯಾತ್ರೆ ಇಲ್ಲಿ ನಾವು ಸ್ಪಷ್ಟ ಅರ್ಥ ಆಗುತ್ತೆ. ಆ ದೃಷ್ಟಿಯಿಂದ ತೀರ್ಥಯಾತ್ರೆಗೆ ಬರೀ ಟ್ರಾವೆಲ್ಗೆ ಬಹಳ ವ್ಯತ್ಯಾಸ ಇದೆ. ಬರೀ ಟ್ರಾವೆಲ್ಸ್ ಹುಡ್ಕೋತ ಹೋಗ್ತಿ, ಇಲ್ಲಿಂದ ಬಾಂಬೆ ಹೋಗ್ಬೇಕು, ಬಸ್ಸಲ್ಲಿ ನಿದ್ರೆ ಮಾಡಿದ್ರು ಮುಗಿದೋಗುತ್ತೆ, ಏನು ಯೋಚನೆ ಇಲ್ಲ, ಬಾಂಬೆ ಹೋಗಿ ಹೋಗ್ತಾನೆ ಅವನು, ಫ್ಲೈಟಲ್ಲೂ ಹೋಗ್ತಾನೆ. ಆದರೆ ಸುತ್ತ ಗಮನಿಸ್ತಾ ಹೋದಾಗ ಗೊತ್ತಾಗ ಆಶ್ಚರ್ಯ ಆಗುತ್ತೆ. ಎಸ್ಪೆಷಲಿ ಪೂರಾದಿಂದ ಬಾಂಬೆ ಹೋಗ್ತೀರಿ, ಎಷ್ಟು ಫೈನ್ ಇರುತ್ತೆ ರೋಡ್, ಅದು ಆಶ್ಚರ್ಯ ಆಗಿಬಿಡುತ್ತೆ ನಿಮ್ಗೆ. ಅದು ಬೆಟ್ಟಗಳೇನು ಇದೇನು ಅಲ್ಲಿ ಘಾಟ್ ಸೆಕ್ಷನ್ ಏನು ನೋಡಿದಾಗ, ಉಡುಪಿಗೆ ಹೋಗ್ತೀರಿ ನೋಡಿದ್ರೆ ಎಷ್ಟು ಆಶ್ಚರ್ಯ ಆಗುತ್ತಾಗ. ಅದು ಮಲಗಿದವನಿಗೆ ಅನುಭವ ಬರೋದಿಲ್ಲ, ಎದ್ದವನಿಗೆ ಅನುಭವ ಬರುತ್ತೆ. ಅದೇ ಅಲರ್ಟ್ ಆಗಿರ್ಬೇಕು ತೀರ್ಥಯಾತ್ರೆ ಕಾಲಕ್ಕೆ. ಅದು ನೋಡಿದ ತಕ್ಷಣ ಈ ನದಿ ಯಾವುದು ಅಂತ ಯೋಚನೆ ಬರುತ್ತೆ, ನದಿ ಯಾವುದಿದು, ಈ ಬೆಟ್ಟ ಯಾವುದು, ಕುತೂಹಲ ಕೆರಳುತ್ತಾಗ. ನೆಕ್ಸ್ಟ್ ಸ್ಟೇಜ್ ಬೆಟ್ಟದಲ್ಲಿ ಏನಾಯಿತು, ಏನು ವಿಶೇಷ ಇದರೊಳಗೆ, ತೀರ್ಥದಲ್ಲಿ ಏನು ವಿಶೇಷ, ಹಾಗೆ ನೋಡ್ತಾ ನೋಡ್ತಾ ಹೋದಂತೆ ಮಹತ್ವ ಜಾಸ್ತಿ ಆಗುತ್ತೆ. ಈ ಗಂಗಾ ನೀರು ಪವಿತ್ರ, ತೀರ್ಥಯಾತ್ರೆ ಮಾಡ್ತಾರೆ, ಎಷ್ಟೋ ಕೇಳಿರ್ತಾರೆ. ಗಂಗಾ ನೋಡ್ಬೇಕು ನೀವು, ಅಲಕನಿಂದ ನೋಡ್ಬೇಕು, ಅದು ಗಂಗಾನೇ. ಹರಿದ್ವಾರದಲ್ಲಿ ಗಂಗಾ ನೋಡ್ಬೇಕು, ಆಶ್ಚರ್ಯ ಆಗುತ್ತೆ. ಅದು ಸ್ಪೀಡ್ ಏನು, ಅದ್ರ ಇದೇನು, ಬರೋ ರೀತಿ ಏನು, ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಇನ್ನು ಮುಂದೆ ಅಷ್ಟು ಸ್ಪೀಡ್ ಇರೋದಕ್ಕೆ ಅಷ್ಟು ಪ್ಯೂರ್ ಆಗುತ್ತೆ. ಎಲ್ಲೆಲ್ಲಿ ನೀರು ಹರಿಯುತ್ತೋ ಹರಿತಾ ಹರಿತಾ ಪ್ಯೂರ್ ಆಗಿಬಿಡುತ್ತಂತೆ. ನದಿ ವೇಗೇನ ಶುದ್ಧತೆ, ಸೈನ್ಸ್ ಅದು. ವಾಟರ್ ಫ್ಲೋ ಆಗ್ತಾ ಹೋದ್ರೆ ಪ್ಯೂರ್ ಆಗ್ತಾ ಹೋಗುತ್ತೆ. ಅದು ಸ್ಟ್ಯಾಗ್ನೆಟ್ ಆಗುತ್ತೆ, ಇಲ್ಲದೆ ಹೋದ್ರೆ ಅಷ್ಟು ಫ್ಲೋ ಆಗಿದ್ರೆ ಸ್ಟ್ಯಾಗ್ನೆಟ್ ಆಗುತ್ತೆ, ಹರಿತಾ ಹೋದ್ರೆ ಪ್ಯೂರ್ ಆಗುತ್ತೆ. ಅಲ್ಲಿಂದ ಹರ್ಕೋತ್ ಬರುತ್ತಲ್ಲ ಆ ಗಂಗಾಗೂ ಎಲ್ಲ ನದಿನೂ ಹಿಮಾಲಯದಲ್ಲಿ ಹುಟ್ಟಬಹುದು, ಆದರೆ ಗಂಗಾನದಿ ಹಿಮಾಲಯದಲ್ಲಿ ಹುಟ್ಟಿದ್ದಲ್ಲ, ದೇವಲೋಕದ ಹರ್ಕೊಂಡು ಬಂದಿದೆ. ಅದು ಪ್ಯೂರೆಸ್ಟ್ ವಾಟರ್ ಆಯ್ತು. ಡಿಸ್ಟೆನ್ಸ್ ಜಾಸ್ತಿ ಆದಷ್ಟು ಕೂಡ ಮತ್ತೆ ಅದರ ಸ್ಪೀಡ್ ಜಾಸ್ತಿ ಆದಷ್ಟು ಕೂಡ ಅದು ಪ್ಯೂರಿಟಿ ಜಾಸ್ತಿ ಆಗುತ್ತೆ. ಆದ್ದರಿಂದಲೇ ಅಷ್ಟು ಮೇಲಿಂದ ಬಂದಿರೋದ್ರಿಂದ ಗಂಗಾ ನದಿ ಅತಿ ಶ್ರೇಷ್ಠವಾದ ನದಿ. ಮೇಲ್ನೋಟಕ್ಕೆ ಗಂಗಾ ನದಿಗಿಂತ ಈ ನೈಲು ಇನ್ನೂ ಉದ್ದ ಇದೆ, ಅಮೆಜಾನ್ ಇನ್ನೂ ಬಿಡುತ್ತಿದೆ, ಆದರೆ ಗಂಗಾ ನದಿಗೆ ಅದಿಲ್ಲ. ಆ ಗಂಗಾ ನದಿಯಷ್ಟು ಉದ್ದ ಭೂಲೋಕದ ಉದ್ದ ಗಂಗಾ ನದಿ ಕಡಿಮೆ. ಅಲ್ಲಿಂದ ಲೆಕ್ಕ ಹಾಕಿದ್ರೆ ಯಾವುದು ಕಂಪೇರ್ ಮಾಡ್ಬೇಕಾದ್ರೆ, ದೇವಲೋಕದಿಂದ ಬಂದಿರಬೇಕಾದ್ರೆ ಎಷ್ಟು ದೀರ್ಘ ಆಯ್ತದ. ಅದಕ್ಕೆ ಅತ್ಯಂತ ಪವಿತ್ರವಾದ ನದಿ. ಅದು ಹೇಗೆ ಬಂತು, ಅದು ಯೋಚನೆ ಮಾಡ್ತಾ ಮಾಡ್ತಾ ಹೋದಂತೆ, ಇನ್ನು ಹೇಳಿದ್ರೆ ಫಾರಿನ್ ನದಿ ಅಂದರೆ ಗಂಗಾ ನದಿ. ಫಾರಿನ್ ಅಂದರೆ ಇಂಟರ್ನ್ಯಾಷನಲ್ ರಿವರ್ ಅದು, ಇದಲ್ಲ ಯೂನಿವರ್ಸಲ್ ರಿವರ್ ಅಂದರೆ ಗಂಗಾ ನದಿ. ಯೂನಿವರ್ಸಲ್ ಅದು, ನಮಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಅಂತೇವಲ್ಲ, ಅದನ್ನು ಮೀರಿ ನಿಡ್ತಕ್ಕಂಥ ನದಿ ಗಂಗಾ ನದಿ. ಆಗ ನಿಮಗೆ ಆಶ್ಚರ್ಯ ಅನಿಸುತ್ತೆ. ಆ್ಯಕ್ಚುಲಿ ಒಬ್ಬ ಯಾರೋ ನಾಸ್ತಿಕರು ಗಂಗೋತ್ರಿ ಹೋದ್ರಂತೆ, ಗಂಗೋತ್ರಿಯಲ್ಲಿ ನೋಡಿದರಂತೆ. ಗಂಗೋತ್ರಿ ನೋಡೋದು ಭಾರಿ ಕಷ್ಟ ಅದನ್ನ, ಪೂರ್ತಿ ಗಂಗೋತ್ರಿಯಲ್ಲಿ ಗಂಗೋತ್ರಿ ಅನೇಕ ಕಡೆ ತೋರಿಸ್ತಾರೆ. ಫೈನಲ್ ಹೋಗಿಬಿಟ್ರೆ ನಿಮ್ಗೆ ಅಂತಾರೆ ಆಕಾಶದಿಂದ ಬೀಳುತ್ತೆ ಅಂತ ನಂಬಬೇಕಾಗಿದೆ ಅಂತ ಹೇಳ್ತಾರೆ. ಆಕಾಶದಿಂದ ಬಿದ್ದಾಗೆ ಕಾಣುತ್ತೆ ಅಲ್ಲಿಂದ. ಪುರಾಣದಲ್ಲಿ ಏನು ಹೇಳ್ತಾರೋ ಹಾಗೆ ಇದೆ ನಿಜವಾಗಲೂ ಕೂಡ. ನಿಜವಾಗ್ಲೂ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ ಗಂಗಾ ನದಿನ ಆರಿಜನ್ ಹುಡುಕ್ತೀವಲ್ಲ, ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಒಪ್ಕೊಂಡು ಆಮೇಲೆ ತುಂಬ ಚೇಂಜ್ ಆದವರಿದ್ದಾರೆ. ತೀರ್ಥಯಾತ್ರೆ ಮನಸ್ಸನ್ನು ಆ ರೀತಿ ಆಡಿಸೋದ್ರಿಂದ ತೀರ್ಥಯಾತ್ರೆಯಲ್ಲಿ ಪಾವಿತ್ರ್ಯದ ಸಂಕೇತ ಇದ್ರೆ, ಈ ಟ್ರಾವೆಲ್ನೊಳಗೆ ಪಾವಿತ್ರ್ಯದ ಸಂಕೇತ ಇಲ್ಲ, ಬರೀ ರಿಲ್ಯಾಕ್ಸೇಷನ್ ಆಫ್ ಮೈಂಡ್ ಅಷ್ಟೇ, ಜಸ್ಟ್ ರಿಲ್ಯಾಕ್ಸ್ ಮಾಡ್ಕೋತಾರೆ. ಕೆಲವೊಮ್ಮೆ ಪ್ಯಾಕ್ ಪ್ಯಾಕೆಟ್ ಏನಾರು ಆಗಿಬಿಟ್ಟರೆ ರಿಲ್ಯಾಕ್ಸ್ ಅದು ಹೋಗಿಬಿಡುತ್ತೆ ಅಷ್ಟೇ. ಯಾತ್ರೆಗೆ ಹೋದ ಕಾಲಕ್ಕೆ ಏನಾರು ಬ್ಯಾಡ್ ಇವೆಂಟ್ಸ್ ಆದರೆ ಯಾಕಾದ್ರೂ ಹೋದಂತ ಅದು ಬೇರೆ ಬರುತ್ತೆ. ಈ ಇದ್ರ ತೀರ್ಥದಲ್ಲಿ ಹಾಗಾಗೋದೇ ಇಲ್ಲ, ಶುದ್ಧವಾಗ್ತಾರೆ. ಇನ್ನು ಮನಸ್ಸು ಕೆಡೋದು ಪಾಪಗಳಿಂದ, ಏನು ಸರಿ ಮಾಡಿಕೊಂಡು ಮನಸ್ಸು ಸರಿ ಹೋಗೋದಿಲ್ಲ. ಆ ತೀರ್ಥಯಾತ್ರೆ ಮಾಡಿದಾಗ ಪ್ಯೂರ್ ಮಾಡುತ್ತೆ. ಸೊ ಮೆಂಟಲಿ ನಿಮಗೆ ಒಂಥರ ಶುರುವಾಗುತ್ತೆ, ನಿಮಗೇನು ಇದು ಬ್ಯಾಲೆನ್ಸ್ ಕಳ್ಕೊಂಡಿರ್ತೀರಿ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಮತ್ತು ಬುದ್ಧಿಶಕ್ತಿ ಹರಿತಾಗುತ್ತೆ. ಅದರಿಂದ ವಿಷನ್ ವೈಡನ್ ಆಗೋದ್ರಿಂದ, ಧಿಯೋ ಯೋನ ಪ್ರಚೋದಯ ಆತಿದ್ದ ಹಾಗೆ ಮನಸ್ಸಿನಿಗೆ ಪೂರ್ವವಾದ ಫಲ ಕೊಡೋದ್ರಿಂದ ತೀರ್ಥಯಾತ್ರೆಯನ್ನು ನಾವು ಬರೀ ಟ್ರಾವೆಲ್ಗೂ ಪಿಲ್ಗ್ರಿಮೇಜ್ಗೂ ಬಹಳ ವ್ಯತ್ಯಾಸ ಇದೆ. ಆ ಹಿನ್ನೆಲೆಯಲ್ಲೇ ಹೋಗಬೇಕು. ಅನ್ಫಾರ್ಚುನೇಟ್ಲಿ ತೀರ್ಥಯಾತ್ರೆ ಹೋಗೋರು ಕೂಡ ಟ್ರಾವೆಲ್ ಹೋದಾಗ ಹೋಗ್ತಾರೆ ಅಷ್ಟೇ, ನೋ ಚೇಂಜ್ ಅವರಲ್ಲಿ. ಇದೇ ಮೈಂಗ್ಳೂರಲ್ಲಿ ಹೇಗಿರ್ತಾರೋ ದಾರಿಯಲ್ಲೂ ಹಾಗೆ, ಇದೇನು ಉಪಯೋಗ. ಆದ್ದರಿಂದ ಆ ತೀರ್ಥಯಾತ್ರೆ ಬೆನಿಫಿಟ್ ಕೊಡಬೇಕಾದ್ರೆ ರೂಲ್ಸ್ ಅಬ್ಸರ್ವ್ ಮಾಡಬೇಕು ತಕ್ಕಂತೆ. ತೀರ್ಥಯಾತ್ರೆ ಕಾಲಕ್ಕೆ ಮುಂದೆ ನೋಡ್ತೇವೆ, ನಿಯಮಾವಳಿ ಅಬ್ಸರ್ವ್ ಮಾಡಿದ್ರೆ ಮಾತ್ರ ಫಲ ಕೊಡುತ್ತೆ. ಎಷ್ಟೇ ಜನ ಹೋಗಿ ಬಂದರೆ ಫಲ ಕೊಟ್ಟಿರೋದಿಲ್ಲ. ಎಜುಕೇಷನ್ ಟೂರೇ ಹೋದ, ಎಜುಕೇಷನ್ ಟೂರ್ಗೆ ಹೋದ, ಆ ಬ್ಯಾಚಲ್ಲಿ ಇಲ್ವೇ ಇಲ್ಲ, ಎಲ್ಲ ಓಡಾಡ್ಕೊಂಡು ಬಿಟ್ರೆ. ಅಲ್ಲಿ ಹೋಗಬೇಕು, ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು, ತನ್ನ ಏನೋ ಪ್ರಾಬ್ಲಮ್ ಬಂದರೆ ಜೊತೆಗಿರ ಗೈಡ್ ಕೇಳಬೇಕು, ಅವಾಗ ವಿಷನ್ ಬರುತ್ತೆ. ಸುಮ್ಮನೆ ಮೆಕ್ಯಾನಿಕಲ್ ನೋಡಿದ್ರೆ ಬರೋದಿಲ್ಲ. ಅದೇ ರೀತಿಯೇ ದ್ವಾರಕ್ಕೆ ಹೋದ, ಏನು ಇತಿಹಾಸ ಏನಿದ್ರದ್ದು, ಹೇಗೆ ಬಂತು ದ್ವಾರಕ್ಕೆ, ಯಾತಕ್ಕಿದ್ದು ಗ್ರೇಟ್, ಏನಾಗಿದೆ ಎಲ್ಲ ಕೇಳ್ತಾ ಆಗ ಭಾಗವತ ಚಿತ್ರ ಎಲ್ಲ ನಿಮಗೆ ಬರುತ್ತೆ. ಹೇಗೆ ದ್ವಾರಕ್ಕೆ ಕ್ರಿಯೇಟ್ ಆಯಿತು, ವೈಶಿಷ್ಟ್ಯ ಏನಾದ್ರೊಳಗೆ, ಎಲ್ಲೂ ಇಲ್ಲದೆ ಇರತಕ್ಕಂಥ ವೈಶಿಷ್ಟ್ಯ ಅಲ್ಲಿದೆ. ಚಕ್ರಾಂಕಿತ ಅಂತ ತೋರ್ತಾರೆ, ಎಲ್ಲೆಲ್ಲ ಸಿಗೋದಿಲ್ಲ ಜಗತ್ತು, ಅಲ್ಲೊಂದೇ ಸಿಗೋದು ಚಕ್ರಾಂಕಿತ. ಅಲ್ಲಿ ಸಿಗೋದು ಅಂದ್ರೇನು, ಅಬಂಡೆಂಟ್, ಎಷ್ಟು ಬೇಕಾದ್ರೂ ಸಿಗುತ್ತೆ, ಮೂಟೆಗಟ್ಟೆ ಹೊತ್ಕೊಂಡ್ಬರ್ಬೋದು. ಅಷ್ಟು ಬೇರೆ ಕಡೆ ಒಂದು ಸಿಗೋದಿಲ್ಲ ಸ್ಯಾಂಪಲಿ ನಿಮಗೆ. ಎಂಥ ವಂಡರ್ ತಾನೆ, ಬೇರೆ ಕಡೆ ಹ್ಯಾ ಕ್ರಿಯೇಟ್ ಮಾಡ, ಅದೇ ಸಮುದ್ರನೇ. ಎಲ್ಲ ಕಡೆ ಸಮುದ್ರ ಒಂದೇ ಅಂತೀರಲ್ಲ, ಬಸ ಮತ್ತೆ ಯಾಕೆ ಬರೋದಿಲ್ಲ ಹಾಗಿದ್ರೆ. ಎಲ್ಲ ನದಿಗಳು ನದಿಗಳಾದರೆ ಗಂಡಕ್ಕಿಯಲ್ಲಿ ಮಾತ್ರ ಸಾಲಿಗ್ರಾಮ್ ಯಾಕೆ ಸಿಗುತ್ತೆ, ವಂಡರ್ ಅದು. ಎಕ್ಸ್ಪ್ಲೇನ್ ಮಾಡಕ್ಕೆ ಬರೋದಿಲ್ಲ ಅದರೆಲ್ಲ, ಸೈನ್ಸ್ ಎಲ್ಲೋ ಕಡೆ ಸೋಲೋದಕ್ಕೆ ನಿದರ್ಶನ ಆಗ್ಬೋದು. ನಿಮ್ಮ ನದಿಯಲ್ಲಿ ಟ್ರೈ ಮಾಡಿ ಹಾಕಿದ್ರು ನೋಡೋಣ ಅಂತೇನಾಗುತ್ತೆ. ಇಲ್ಲೇ ಇಲ್ಲ, ಅದು ಎಂಥ ವೆರೈಟಿಗಳು ಸಾಲಿಗ್ರಾಮಗಳು ಅಂದರೆ ನಿಮ್ಮಲಕ್ಕೆ ಸಾಧ್ಯ ಇಲ್ಲ. ಅಷ್ಟು ವಿಚಿತ್ರವಾಗಿರ್ತಕ್ಕಂಥ ಆಕೃತಿಗಳೇನು, ಆ ಚಕ್ರದ ರೀತಿ ಏನು, ಅಲ್ಲಿ ಮಾತ್ರ ಬರೋದೊಂದ ಮೇಲೆ ನಿಜವಾದ ಆಶ್ಚರ್ಯ ಇರಲೇಬೇಕಲ್ಲ. ಅದು ಯೋಚನೆ ಮಾಡ್ತಾನೆ, ನದಿಗಳ ಬಗ್ಗೆ ಯೋಚನೆ, ತೀರ್ಥದ ಬಗ್ಗೆ ಯೋಚನೆ, ಕ್ಷೇತ್ರದ ಬಗ್ಗೆ ಯೋಚನೆ. ಮಣ್ಣು ಎಲ್ಲ ಕಡೆ ಸಿಗುತ್ತೆ. ದ್ವಾರಕೆ ಗೋಪಿಚಂದನ ಸ್ಪೆಷಲ್ ಅಂದರೆ ಸ್ಪೆಷಲ್ ಅದು. ಆ ರೀತಿ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆ ಒಳ್ಳೆ ಸುವಾಸನೆ ಇರುತ್ತೆ, ಗೋಪಿಚಂದನಕ್ಕೆ ಒಳ್ಳೆ ಸುವಾಸನೆ ಇರುತ್ತೆ. ಮತ್ತೆ ಅಷ್ಟು ಅಪೂರ್ವವಾದ ಆಹ್ಲಾದಕ್ಕ ರೋಗ ಕಳೆಯುವ ಶಕ್ತಿ ಅದಕ್ಕಿದೆ. ಗೋಪಿಚಂದನಕ್ಕೆ ರೋಗ ಹಚ್ಚಿಕೊಳ್ಳ ಸಾಮಾನ್ಯವಾಗಿ ಎಷ್ಟೋ ಮಡ್ ಅಂದರೆ ಅದು ರೋಗ ಕೊಡೋದು, ಇದಾಗಲ್ಲ, ರೋಗ ತೆಗೆದುಹಾಕುವ ಶಕ್ತಿ. ಪವಿತ್ರ ಅಂತಲೇ ಹೇಳಿದ್ರು, ಗೋಪಿಚಂದನ ಪಾಪಘ್ನ ವಿಷ್ಣುದೇಹ ಸಮುದ್ಭವ ಸ್ಮರಣಾನ್ ಮುಕ್ತಿದೋ ಋಣಾಂ ಅಂತ ಹೇಳಿದ್ದಾರೆ. ಗೊತ್ತಾಯ್ತಾ, ಸ್ಮರಣೆ ಮಾಡಿಕೊಂಡ್ರೆ ಸಾಕಷ್ಟು ಶಕ್ತಿ ಇದೆ ಅಂತ. ಇದೆಲ್ಲ ಯಾವವ್ರತ್ ನಿಮಗೆ ತೀರ್ಥಯಾತ್ರೆ ಮಾಡಿದರೆ ಮಾತ್ರ ಬರೋದಾದ್ರಿಂದ, ತೀರ್ಥಯಾತ್ರೆಗೂ ಬರೀ ಒಂದು ಸಂಚಾರಕ್ಕೂ ಬಹಳ ವ್ಯತ್ಯಾಸ ಇದೆ. ಆಫೀಸ್ಗೆ ಹೋಗೋದಕ್ಕೂ ವಾಕ್ ಹೋಗೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಆಫೀಸ್ಗೆ ಹೋಗ್ಬೇಕಾದ್ರೆ ಏನು ವ್ಯವಸಾಯ ಇರ್ತದೆ, ಏನಿದು ವೈಭವನೇ ವೈಭವ ಅಂತ. ವಾಕ್ ಹೋಗ್ಬೇಕಾದ್ರೆ ಸುಮ್ಮನೆ ಹಾಗೆ ಹೋಗ್ತೀನಿ ಅಂತ ನಿಂತೇ ಬಿಡ್ತಾನಲ್ಲ, ಯಾರೋ ಸಿಕ್ಬಿಟ್ರೆ ಅವರಾರು ಹೋಗಿ ಇವರಾರು ಹೋಗಿ ಗೊತ್ತು ಗುರಿ ಹೀಗೆ ಹೊರಟಿದ್ದೆ ಅಂತ ಹೇಳ್ತಾನೆ. ಹೀಗೆ ಹೊರಟಿದ್ದೆ, ಈ ಟ್ರಾವೆಲ್ ಅಂದರೆ ಹಾಗೆ, ಮತ್ತು ಬದಲಿಗೆ ಹೀಗೆ ಹಾಗೆ ಹೋದ್ರೆ ಉಪಯೋಗ ಇಲ್ಲ. ಅವು ಯಾತ್ರೆಯಾಗಿ ಹೋಗ್ಬೇಕಾದ್ರೆ ಕೆಟ್ಟೋ ದಿನ ಟೂರ್ಗೆ ಹೋಗಿರ್ತಾರೆ ಹರಿದ್ವಾರಕ್ಕೆ, ಗಂಗಾ ನದಿ ಅಂತ ಕೇಳಿದರೆ ನಾವು ಇಲ್ಲ ಆಫೀಸ್ ಕೆಲಸಕ್ಕೆ ಹೋಗಿದ್ದೆ, ಗಂಗಾ ನದಿ ಇದೆಯಾ ಅಂತ ಕೇಳಬೇಕು ಇದರಲ್ಲಿ, ಗಂಗಾ ನದಿ ಇದೆಯಾ ಅಲ್ಲಿ, ನಂಗೆ ಗೊತ್ತೇ ಇಲ್ಲ, ಈ ಸಂಪತ್ತಿ ಯಾಕೆ ಹೋಗ್ಬೇಕು ಅವನು. ಎಷ್ಟೋ ದಿನ ಕಾಶಿಗೆ ಹೋಗ್ತಾರೆ ಆಫೀಸ್ ಕೆಲಸದ ಮೇಲೆ, ಗಂಗಾ ನದಿ ಇಲ್ಲ, ವಿಶ್ವನಾಥ ಇಲ್ಲ, ಬಿಂದು ಮಾಧವ ಇಲ್ಲ, ಎಷ್ಟು ಆಶ್ಚರ್ಯ ಅಂದರೆ ಏನು ತಿಳುವಳಿಕೆ ಇರೋದು ಜನಗಳಿಗೆ. ಹಾಗೆಲ್ಲ ಆಗಬಾರ್ದು, ಅದಕ್ಕೆ ತೀರ್ಥಯಾತ್ರೆನ ಅದು ಕ್ಯಾಶುವಲ್ ಆಗಿ ತಗೊಳ್ಬಾರ್ದು, ವಿತ್ ಆಲ್ ಸೀರಿಯಸ್ನೆಸ್ ತಗೊಂಡ್ರೆ ಹೈಲಿ ಎಜುಕೇಟಿವ್. ಅದು ಹೇಗೆ ಎಜುಕೇಟಿವ್, ಬದಿರಿ ಕೇಳ್ತೀರಿ ಏನು ಅಂತ ಕೇಳ್ತೀರಿ. ಈಗ ಶುರುವಾಗುತ್ತೆ ಹೇಳಿ, ಬದಿರಿ ಎಲ್ಲಿಂದ ಬಂತು, ಯಾತಕ್ಕೆ ಬಂತು, ನಾರಾಯಣ ಯಾರು, ಏನೇನು ನಡೀತು, ಎಷ್ಟು ಜ್ಞಾನ ಬಂತು, ಯೋಚನೆ ಮಾಡಿ. ಮುಗಿಯೋ ಹೊತ್ತಿಗೆ ನಿಮಗೆ ಭಾಗವತ ಎಷ್ಟೋ ಇನ್ಸ್ಟೆನ್ಸ್ ಕಿವಿಲಿ ಬಿದ್ದುಬಿಟ್ಟಿರುತ್ತೆ. ಧ್ರುವಾದಿಗಳು ತಪಸ್ ಮಾಡಿದ ಜಾಗ, ನಾರಾಯಣ ಅಲ್ಲಿ ತಪಸ್ ಮಾಡಿದ ಜಾಗ, ಲೋಕದೃಷ್ಟಿಯೊಳಗೆ ನರ ಇದ್ದ ಜಾಗ, ಪಾಂಡವರು ಹುಟ್ಟಿದ ಜಾಗ, ಧ್ರುವಾದಿಗಳು ತಪಸ್ ಮಾಡಿ ಸದ್ಗತಿ ಯೋಗ, ಮಧ್ವಾಚಾರ್ಯ ಗೀತಾ ಭಾಷ್ಯ ಸಮರ್ಪಣೆ ಮಾಡಿದ ಜಾಗ, ಬ್ರಹ್ಮಸೂತ್ರ ಭಾಷ್ಯ ಬರೆದ ಜಾಗ, ಅದೆಲ್ಲ ಯೋಚನೆ ಮಾಡ್ತಾ ಹೋದರೆ ನೋಡ್ತಿರೋದು ಅಷ್ಟೇ ಪ್ಲೇಸ್. ನೀವು ಇಡೀ ನಿಮಗೆ ಇತಿಹಾಸ ತಲೆಯಲ್ಲಿ ಬಂದು ಹೋಗುತ್ತಾ, ಎಷ್ಟು ಎಜುಕೇಷನ್ ಬಂತಾಗ. ಇಲ್ಲಿ ಕೇಳಿದ ಬದರಿ ಅಂತ ಅಷ್ಟು ಅನಿಸಿರಲಿಲ್ಲ, ಅಲ್ಲಿ ಹೋದಾಗ ಕುತೂಹಲ ಶುರುವಾಯಿತು ನಿಮಗೆ. ಇದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ತೀರ್ಥಯಾತ್ರೆ ಹಾಗೆ ಎಜುಕೇಷನ್ ಟೂರಿಗೆ ಬರೀ ಹುಡುಗರನ್ನ ಕಳಿಸೋದಿಲ್ಲ, ಜೊತೆಗೆ ಟೀಚರ್ ಇರ್ತಾರೆ, ಅವ್ರು ಪ್ರೊಫೆಸರ್ ಇದ್ದು ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಮಾತು ಇವರಿವರೇ ಹೋಗ್ಬಿಡ್ತಾರೆ, ಆದ್ದರಿಂದ ಪಜಿತಿ ಆಗಿಬಿಡುತ್ತೆ. ಫ್ಲಾಸ್ಕು ಕ್ಯಾರಿಯರ್ ಅಷ್ಟೇ, ಇನ್ನೇನಿರೋದೇ ಇಲ್ಲ. ಒಬ್ಬ ಜೊತೆ ತಿಳಿದವರು ಇರಬೇಕು, ತಿಳಿದವರು ಇದೆಲ್ಲ ಹೇಳ್ತಾ ಇರಬೇಕು, ದಾರಿಕೆಯಲ್ಲಿ ಏನಾಯಿತು, ಇದರಲ್ಲಿ ಏನಾಯಿತು. ಅವಾಗ ಅವರಿಗೆ ಬರೋ ಹೊತ್ತಿಗೆ ಆಟ ಡಿಫ್ರೆಂಟ್ ಪರ್ಸನಾಲಿಟಿ ಬಂದ್ಬಿಡುತ್ತಾರೆ, ಟೋಟಲಿ ಚೇಂಜ್ ಆಗಿಬಿಟ್ಟಿರ್ತಾರೆ. ಎಷ್ಟು ರಿಚ್ ಆಗಿರ್ತಕ್ಕಂಥ ನಾಲೆಡ್ಜ್ ಅದಕ್ಕೆ. ದ್ವಾರಕ್ಕೆ ನೋಡಿದ್ದೇನೆ, ಭಾಗವತ ಕೇಳಿದ್ದೇನಲ್ಲ, ಭಾಗವತ ಎಲ್ಲಿ ಹಿಡಿತೋ ಅಲ್ಲೇ ಹೋಗಿ ಬಂದಿದ್ದೇನೆ. ಎಷ್ಟು ಎಫೆಕ್ಟ್ ಜಾಸ್ತಿ ಆಯ್ತಾಗ, ಭಾಗವತ ನಡೆದಲ್ಲೇ ಹೋಗಿ ಬಂದೆ. ಕೃಷ್ಣ ಎಲ್ಲಿ ವಿಶೇಷವಾಗಿ ತನ್ನ ಸಾಮರ್ಥ್ಯ ತೋರಿಸಿದ ಅಲ್ಲೇ ಹೋಗಿ ಬಂದ್ವಿ. ಇವತ್ತು ದ್ವಾರಕ್ಕೆ ಹೋದರೆ ಹತ್ತಿರದೊಳಗೆ ಇದಿದೆ ಜಾಂಬವಂತನ ಗುಹೆ ಇದೆ. ಕೃಷ್ಣ ಅದರೊಳಗೆ 28 ದಿವಸ ಜಾಂಬವಂತ ಯುದ್ಧ ಮಾಡಿ ಅವನ್ನು ಸೋಲಿಸಿ ಜಾಂಬವಂತನ ಮದುವೆಯಾಗಿ ಬರ್ತಾರೆ. ಕತೆ ಕೇಳಿರ್ತೀರಿ, ಆಕ್ಚುಲಿ ಹೋಗಿ ಆಶ್ಚರ್ಯ ಆಗಿರ್ತೀವಿ. ಇವತ್ತು ಭಯ ಹುಡ್ಸುತ್ತೆ ಅಂಥ ಗುಹೆ, ಭಯಾನಕವಾದ ಗುಹೆ. ಅದು ಎಷ್ಟೋ ದಿನ ಸರ್ಕಾರ ಕ್ಲೋಸ್ ಮಾಡಿಬಿಟ್ಟಿದೆ, ಇನ್ನೂ ಒಳಗೆ ಹೋಗಕ್ಕೆ ಆಗೋದಿಲ್ಲ ಅಂತ ಕ್ಲೋಸ್ ಮಾಡಿದ್ದಾರೆ. ಆಶ್ಚರ್ಯ ಅಂದರೆ ಆಶ್ಚರ್ಯ. ಅವಾಗ ನಿಮಗನಿಸುತ್ತೆ ಅವ್ರು ಕೃಷ್ಣ ಅಲ್ಲಿ ಹೋಗಿದ್ದು, ಯಾದವರು ಕಾದಿದ್ದು, ಅವರು ಇನ್ನು ಕೃಷ್ಣ ಬರಲಿಲ್ಲ ಅಂದ್ರೆ ವಾಪಸ್ ಹೋಗಿದ್ದೆ ಅರ್ಥ ಆಗಿದೆ. ಅವಾಗ ಗೊತ್ತಾಗುತ್ತೆ ನಿಮ್ಗೆ ಜರಾಸಂದ ಅಟ್ಯಾಕ್ ಮಾಡಕ್ ಬರ್ತಾನೆ ದ್ವಾರಕೇನ, ಯಾಕೆ ಸುತ್ತ ಸಮುದ್ರ, ಎಷ್ಟು ಕಷ್ಟ ಅಟ್ಯಾಕ್ ಮಾಡಕ್ಕೆ ಅವರಿಗೆ. ಆಗ ಅದರ ಸೀರಿಯಸ್ನೆಸ್ ಅರ್ಥ ಆಗುತ್ತೆ. ಇದೆಲ್ಲ ಯೋಚನೆ ಮಾಡಿ ತೀರ್ಥಯಾತ್ರೆ ಅಂದರೆ ಅಲ್ಲಿ ನೋಡೋದೇ ಒಂದು ಎಜುಕೇಷನ್, ಆ ಬಗ್ಗೆ ಕೇಳೋದು ಇನ್ನೂ ಹೆಚ್ಚು ಎಜುಕೇಷನ್. ಅಥೆಂಟಿಕ್ ಆಗಿ ಯೋಚನೆ ಮಾಡಿದರೆ ಅಲ್ಲಿ ಹೇಗೆ ಲೌಕಿಕ ಜ್ಞಾನ ವೃದ್ಧಿನೋ ಇಲ್ಲ ಆಧ್ಯಾತ್ಮ ಜ್ಞಾನ ವೃದ್ಧಿ ಆಗಿಬಿಟ್ಟು ನಾವು ಅದರಲ್ಲಿ ತಲ್ಲೀನರಾಗಲಿಕ್ಕೆ ಬರುತ್ತೆ, ತನ್ಮಯರಾಗಿ ನೋಡೋದಕ್ಕೆ ಶಕ್ತಿ ಬರೋದ್ರಿಂದ ತೀರ್ಥಯಾತ್ರೆ ಬಹಳ ವಿಶಿಷ್ಟವಾದದ್ದು. ಇವತ್ತು ಹೋಗೋದೆಲ್ಲ ತೀರ್ಥಯಾತ್ರೆ ಅಲ್ಲ, ಅದು ಹೋಗಿ ಬಂದವರು ಮೊದಲಿಗಿಂತ ಹೋಪ್ಲೆಸ್ ಆಗಿರ್ತಾರೆ, ಮೊದಲಿಗಿಂತ ಗೊತ್ತಾಯ್ತು, ಮೊದಲಿಗಿಂತ ಡಲ್ ಆಗಿರ್ತಾರೆ ಅಂದಮೇಲೆ ತೀರ್ಥಯಾತ್ರೆ ಫೇಲ್ ಆಗಿದೆ ಅಂತ ಅರ್ಥ. ಗೊತ್ತಾಯ್ತು, ಆಕ್ಟಿವ್ ಆಗಿರಬೇಕು, ಹೋಗಿ ಬಂದವರು ಮೊದಲಿಗಿಂತ ಆಕ್ಟಿವ್, ಪೂಜೆ ಬಿಟ್ಟವನು ಪೂಜೆ ಶುರು ಮಾಡಾಗಿರ್ಬೇಕು. ಸಂಧ್ಯಾಂಡ್ರು ಮಾಡೋರು ಬಿಟ್ಟುಬಿಡ್ತಾರೆ ಬಂದಮೇಲೆ, ಏ ಬದೆಯಾತ್ರೆ ಆಯ್ತು ನಮ್ಮದು ಅಂತ ಹೇಳಿಬಿಟ್ರೆ ವೈಕುಂಠಕ್ಕೆ ಹೋದಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಆಗಲೇ. ಹಾಗಾಗಬಾರ್ದು, ಎಷ್ಟೋ ಜನ ಸರಿಯಾದವರು ಬದೆಯಾತ್ರೆ ಮಾಡಿ ಬಂದಮೇಲೆ ನಿಜವಾಗ್ಲೂ ರಿಯಲ್ ಚೇಂಜ್ ಆಗಿರ್ಬಿಡ್ತಾರೆ. ಇವತ್ತು ಅಂಥ ವ್ಯವಸ್ಥೆ ಇಲ್ಲ, ಈ ಟೂರ್ಗಳಲ್ಲಿ ಹಾಕಿರ್ತಾರೆ, ಎರಡು ಹೊತ್ತು ಊಟ ಒಂದು ಕಾಫಿ ಕೊಡ್ತೀವಿ ಅಂತ ಹಾಕಿರ್ತಾರೆ ಹೊರತು ಭಾಗವತ ಕೇಳ್ತೀವಿ ಅಂತ ಹಾಕಿರೋದಿಲ್ಲ, ನೀವು ಕ್ಷೇತ್ರ ಪರಿಚಯ ಮಾಡಿಕೊಡ್ತೀವಿ ಅಂತ ಹಾಕಿರೋದಿಲ್ಲ. ಆಮೇಲೆ ವ್ಯವಸ್ಥೆಗಳೆಲ್ಲ ಅವೆಲ್ಲ ಕೊಡೋದು, ಗೈಡ್ ಯಾರ್ಯಾರ ಬಗ್ಗೆ ಗೈಡ್ ಸಿಗುತ್ತೆ ಹೊರತು ನಮ್ಮವ್ರ ಬರ್ತು ಎಲ್ಲಿ ಸಿಗುತ್ತೆ ನಿಮಗೆ. ವಾದಿರಾಸವಳು ತೀರ್ಥ ಪ್ರಬಂಧ ಇಲ್ಲದೆ ಹೋಗಿದ್ರೆ ಪೂರ್ತಿ ಅಡ್ಡಗೋಡೆ ಆಗಿಬಿಡೋದು. ಅರ್ಥ ಆಯ್ತಾ, ವಿಜಯದಾಸರ ದೇವರನಾಮಗಳು ಸುಳಾದಿಗಳು ವಾದಿರಾದಿರದು ಎರಡು ನಮಗೆ ಮೇನ್ ಸೋರ್ಸ್. ಇವತ್ತು ಇನ್ಫಾರ್ಮೇಶನ್ ಪಡೆಯೋದಕ್ಕೆ ಸಂಸ್ಕೃತ ಬೇಕು ಅಂದರೆ ತೀರ್ಥ ಪ್ರಬಂಧ, ಕನ್ನಡದಲ್ಲಿ ಬೇಕು ಅಂದರೆ ವಿಜಯದಾಸರ ಕೃತಿಗಳು. ಮಧ್ಯೆ ಪುರಂದರದಾಸರು ಇದೆ, ಬಟ್ ವಿಜಯದಾಸರದು ಬಹಳ ಎಕ್ಸ್ಟೆನ್ಸಿವ್ ಆಗಿ ಬರ್ತಿರೋದ್ರಿಂದ ವಿಶೇಷ ಇದೆ. ಜಗನ್ನಾಥದಾಸರು ಅಲ್ಲಲ್ಲಿ ಸಿಗುತ್ತೆ, ಅಲ್ಲಿ ವಿಶೇಷ ವಿಜಯದಾಸರದು ಕನ್ನಡ ತೀರ್ಥ ಪ್ರಬಂಧದಿಂದ ಬರೆದಿದ್ದಾರೆ. ಎಷ್ಟು ಸ್ಮರಣೆ ಮಾಡಿದ್ರು ಸಾಲದು ಅವರನ್ನು, ಅಲ್ಲಿ ಏನೇನು ನಡೀತು ಅಂತ ಹೇಳಿದ್ದಾರೆ, ಅದನ್ನು ತಿಳ್ಕೊಂಡಿರ್ಬೇಕು. ಸೊ ತೀರ್ಥಯಾತ್ರೆ ನಾವು ಪುಣ್ಯ ಸಂಪಾದನೆ ಅಂತ ತಿಳ್ಕೋಬೇಕೆ ಹೊರತು ಬೇರೆ ರೀತಿಯಿಂದ ತಿಳ್ಕೊಂಡ್ರೆ ಪುಣ್ಯ ಸಂಪಾದನೆ ಇದಕ್ಕೆ ಅರ್ಥ ಇರೋದಿಲ್ಲ. ಎಷ್ಟೋ ಜನ ತಮಾಷೆ ಗೊತ್ತಾ, ತೀರ್ಥಯಾತ್ರೆಗೆ ಹೋಗ್ತಾರಲ್ಲ, ದೇರ್ಪೆಟ್ಟಿಗೆ ಬಿಟ್ಟು ಹೋಗ್ಬಿಡ್ತಾರೆ, ಅಲ್ಲಿ ಪೂಜೆ ಮಾಡೋಕ್ಕೆ ಅನುಕೂಲ ಇರುತ್ತಲ್ಲ ಯಾರಿಗೆ ಗೊತ್ತು ಅಂತ ಮೊದಲು ಅನುಸಂಧಾನ ತಾವೇ ತಿಳ್ಕೊಂಡ್ಬಿಡ್ತಾರೆ ಫಸ್ಟ್. ಆಮೇಲೆ ಏಕಾಚಿ ಮಾಡೋಕ್ಕೆ ಆಗಲಿಕ್ಕಿಲ್ಲ ಅಂತ ತಾವೇ ಡ್ರಾಪ್ ಮಾಡಿಬಿಟ್ಟಿರ್ತಾರೆ. ಹಾಗಿದ್ರೆ ಹೋಗಲೇಬೇಡಿ, ಪೂಜೆ ಬಿಡೋದಾದ್ರೆ ಅದು ಮಾಡಿದ್ರೆ ಮನೆಯಲ್ಲಿರೋದೇ ಕ್ಷೇಮ, ಇದೇ ವೈಕುಂಠ ಇದೇ ಬದಿರಿ ಅಂತ ತಿಳ್ಕೊಂಡಿರೋದು ಕ್ಷೇಮನೇ ಹೊರತು ಬಿಡೋ ಉದ್ದೇಶದಿಂದ ಹೋಗಬಾರ್ದು. ಅಲ್ಲಿಂದ ಚೆನ್ನಾಗಿ ಮಾಡಬೇಕು. ಯಾಕೆ ಇಲ್ಲೇನ್ ಮಾಡ್ತೇವೆ ಗಂಗಾದೊಳಗೆ ಯೋಚನೆ ಮಾಡಿ, ಪೂಜೆ ಮಾಡಬೇಕಾದ್ರೆ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ಅಲ್ಲಿ ಆಹ್ವಾನ ಮಾಡ್ತೇವೆ. ಅಲ್ಲಿ ಗಂಗೆನೇ ಇದ್ದಾಳೆ ಆಕ್ಚುಲಿ. ಎಷ್ಟು ನಿಮಗೆ ಚಾನ್ಸ್ ಅಲ್ಲೇನು, ಹರಿದ್ವಾರ ಪೂಜೆ ಮಾಡಿದರೆ ನಿಮಗೆ ಗಂಗೆನೇ ಡೈರೆಕ್ಟ್ ಆಗಿ ಅರ್ಪಣೆ ಮಾಡ್ತೀರಿ, ಬದರಿಯಲ್ಲಿ ಸಾಕ್ಷಾತ್ ಗಂಗೆನ ಹಾಕ್ತೀರಿ. ಅಂತಲ್ಲಿ ಚಾನ್ಸ್ ಕಳ್ಕೊಂಡ್ಬಿಟ್ರೆ ಇನ್ನೇನು ಉಪಯೋಗ? ನೋಡೋದನ್ನು ಸರಿಯಾಗಿ ತಿಳ್ಕೊಳ್ಳೋ ಪ್ರಶ್ನೆಯೊಳಗೆ ಎಷ್ಟು ಆಭಾಸ ಮಾಡ್ಕೋತೀವಿ ನಾವಾಗ, ಅದು ಯೋಚನೆ ಮಾಡಬೇಕು. ನಿಜವಾಗಲೂ ಆಡಿಯೋಕ್ಕಿಂತ ವಿಡಿಯೋ ಪವರ್ಫುಲ್ ಅಂತ ನಮಗೆ ಗೊತ್ತು. ವಿಡಿಯೋ ಹೋಗ್ಬಿಟ್ಟಿರುತ್ತೆ, ಕಾಮೆಂಟ್ರಿ ಟ್ರಾನ್ಸ್ಲೇಟರ್ ಆಗಿ ಕೇಳ್ತಾ ಇರ್ತಾರೆ, ಕರೆಂಟ್ ಬಂದರೆ ಆಫ್ ಮಾಡಿಬಿಡ್ತಾರೆ, ಅದನ್ನು ನೋಡ್ತಾನೆ. ನೋಡೋದು ಯಾವಾಗಲೂ ಮೋರ್ ಎಫೆಕ್ಟಿವ್, ನೋಡೋದು ಭಾರಿ ಎಫೆಕ್ಟಿವ್. ಆದ್ರಿಂದಾನೆ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ತೀರ್ಥಯಾತ್ರೆ ಮಾಡಿದರೆ ನಿಜವಾದ ಅರ್ಥದಲ್ಲಿ ಬಹಳಷ್ಟು ಅದ್ಭುತವಾದ ಬೆನಿಫಿಟ್ ತಂದುಕೊಡುತ್ತೆ. ಪರ್ಪಸ್ ಅಂಡ್ ಬೆನಿಫಿಟ್ಸ್ ಫ್ರಮ್ ತೀರ್ಥಯಾತ್ರ. ಮೊದಲನೇದಾಗಿ ಜ್ಞಾನ ಅಂತ ಹೇಳಿದೆ, ಇನ್ನು ಎರಡನೇದಾಗಿ ಯೋಚನೆ ಮಾಡಿ ನಡೀತಾನೆ. ಎಷ್ಟೋ ಕಡೆಗೆ ನಿಮಗೆ ಹಿಂದೆಲ್ಲ ಕಾಲ್ನಡಿಗೆಯಿಂದನೇ ಮಾಡ್ತಾ ಇತ್ತು. ನಾ ಬೇರೆ ವಾಹನದಲ್ಲಿ ಹೋದರೆ ಪುಣ್ಯ ಕಡಿಮೆ ಅಂತ ಭಾವನೆ ಇತ್ತು, ವಾಹನದಲ್ಲಿ ಹೋದರೆ ಪುಣ್ಯ ಕಡಿಮೆ, ಈ ವಾಹನದ ಸೌಕರ್ಯ ಜಾಸ್ತಿ ಆದಷ್ಟು ಕೂಡ ಪುಣ್ಯ ಕಡಿಮೆ ಅಂತ ಹೇಳ್ತಿದ್ರು. ನಮಗೆ ತಮಾಷೆ ಅನಿಸುತ್ತೆ, ಆ್ಯಕ್ಚುಲಿ ಫ್ಯಾಕ್ಟ್ ಅದು. ಆ್ಯಕ್ಚುಲಿ ನಡ್ಕೊಂಡು ಹೋದಾಗ ಎಷ್ಟೆಷ್ಟು ಎಕ್ಸ್ಪೀರಿಯೆನ್ಸ್ ಆಗುತ್ತಲ್ಲ, ಆ ರೀತಿ ಹೋದ್ರೆ ಆಗೋದಿಲ್ಲ ಎಕ್ಸ್ಪೀರಿಯೆನ್ಸ್ನ. ಬಸ್ಸಲ್ಲಿ ತಿರುಪತಿ ಬೆಟ್ಟ ಹತ್ತಿ ಎಕ್ಸ್ಪೀರಿಯೆನ್ಸ್ ಬೇರೆ, ನಿಮ್ಮ ಮೆಟ್ಲತ್ತೆ ಎಕ್ಸ್ಪೀರಿಯೆನ್ಸ್ ಬೇರೆ ಆಗ್ತದೆ. ನಿಮ್ಮ ಜೀವನ ಲಾಂಗ್ ಎಕ್ಸ್ಪೀರಿಯೆನ್ಸ್ ಅದು. ಒಂದು ಹೋಗಿ ಬಂದರೆ ಇಲ್ಲೇನು ಹೋದಾಗಾಯ್ತು ನೋಡಿದಾಗಾಯ್ತು ಅಷ್ಟೇ ಅನಿಸೋದು. ಎತ್ತರ ಆಗಿತ್ತು ಏನು ಅಲ್ಲೊಂದು ಕೆಲವರಂತೂ ಆ ಕಡೆ ನೋಡಿದ್ರೆ ತಲೆ ತಿರುಗುತ್ತೆ ಅಂತೇಳಿ ಕುತ್ಕೊಂಡು ತಲೆ ಭೂಷಣ ಕುತ್ಕೊಂಡ್ಬಿಟ್ಟಿರ್ತಾರೆ. ಏನೇನು ಗೊತ್ತಾಗೋದಿಲ್ಲ ಅವ್ರು, ಅರ್ಥ ಆಯ್ತಾ? ಏನು ಗೊತ್ತಾಗಲಿಲ್ಲ, ಕೆಳಗಿಡಿದೋ ಮೇಲಿದ್ದೋ ಗೊತ್ತೇ ಆಗೋದಿಲ್ಲ. ಹತ್ತಿ ನೋಡಿ ಹೇಗೆ ಎಲಿವೇಟ್ ಆಗ್ತಾ ಹೋಗ್ತಾ ನಿಧಾನ ಮೇಲಕ್ಕೆ ಹತ್ತಾ ಹೋಗಿ ಹಿಂದುತ್ತೀರಿ ನೋಡಿ ಎಂತ ಅನುಭವ ಬರುತ್ತಾಗ. ಆ ದೃಷ್ಟಿಯಿಂದ ಒಂದು ಮತ್ತೆ ಇನ್ನೂ ಆಶ್ಚರ್ಯ ಅಂದರೆ ದೇಹಕ್ಕೆ ಒಳ್ಳೆ ಎಕ್ಸರ್ಸೈಸ್ ಆಗುತ್ತೆ, ತಿಳಿತಿಲ್ಲ. ಆ ರೀತಿ ಮೆಟ್ಲು ಹತ್ತಿ ಹೋಗೋದು ಅಂತೂ ಒಳ್ಳೆ ಎಕ್ಸರ್ಸೈಸ್. ಇನ್ನೂ ಮನೆಯಕ್ಕೆ ಗೊತ್ತಿಲ್ಲ ಎಷ್ಟೋ ಬೆಟ್ಟ ಹತ್ತಿ ಬರ್ತಾರೆ ಅಥವಾ ಮಂತ್ರಾಲಯಕ್ಕೋ ಎಲ್ಲೋ ಪ್ರದರ್ಶನೆ ಮಾಡಿ ಬರ್ತಾರೆ, ಕೆಲವು ರೋಗ ವಾಸಿಯಾಗಿಬಿಡುತ್ತೆ. ಯಾಕೆ ಗೊತ್ತಾ? ಭಾಳ ಜನ ಗೊತ್ತಿಲ್ಲ, ಆಕ್ಯುಪ್ರೆಷರ್ ಆದಾಗುತ್ತೆ. ಅಲ್ಲಿ ಚಪ್ಪಲಿ ಹಾಕೊಂಡು ನಡೆಯಾಗಿಲ್ಲ, ತಿರುಪತಿ ಹಾಕಿ ಪುಣ್ಯ ಶೂಸ್ ಹಾಕೊಂಡು ಯಾರು ಹತ್ತೋದಿಲ್ವಲ್ಲ. ಇದನ್ನು ಬರಿಗಾಲಲ್ಲಿ ಹತ್ತಿದಾಗ ಎಲ್ಲ ಆಕ್ಟಿವೇಟ್ ಆಗುತ್ತೆ, ಎಂಟೈರ್ ಬಾಡಿ ಆಕ್ಟಿವೇಟ್ ಆಗುತ್ತೆ. ಆದ್ರಿಂದಾಗಿನೇ ಎಷ್ಟೋ ರೋಗ ನ್ಯಾಚುರಲಿ ವಾಸಿಯಾಗಬೇಕು. ಅನುಗ್ರಹದಿಂದ ವಾಸಿಯಾಗೋದು ಎಷ್ಟು ಮುಖ್ಯನೋ ಈ ರೀತಿಯಿಂದನೇ ವಾಸಿಯಾಗುತ್ತೆ. ಆಕ್ಯುಪ್ರೆಷರ್ ದೊಡ್ಡ ಸೈನ್ಸ್ ಅದು, ಅದೊಂದು ಸಿಸ್ಟಮ್ ಆಫ್ ಥೆರಪಿ. ಅದು ಅರ್ಥ ಮಾಡಿಕೊಂಡ್ರೆ ಸರಿಯಾಗಿ ನಮ್ಮ ದೇಹಕ್ಕಂತ ಶಕ್ತಿ ಕೊಡುತ್ತೆ. ಅದೇ ರೀತಿ ತೀರ್ಥಕ್ಷೇತ್ರಗಳಲ್ಲಿ ಒಂದು ಎಲ್ಲ ನೀರು ಒಂದೇ ರೀತಿ ಇಲ್ಲ, ಕಾವೇರಿ ರೀತಿಯೇ ಬೇರೆ, ಗಂಗಾ ರೀತಿಯೇ ಬೇರೆ. ಎಲ್ಲ ಫುಡ್ನಲ್ಲೂ ಒಂದೇ ವಿಟಮಿನ್ ಇರೋದಿಲ್ಲ, ಬೇರೆ ಬೇರೆ ವಿಟಮಿನ್ಸ್ ಇರುತ್ತೆ. ಎಲ್ಲ ತೀರ್ಥ ಹೊಸ ಹೊಸ ಭಗವದ್ ರೂಪ ಇರುತ್ತೆ, ಆದ್ರಿಂದ ಹೊಸ ಹೊಸ ಅನುಭವ ಬರುತ್ತೆ. ಕಾವೇರಿ ಸ್ನಾನವೂ ಮಾಡ್ತಾನೆ, ಗಂಗಾ ಸ್ನಾನವೂ ಮಾಡ್ತಾನೆ, ಆದರೆ ಎಕ್ಸ್ಪೀರಿಯೆನ್ಸ್ ಬೇರೆ ಬೇರೆ ಇರುತ್ತೆ. ಇದು ಪುಣ್ಯ ಕೊಡುತ್ತೆ, ಅದು ಪುಣ್ಯ ಕೊಡುತ್ತೆ. ಆ ಪುಣ್ಯದಲ್ಲಿ ತಾರತಮ್ಯ ಇದೆ, ಅದು ಇನ್ನೊಂದು ವೆರೈಟಿ. ಅದು ಬಿಸಿನೀರು ತಣ್ಣೀರು ವ್ಯತ್ಯಾಸ ನಮಗೆ ಅಷ್ಟು ಗೊತ್ತಾಗುತ್ತೆ ಪುಣ್ಯಕ್ಕೆ. ಬಿಸಿನೀರು ತಣ್ಣೀರು ವ್ಯತ್ಯಾಸ ಗೊತ್ತಾಗುತ್ತಲ್ಲ, ಇನ್ನೇನು ಗೊತ್ತಾಗಿದೆ? ಚಳಿಯದ ಚಳಿಯಲ್ಲ, ಅಷ್ಟು ವ್ಯತ್ಯಾಸ ಆದ್ರೂ ಗೊತ್ತಾಗುತ್ತೆ ಕೊನೆ ಪಕ್ಷ. ಆದರೆ ತೀರ್ಥ ಇಷ್ಟು ಆ ವ್ಯತ್ಯಾಸ ಗೊತ್ತಾಗುತ್ತಂತೆ. ಎರಡನೇದಾಯ್ತು, ಇನ್ನು ತುಂಬ ಜನ ಗೊತ್ತಿಲ್ಲ. ಸಮುದ್ರ ಸ್ನಾನ ಮಾಡ್ತಾನೆ, ತೀರ್ಥಯಾತ್ರೆಗೆ ಹೋದಾಗ ಉಡುಪಿ ಸಮುದ್ರ ಸ್ನಾನ ಮಾಡ್ತಾನೆ. ನೀವು ಹೋಗಿ ಮೆಡಿಕಲ್ ಇದರಲ್ಲಿ ಕೇಳಿ, ಉಪ್ಪು ನೀರಲ್ಲಿ ಸ್ನಾನ ಮಾಡಿದಾಗ ಎಂಟೈರ್ ಬಾಡಿಗೆ ಒಂದು ಇಂಡಿ ಎನರ್ಜಿ ಸಪ್ಲೈ ಆಗುತ್ತೆ. ಗೊತ್ತಾಯ್ತಾ? ಉಪ್ಪಿನ ಉಪ್ಪು ತಿನ್ನೋದು ಭಾರಿ ಕೆಟ್ಟದು, ಆದರೆ ಉಪ್ಪಿನಲ್ಲಿ ಸ್ನಾನ ಮಾಡ್ತಾನಲ್ಲ, ನಿತ್ಯ ಹೆಚ್ಚೆಚ್ಚು ಮಾಡಾಗಿಲ್ಲ, ಪರ್ವಕಾಲದಲ್ಲಿ ಮಾತ್ರ ಸ್ನಾನ ಮಾಡಿದಾಗ ಎಷ್ಟೋ ರೋಗ ಹೋಗಿ. ಈ ಪ್ರಾಣಿ ಕೀಲಿಂಗ್ನಲ್ಲಿ ಸಮುದ್ರ ಸ್ನಾನಕ್ಕೆ ಬಹಳಷ್ಟು ಮಹತ್ವ, ನಮ್ಮ ಪ್ರಾಣಶಕ್ತಿನ ಜಾಸ್ತಿ ಮಾಡೋ ಶಕ್ತಿ ಇದೆ ಅಂತ ಹೇಳ್ತಾರೆ. ಅದಕ್ಕೆ ಸಮುದ್ರ ಸ್ನಾನದಲ್ಲಿ ಮೆಡಿಕಲ್ ಬೆನಿಫಿಟ್ ಸಿಕ್ತು, ಬೆಟ್ಟ ಹತ್ತಿದ ಸಿಕ್ತು, ಸ್ನಾನ ಮಾಡ್ದ ಸಿಕ್ತು, ಸಮುದ್ರ ಸ್ನಾನ ಮಾಡ್ದ ಸಿಕ್ತು. ಇನ್ನೊಂದು ಸ್ವಾರಸ್ಯ ಇದೆ, ತುಂಬ ತೀರ್ಥಕ್ಷೇತ್ರಗಳಲ್ಲಿ ಏನಾಗಿರುತ್ತೆ ಅಂದರೆ ಈ ಅಶ್ವತ್ಥ ವೃಕ್ಷ ಸಾಮಾನ್ಯವಾಗಿರುತ್ತೆ. ಅಶ್ವತ್ಥ ವೃಕ್ಷ, ಅಶ್ವತ್ಥ ವೃಕ್ಷ ನದಿ ತೀರ ಅಥವಾ ಸರೋವರ ತೀರದಲ್ಲಿದ್ದರೆ ಅಶ್ವತ್ಥ ವೃಕ್ಷದ ನೆರಳು ಆ ನೀರಲ್ಲಿ ಬಿದ್ದಷ್ಟು ಕ್ಲೋಸ್ ಆಗಿದ್ದರೆ ಅಲ್ಲಿ ಸ್ನಾನ ಮಾಡಿದರೆ ಎಂಥ ರೋಗ ಆದರೂ ಪರಿಹಾರ ಆಗುತ್ತೆ ಅನ್ನೋದನ್ನು ಪುರಾಣಗಳು ಹೇಳುತ್ತೆ. ಎಲ್ಲೆಲ್ಲಿ ಕ್ಷೇತ್ರ ಅಂತೀಗ ಅಲ್ಲೆಲ್ಲ ಆಗಿರುತ್ತೆ. ಮತ್ತೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನೀವು ಶ್ರೀಮುಷ್ಟಕ್ಕೆ ಹೋಗಿ ಆಗಿದೆ, ಸ್ವಾಮಿ ಪುಷ್ಕರಣೆಯಲ್ಲಿ ಆಗಿದೆ, ತುಂಬ ಸ್ಥಳಗಳಲ್ಲಿ ಅಂತ ಚಿತ್ರ ಕಾಣುತ್ತೆ. ಅದಕ್ಕೆ ತೀರ್ಥಕ್ಷೇತ್ರ ಅಂದರೆ ನಿಯಮ, ಅದೊಂದು ಅರಳಿ ಮರಕ್ಕೂ ಆ ನೀರಿಗೂ ಆ ನೀರಿನ ಛಾಯೆ ಬಿಡಬೇಕಲ್ಲಿ, ನೆರಳಿನ ಛಾಯೆಯಲ್ಲಿ ಬಿದ್ದು ಬಿಡುತ್ತೆ ಅಂದರೆ ಹೊಸ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಇಂಥ ಬೆನಿಫಿಟ್ ಮನೇಲಿ ಮಾಡಲಿಕ್ಕಾಗುತ್ತೆ ನಿಮಗೆ? ಮನೇಲಿ ನೀರು ತೋಡ್ಕೊಂಡು ಅಶ್ವತ್ಥವರ ಹಾಕ್ಲಿಕ್ಕಾಗತ್ತೆ? ಸಾಧ್ಯ ಇಲ್ಲ. ತೀರ್ಥಯಾತ್ರೆ ಮನೆ ಬೆಂಗಳೂರಲ್ಲಿ ನಿಮ್ಗೆ ಇದಕ್ಕೆ ತುಳಸಿ ಗಿಡ ಹಾಕ್ಲಿಕ್ಕೆ ಜಾಗ ಇರೋದಿಲ್ಲ, ಅಶ್ವತ್ಥ ವೃಕ್ಷ ಏನಾಗ್ತಿರೋದಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ಸಿಗೋ ತೀರ್ಥಯಾತ್ರೆಯಲ್ಲಿ ಮಾತ್ರ. ಇವತ್ತು ಫ್ಯಾಕ್ಟ್ರಿ ಬೆನಿಫಿಟ್ನ ಮನೇಲಿ ತರಲಿಕ್ಕಾಗತ್ತಾ? ಫ್ಯಾಕ್ಟ್ರಿ ಬೆನಿಫಿಟ್ ಫ್ಯಾಕ್ಟ್ರಿ ಇದೆ, ತೀರ್ಥಕ್ಷೇತ್ರದ ವೈಶಿಷ್ಟ್ಯ ತೀರ್ಥಕ್ಷೇತ್ರದ್ದೇನೆ, ಆ ರೀತಿ ಇರಬೇಕು. ಮತ್ತೆ ಇನ್ನೊಂದು ಅಂದರೆ ದೊಡ್ಡ ದೊಡ್ಡ ಜ್ಞಾನಿಗಳು ಹೋಗಿರ್ತಾರೆ ಅಲ್ಲಿಗೆ, ಆ ವೈಬ್ರೇಷನ್ಸ್ ಹಾಗೆ ಉಳ್ಕೊಂಡಿರುತ್ತೆ, ನೆನ್ಪಿಟ್ಕೊಂಡಿರ್ಬೇಕು. ಆ ಒಂದು ಸಿದ್ಧಿ ಆಗಿರುತ್ತೆ. ತಿರುಪತಿಗೆ ಹೋಗಿ ಅಲ್ಲಿ ಮಧ್ವಾಚಾರ್ಯರಿಂದ ಹಿಡಿದು ಪ್ರತಿಯೊಬ್ಬರು ವಾದಿರಾದರು, ವ್ಯಾಸರು ಎಷ್ಟು ಜನ ಹೋಗಿದ್ದಾರೆ. ದಿವ್ಯ ಶ್ರೀನಿವಾಸನ ಮುಂದೆ ನಿಂತರೆ ಶ್ರೀನಿವಾಸನ ನೋಡ್ತಿರೋ ಬಿಡ್ತಿರು, ಎಷ್ಟು ಜನ ಇಲ್ಲಿ ನಿಂತುಕೊಂಡು ನಾವು ನಿಂತ ಜಾಗದಲ್ಲಿ ನಿಂತಿರ್ತೀವಲ್ಲ, ಎಷ್ಟು ಜನ ಜ್ಞಾನಿಗಳು ನಿಂತ ಜಾಗ, ನಮಗೆ ರೋಮಾಂಚನ ಆಗಿಬಿಡ್ಬೇಕು. ಅಷ್ಟು ಜನಗಳ ಅಲ್ಲಿ ನಿಂತ ಶಕ್ತಿ ಇರುತ್ತಲ್ಲ, ಯಾರು ಅವ್ರು ನೆನೆಸ್ಕೋತಾರೋ ಆ ಶಕ್ತಿ ಅವರಿಗೆ ಬರುತ್ತೆ, ಅಂದರೆ ಆ ಪುರುಷ ಶಕ್ತಿ ಬರುತ್ತೆ ಅಂತ ಅರ್ಥ ಅಲ್ಲ. ಅವ್ರು ಪಾವಿತ್ರ ಹೊಸ ಫ್ರೆಶ್ ಗಾಡಿ ಬಿಸ್ದಾಗ ಹಾಯ್ ಅನ್ಸೋದಿಲ್ಲ ಆತ. ಒಳ್ಳೆ ತುಂಬಾ ಆಯಾಸಿದ್ದ ಫ್ಯಾನ್ ಹಾಕೊಂಡ್ರೆ ಬಂದು ಖುಷಿ ಆಗುತ್ತೆ, ಒಂಥರ ಒಂದು ವೇವ್ ಬಂದುಬಿಟ್ರೆ ಎಷ್ಟು ಖುಷಿ ಆಗುತ್ತಲ್ಲ ಆ ಥರ ಆಗುತ್ತೆ. ಈ ಬೆನಿಫಿಟ್ ಎಲ್ಲಿ ಸಿಗುತ್ತೆ ನಿಮಗೆ? ಉಡುಪಿಯಲ್ಲಿ ಹೋದ ಕೃಷ್ಣನ ಮುಂದೆ ಆಯ್ತು, ಎಷ್ಟು ವರ್ಷ ಪೂಜೆ ಮಾಡಿದ ಜಾಗ ಅದು. ವಾದಿರಾಜ ಸ್ವಾಮಿಗಳು 100 ವರ್ಷದ ಮೇಲೆ ಪೂಜೆ ಮಾಡಿದಂಥ ಸ್ಥಳ ಅದು. ಎಲ್ಲ ದಾಸರು ಹೋಗಿರ್ತಕ್ಕಂಥ ಸ್ಥಳಗಳು, ಉಡುಪಿ ಆಗಲಿ, ಪಂಡರಪುರ ಆಗಲಿ, ತಿರುಪತಿ ಆಗಲಿ, ಬದರಿ ಆಗಲಿ, ಅಲ್ಲಿ ಅಷ್ಟು ಜ್ಞಾನಿಗಳ ಒಂದು ಅನುಗ್ರಹದ ಮತ್ತು ಧ್ರುವಾದಿಗಳು ತಪಸ್ ಮಾಡಿ ಋಷಿ ಮುನಿಗಳೆಲ್ಲ ಎಷ್ಟು ಕೋಟ್ಯಂತರ ಋಷಿಗಳು ಮುನಿಗಳು ಹೋದ ಜಾಗ ಅದು. ಅದೆಲ್ಲ ಜ್ಞಾಪಕ ಇದ್ದರೆ ಅದನ್ನು ಮನೆಯಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಯಾರಿಗೂ ಕೂಡ. ಒಂದ್ಸರಿ ಸ್ವಾಮಿ ಕರೆಸಿದ್ರೆ 1000 ರೂಪಾಯಿ ಖರ್ಚಾಗುತ್ತೆ ನಮಗೆ. ಇನ್ನು ಅಷ್ಟು ಜನಕ್ಕೆ ನಾವು ಬರಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ಮತ್ತೆ ಎಷ್ಟೋ ಜನ ತರಲಿಕ್ಕೆ ಆಗುತ್ತಾ ನಮಗೀಗ? ನಮ್ಮ ಎದುರಿಗಿಲ್ಲ, ಅವರಿದ್ದ ಜಾಗ ಅದು, ಅಲ್ಲಿ ಹೋಗಿ ಬಂದ ಜಾಗ. ಅಂಥ ಒಂದು ಸ್ಪಿರಿಚುವಲ್ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ, ಗೊತ್ತಾಯ್ತಾ? ಸ್ಪಿರಿಚುವಲ್ ಎಫೆಕ್ಟ್, ಆಮೇಲೆ ಮೆಡಿಕಲ್ ಎಫೆಕ್ಟ್, ಆಮೇಲೆ ಜನರಲ್ ನಾಲೆಡ್ಜ್ ದೃಷ್ಟಿಯಿಂದ ಬರುತ್ತೆ. ಆ ಮನುಷ್ಯನ ಒಂದು ವಿಷನ್ ಜಾಸ್ತಿ ಆಗುತ್ತೆ, ಅದರ ಜೊತೆಗೆ ದೇಹದಲ್ಲಿ ಪಾಪ ಹೋಗುತ್ತೆ. ಜ್ಞಾನವೃದ್ಧಿ ಮೊದಲಾದ ಅನೇಕ ಅಂಶಗಳನ್ನು ಕೊಡ್ತಕ್ಕಂಥ ತೀರ್ಥಯಾತ್ರೆಗೆ ಇರೋದ್ರಿಂದ ಆ ದೃಷ್ಟಿಕೋನ ಇಟ್ಕೊಂಡು ಹೋಗಬೇಕು. ತುಂಬ ಜನಗಳು ವಯಸ್ಸಾದ್ಮೇಲೆ ಹೋಗೋದ್ರಿಂದ ಅಷ್ಟೊತ್ತಿ ನೋಡೋ ಸ್ಥಿತಿಯಲ್ಲಿ ಅವರು ಇರೋದಿಲ್ಲ. ಉದಾಹರಣೆ, ಬದರಿಗೆ ಹೋಗ್ತಾರೆ ಅಂತ ತಿಳ್ಕೊಬೋಣ. ಬದರಿಗೆ ಹೋಗೋದೇ ಕಷ್ಟ ಫಸ್ಟ್ ಇವರು. ಅಕಸ್ಮಾತ್ ಬದರಿಗೆ ಹೋದ ಮೇಲೆ ಅಲ್ಲಿ ಚಳಿ ತಡ್ಕೊಳ್ಳೋಕ್ಕಾಗೋದಿಲ್ಲ. ಆ ಏಜ್ ಬೇರೆ ಆಗೇನಷ್ಟಾಗಿರುತ್ತೆ ಅವ್ರು, ಏಜ್ ಬೇರೆ ಇರುತ್ತೆ. ಆದಷ್ಟು ಬೇಗ ವಾಪಸ್ ಹೋಗೋಣ ಅಂತ ಯೋಚನೆ ಮಾಡಿದೆ. ಆದರೆ ಚಿಕ್ಕ ವಯಸ್ಸಿರೋದ್ರೆ ಚಾಲೆಂಜಿಂಗ್ ಆಗಿರುತ್ತೆ ನಿಮಗೆ. ಹೋದಾಗ ಎಷ್ಟಾಗುತ್ತೆ ಗೊತ್ತಾ? ಮುಂದೇನೇ ಇದೆ ನೋಡ್ಬಿಡೋಣ. ಆ ಕಡೆ ಬೆಟ್ಟದಲ್ಲಿ ಏನಿರಬಹುದು, ಮುಂದೆ ಸ್ವಲ್ಪ ನೀವು ಹೋದರೆ ವಂಡರ್ಸ್ ಕಾಣ್ತೀರಿ. ಸ್ವಲ್ಪ 3 ಕಿಲೋಮೀಟರ್ ದೂರ ಹೋಗಿಬಿಟ್ರೆ ಅಲ್ಲಿ ಇನ್ನೊಂದು ಸಂಗಮ ಇದೆ, ಅಲಕಾನಂದ ಮತ್ತು ಸರಸ್ವತಿ ಅಂತ ನದಿ ಎರಡು ಸೇರುತ್ತೆ. ಅಲ್ಲಿ ಸರಸ್ವತಿ ನದಿ ಫಾಲ್ಸ್ ಅಂತಿದೆ, ನಿಮಗೆ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಮೇಲಿದ್ದೇ ಬೀಳುತ್ತೆ ನೀರದು, ಆ ದೃಶ್ಯ ನೋಡಬೇಕು. ಒಂಥರ ಮೈ ನೀರು ಕೆಳಗಿದ್ದು ಬಿದ್ದು ನೀರು ಮೈ ಹಾರುತ್ತೆ ಮೇಲೆಗೆ. ನೀವು ಜೋಗ ಫಾಲ್ಸ್ ಎಲ್ಲ ನೋಡಿರ್ತೀರಲ್ಲ, ಇದು ಯಾವಾಗಲೂ ಇರೋದಿಲ್ಲ, ಅದು ಯಾವಾಗಲೂ ಇರುತ್ತೆ. ವರ್ಷದಲ್ಲಿ ಯಾವಾಗಲೂ ಕೂಡ ಆ ನೀರು ಬೀಳೋದು, ಜಾಯಿನ್ ಆಗೋದು ನೀರು, ಎರಡು ನೀರು ಜಾಯಿನ್ ಆಗೋದು. ಸೀನ್ ಕಂಡು ಮೇಲಿರ್ತೀರಲ್ಲ, ಎರಡು ಜಾಯಿನ್ ಆಗೋ ದೃಶ್ಯ ನೋಡ್ತೀರಿ. ಹೊಸ ಅನುಭವ ಕ್ರಿಯೇಟ್ ಮಾಡುತ್ತೆ. ಅದರ ತೀರದಲ್ಲೇ ಮಹಾಭಾರತ ವೇದವ್ಯಾಸರು ಬರೆದ್ರು, ಅದನ್ನು ಹೇಳುತ್ತೆ. ಅಲ್ಲಿ ಗಣೇಶನ ಗುಡಿ ಅಂತ ಚಿಕ್ಕ ಗುಡಿ ಇದೆ, ಅಲ್ಲೇ ಗಣೇ ಮಹಾಭಾರತ ಬರೆದ ಜಾಗ. ಇದು ಸ್ವಲ್ಪ ಮೇಲೆ ಹೋದರೆ ವೇದವ್ಯಾಸರು ಭಾಗವತ ಬರೆದ ಜಾಗ, ವ್ಯಾಸಗುಹ ಅಂತಿದೆ. ಹತ್ಕೊಂಡು ಹೋಗ್ಬೇಕು ನೀವು ಅದನ್ನು. ಸುಮಾರು ಒಂದು ಫರ್ಲಾಂಗ್ನಷ್ಟು ಮೇಲೆ ಹತ್ತಿ ಹೋದರೆ ಬೆಟ್ಟದ ಮೇಲೆ ಇವತ್ತು ಗುಹೆ, ದೊಡ್ಡ ಗುಹೆ ಇದೆ. ಗುಹೆ ವೇದವ್ಯಾಸರು ಅಲ್ಲಿ ವಾಸ ಮಾಡ್ತಿದ್ರು ಅಂತ ಹೇಳ್ತಾರೆ. ಅದೆಲ್ಲ 60-70 ನಿಮ್ಮ ಕೈಲಿ ಮಾಡೋ ಸಾಧ್ಯ ಇಲ್ಲ. ಅದೆಲ್ಲ ಕೂಡ ಹೋಗೋದೆಲ್ಲ ಅನ್ಫಾರ್ಚುನೇಟ್ಲಿ ಅಂಥವರೇ ಹೋಗೋದು. 90-95 ಜನ ಆ ರಿಟೈರ್ಡ್ ಪೀಪಲ್, ಅವರೊಬ್ಬರು ಇರಬೇಕು, ಅಸಿಸ್ಟೆನ್ಸ್ ಬೇಕೇ ಬೇಕು ಅವರಿಗೆ. ಮತ್ತೆ ಯಾವುದು ನೋಡೋ ಸ್ಥಿತಿಯಲ್ಲ ಅವರೆಲ್ಲ. ದೇವರು ಸರಿಯಾಗಿ ತುಂಬ ಜನ ಕಣ್ಣಿಗೆ ಕಾಣೋದೇ ಇಲ್ಲ, ಆ ಸ್ಥಿತಿಯಲ್ಲಿ ಇರ್ತಾರೆ. ಅದು ತಪ್ಪು. ತೀರ್ಥಯಾತ್ರೆಯೆಲ್ಲ ಆದಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೋಗಿ ನೋಡ್ಕೊಂಡು ಬಂದರೆ ನಿಜವಾಗ್ಲೂ ನಿಮಗೆ ಹೊಸ ಒಂದು ದೃಷ್ಟಿಕೋನ ಕ್ರಿಯೇಟ್ ಆಗುತ್ತೆ. ಇನ್ನೊಮ್ಮೆ ಹೋಗಬೇಕು, ಮತ್ತೆ ಹೋಗ್ಬೇಕು ಅನ್ನೋ ಭಾವನೆ ಬರುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕು. ಅದೆಲ್ಲ ದುರ್ಬಲರಿಗೆ ಸಾಧ್ಯ ಇಲ್ಲ. ನದಿ ಸ್ನಾನ, ಸಮುದ್ರ ಸ್ನಾನ ಮಾಡಬೇಕು. ಬೋಧನೆ ದ್ವಾರಕಾದಲ್ಲಿ ಮಾಡಲಿಕ್ಕೆ ಹೋಗಿ ವಯಸ್ಸಾದ್ರೆ ಒಂದು ತಪ್ಪಂತ ಬಿದ್ದುಬಿಡ್ತಾರೆ, ಅಷ್ಟು ಜೋರಾಗಿ ಹೊಡೆಯುತ್ತೆ ನೀರಲ್ಲಿ. ಅದಕ್ಕೆಲ್ಲ ಒಳ್ಳೆ ಶಕ್ತಿ ಬೇಕು ಅದಕ್ಕೆ. ಆ ಕಡೆ ದಾಟ್ಕೊಂಡು ಹೋದ್ರೆ ಚಕ್ರ ಆಗಿತ್ತ ಸಿಗುತ್ತೆ, ಸ್ವಲ್ಪ ಈ ಕಡೆ ಕ್ರಾಸ್ ಮಾಡಿದ್ರೆ ಚಕ್ರ ಆಗಿತ್ತ ಸಿಗುತ್ತೆ. ಅದು ಚಾಲೆಂಜಿಂಗ್ ಇದೆ. ಬೆಳಿಗ್ಗೆ ಒಂದು ರೀತಿ ಇರುತ್ತೆ, ಸಾಯಂಕಾಲ ಒಂದು ರೀತಿ, ಮತ್ತು ಸಮುದ್ರ ಚೇಂಜ್ ಆಗ್ತಾ ಇರುತ್ತೆ. ಎಲ್ಲ ಕಡೆ ಆಗುತ್ತೆ, ನಮಗೆ ಅಷ್ಟು ನೋಟಿಸ್ ಮಾಡೋದಿಲ್ಲ. ಇಲ್ಲ ಅಲ್ಲೇ ಇರ್ತೀರ, ತೀರದ ಮೇಲೆ ಇರ್ತೀರಿ ನೀವು ಯಾವಾಗಲೂ ಕೂಡ. ಆದ್ದರಿಂದ ನಿಮಗೆ ಆಶ್ಚರ್ಯ ಆಗುತ್ತೆ. ಬೆಳಿಗ್ಗೆ 1 ಕಿಲೋಮೀಟರ್ ಅಷ್ಟು ಈ ಕಡೆ ಬರುತ್ತೆ, ಸಾಯಂಕಾಲದ್ದು ಹಿಂದಕ್ಕೆ ಹೋಗಿರುತ್ತೆ. ಯಾವಾಗ ಇರುತ್ತೆ ಯೋಚನೆ ಮಾಡಿದ್ರೆ ನಿಮಗೆ ಆಶ್ಚರ್ಯನೇ ಆಶ್ಚರ್ಯ. ಅದೆಲ್ಲ ಯೋಚನೆ ಮಾಡಬೇಕು. ಆ ಬುದ್ಧಿಗೆ ಕೆಲಸ ಇದೆ, ದೇಹಕ್ಕೆ ಕೆಲಸ ಇದೆ, ಅದರಿಂದ ಆಗೋ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಆದ್ದರಿಂದ ತೀರ್ಥಯಾತ್ರೆಯನ್ನು ಬೆನಿಫಿಟ್ಟು, ಆಲ್ ಬೆನಿಫಿಟ್ಸ್, ಬರೀ ಒಂದೆರಡು ಹೇಳೋದಕ್ಕೆ ಹೋಗೋದು, ಆಲ್ ಬೆನಿಫಿಟ್ಸ್ ಸಿಗಬೇಕಾದ್ರೆ ಅದನ್ನು ಓದಬೇಕು. ಮಹಾಭಾರತ ರಾಮಾಯಣಗಳ ಜ್ಞಾನ ವೇಡನ್ ಆಗುತ್ತೆ, ಲೌಕಿಕ ಜ್ಞಾನ ವೇಡನ್ ಆಗುತ್ತೆ. ಈ ಸಂಕುಚಿತ ಬುದ್ಧಿ ಬಿಟ್ಟು ಹೋಗ್ತಾರೆ. ಮತ್ತೆ ಬೇರೆ ಬೇರೆ ದೇಶದ ಜನಗಳನ್ನು ನೋಡ್ತೀರಿ ಇವಾಗ, ನಮ್ಮಲ್ಲಿ ಅಲ್ಲಿ ಹೋಗಿ ನೋಡ್ತೀರಿ, ಕನ್ನಡ ಒಂದೇ ಬರ್ತಿರುತ್ತೆ, ಅಲ್ಲಿ ಹೋದ್ರೆ ಆಗ ಆಶ್ಚರ್ಯ ಆಗಿಬಿಡುತ್ತೆ, ಕಾಯಿ ಕಾಯಿ ಅಂತಾನೆ ಕತೆ ಮುಗಿದೋಯ್ತಲ್ಲಿ. ಎಷ್ಟು ಭಾಷಾ ಜ್ಞಾನ ಬೇಕಾಗುತ್ತೆ ನಿಮಗೆ. ಮತ್ತು ಜನಗಳ ವೆರೈಟಿ ನೋಡಬೇಕು ಜನಗಳಲ್ಲಿ. ನಮಗವ್ರಿಗೂ ಭಾಳ ವ್ಯತ್ಯಾಸ. ಈ ಕಡೆ ಕುರುಕ್ಷೇತ್ರ, ಹರಿಯಾಣ ಕಡೆ ಹೋಗಿಬಿಟ್ರೆ ಅಷ್ಟತ್ರ ಇರ್ತಾರೆ ಎಲ್ಲರೂ ಕೂಡ ಸಾಮಾನ್ಯವಾಗಿ. ಅಲ್ಲಿ ರೀತಿನೇ ಬೇರೆ. ಉಡುಪಿ ಕಡೆಗೆ ಹೋಗಿ ಅಲ್ಲಿ ಜನಗಳ ರೀತಿಯೇ ಬೇರೆ. ಈ ಸೌತ್ ಕೇರಳದಲ್ಲಿ ಹುಡುಕಿ ಒಂದು ಕತ್ತೆ ಸಿಗೋದಿಲ್ಲ, ಯಾರು ಅಬ್ಸರ್ವ್ ಮಾಡಿಲ್ಲ ಅಂತ ಕಾಣುತ್ತೆ. ಮಂಗಳೂರು ಉಡುಪಿ ಕಡೆಗೆ ಒಂದು ಕತ್ತೆರೂ ಸಿಗೋದಿಲ್ಲ, ಎಲ್ಲ ಈ ಕಡೆ ಮೀಸಲ ಕತ್ತೆಗಳು ಆ ಥರ ಆದಾಗಿಬಿಟ್ಟಿದೆ. ಆತ ಒಂದು ಹೊಸ ರೀತಿ ಅದು ಒಂದು. ಅಲ್ಲಿ ಬರೀ ಹಾವುಗಳು, ಅಲ್ಲಿ ಸಿಕ್ಕಾಬಿಟ್ಟು ಇಲ್ಲ ಹಾವುಗಳು ಬಾರಿ ಕಡಿಮೆ, ಅಲ್ಲಿ ಬರೀ ಹಾವುಗಳೇ. ಸಾಮಾನ್ಯವಾಗಿ ರಾಶಿ ರಾಶಿ ಹಾವು ಸಮುದ್ರದೊಳಗಿದ್ದ ಜಾಗ ಅದು ಮೊದಲದು. ಆದ್ದರಿಂದ ಹಾವುಗಳು ಸಿಗುತ್ತೆ. ಹೊಸ ಕೆಲವು ಕಡೆ ಹೋಗಿ ಬೇರೆ ಬೇರೆ ಪ್ರಾಣಿಗಳು ಕಾಣುತ್ತೆ. ಇದು ಹರಿದ್ವಾರ ಋಷಿಕೇಶ್ವರ ಇಳ್ಕೊಂಡಿರ್ತೀರಿ, ಅಲ್ಲಿಂದ ಭಾರಿ ಹತ್ರ, ಡೆಹರಾಡೂನ್ ಭಾರಿ ದೂರ ಇಲ್ಲ ಅಲ್ಲಿಗೆ. ಹಿಲ್ ಏರಿಯಾ ಆದ್ದರಿಂದ ನಿಧಾನ ಹೋಗ್ತಾನೆ. ಅಲ್ಲಿ ಚಮರಿ ಮೃಗ ಸಿಗುತ್ತೆ, ಚಾಮರ ಹಾಕ್ಲಿಕ್ಕೆ ಉಪಯೋಗ ಅಲ್ಲಿ ಸಿಗುತ್ತೆ. ಅದು ಅಲ್ಲಿ ಸಿಗೋದು, ಋಷಿಕೇಶ್ವರ ಸಿಗೋದಿಲ್ಲ, ಹರಿದ್ವಾರದಲ್ಲಿ ಸಿಗೋದಿಲ್ಲ. ಆ ಕ್ಲೈಮೇಟಲ್ಲಿ ಮಾತ್ರ ಬದುಕೋದು, ಬೇರೆ ಕಡೆ ಬದುಕೋದಿಲ್ಲ. ಅಲ್ಲಿ ಮಾತ್ರ ಬೆಳೆಯಲ್ಲಿ ಇರೋದು ಸಾಧ್ಯ. ಇದೆಲ್ಲ ನೋಡ್ತಾ ಹೋದ್ರೆ ಚಾಮರ ಬೀಸಿದ್ದ ಅಷ್ಟೇ ನೋಡಿರ್ತೀರಿ, ಆ ಮೃಗನ ನೋಡಿದ ನಿಮಗೆ ಎಷ್ಟು ಹೊಸ ಅನುಭವ ಬರುತ್ತೆ. ಇದೆಲ್ಲ ದೃಷ್ಟಿಯಿಂದ ಕೂಡ ತೀರ್ಥಯಾತ್ರೆ ಬೆನಿಫಿಟ್ ಭಾರಿ ದೊಡ್ಡದು. ಹೋಗಿ ಬಂದ ಮೇಲೆ ನೀವು ಎಷ್ಟು ದುಡ್ಡು ಖರ್ಚು ಮಾಡ್ತೀರೋ ಅದರ ಸಾವಿರಾರು ಪಟ್ಟು ಲಾಭ ಸಿಕ್ಕೊಂಡಿರುತ್ತೀರಿ. ಡೊನೇಷನ್ ಕೊಟ್ಟು ಇಂಜಿನಿಯರಿಂಗ್ ಮೆಡಿಕಲ್ ಓದ್ತಾರಲ್ಲ, ಅದು ದುಡ್ಡು ಹೋಗಿದ್ದಕ್ಕಿಂತ ಮುಂದೆ ಸಿಗೋ ಕೆಲಸ ದೊಡ್ಡದು ಅಂತ ಕಾನ್ಸೆಪ್ಟ್ ಇರುತ್ತೆ. ತೀರ್ಥಯಾತ್ರೆ ಎಂಬುದು ಹಾಕಿ ಆದಷ್ಟು ನಡ್ಕೊಂಡು ಹೋಗಿ, ಎಫೆಕ್ಟ್ ಒಂದು ಸ್ವಲ್ಪ ಜಾಸ್ತಿ. ನೆಕ್ಸ್ಟ್ ಸೈಕಲ್ ಮೇಲೆ ಹೋಗಿ ಇನ್ನೂ ಸ್ವಲ್ಪ ಜಾಸ್ತಿ ಎಚ್ಚರ ಇರುತ್ತೆ. ಈ ಕಾರ್ ಅಲ್ಲಿ ನಿದ್ದೆ ಮಾಡಲಿಕ್ಕೆ ಸಾಧ್ಯ, ಸೈಕಲ್ ಹೋಗಿ ನಿದ್ದೆ ಗಿದ್ದೆ ಮಾಡೋಕೆ ಆಗಲ್ಲ ಸೈಕಲ್ ಮೇಲೆ, ಕತೆ ಮುಗಿದೋಗುತ್ತೆ. ಆದರೆ ಸ್ವಲ್ಪ ಆಕ್ಟಿವ್ ಆಗಿರುತ್ತೆ. ಆದ್ರೆ ವಾರಗಳು ಬಂತ ನಿಧಾನ ಫ್ಲೈಟಲ್ಲಿ ಹೋಗಿ ಏನು ಗೊತ್ತಾಗೋದಿಲ್ಲ ನಿಮಗೆ, ಅರ್ಧ ಗಂಟೆ ಹೋಗಿ ಬಂದಾಗ ಎಲ್ಲಿ ಇಲ್ಲಿ ತಾಲೆ ಹತ್ತು ಬಂದ್ಬಿಡ್ತಾರೆ. ಫ್ಲೈಟಲ್ಲಿ ಹೋಗಬಾರ್ದು ಅಂತ ಹೇಳೋದಿಲ್ಲ, ಅದು ಎಫೆಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಕೈಲಾಗದ ಹೋದ್ರೆ ನಿರ್ವಾಹ ಇಲ್ಲ, ಅದು ಶಕ್ತಿ ಇದ್ದಷ್ಟು ಕೂಡ ನಿಜವಾಗ್ಲೂ ಕಾಲಿನಿಂದ ಯಾತ್ರೆ ಮಾಡಿದ್ರೆ ಬರೋ ಪುಣ್ಯ ಬರೋದಿಲ್ಲ. ಶಾಸ್ತ್ರದಲ್ಲಿ ಏನಂತ ಹೇಳಿಬಿಟ್ರು, ಯಾವಾಗಲೂ ಕೂಡ ನಡ್ಕೊಂಡು ಹೋದ್ರೆ ಬರೋದು ಫುಲ್ ಪುಣ್ಯ, ಗೊತ್ತಾಯ್ತಾ? ವಾಹನದಲ್ಲಿ ಹೋದ್ರೆ ಅರ್ಧ ಪುಣ್ಯ, ಇನ್ನು ವಾಹನಗಳ ಸೌಕರ್ಯ ಜಾಸ್ತಿ ಆದಷ್ಟು ಕಾಲು ಪುಣ್ಯ ಅಂತ ಹೇಳಿಬಿಡ್ತಾರೆ. ಅವ್ರು ಪುಣ್ಯದ ತರ್ಮಲ್ಲಿ ಮಾತಾಡ್ತಾರೆ, ನಮಗೆ ಅದು ಅರ್ಥ ಆಗೋದಿಲ್ಲ. ಫಾರಿನ್ ಟೈಮ್ ನೋಡಿದ್ರೆ ಅರ್ಥ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಒಂದು ವೇರಿ ಆಗ್ತಾ ಹೋಗುತ್ತೆ, ನಡ್ಕೊಂಡು ಹೋಗೋ ಎಕ್ಸ್ಪೀರಿಯನ್ಸ್ಗೂ ಈ ಮೈಸೂರು ಪಾಕ್ನ ಜ್ಯೂಸ್ ಪಾಕ್ನ ಕುಡಿದ್ರೆ ಎಫೆಕ್ಟ್ ಆಗಿರುತ್ತೆ. ಆಕ್ಚುಲಿ ಹೊಟ್ಟೆಗೆ ಹೋದ್ರೂ ಕೂಡ ಆ ಎಂಜಾಯ್ಮೆಂಟ್ ಇರೋದಿಲ್ಲ, ಮಿಸ್ ಮಾಡ್ಕೊಂಡ್ಬಿಡ್ತಾನ. ಯಾಕೆ ನಾವು ಹಲ್ಲಿಗೆ ಯಾಕೆ ತೊಂದರೆ ಕೊಡಬೇಕು ಅಂತ ಕುಡಿದ್ರೆ ಎಷ್ಟು ಮಿಸ್ ಮಾಡ್ಕೋತಾನಲ್ಲ, ಖಾಲಿ ತೊಂದರೆ ಕೊಡಬೇಕು ಅಂತ ಯೋಚನೆ ಮಾಡಿದ್ರೆ ಹಾಗಾಗುತ್ತೆ. ಎಂಜಾಯ್ಮೆಂಟ್ ಇದೆ ಅಲ್ಲಿ, ಇಲ್ಲೂ ಎಂಜಾಯ್ಮೆಂಟ್ ಇದೆ. ಚಿಕ್ಕ ಹುಡುಗರಿಗೆ ಗೊತ್ತಾಗುತ್ತೆ ಅದು, ನಡ್ಕೊಂಡು ಇಲ್ಲ ಓಡ್ಕೋತಾ ಹತ್ತಿರದು, ಬರೀ ಹತ್ತದೆಲ್ಲ ಓಡ್ಕೋತಾ ಹತ್ತಲಕ್ಕೆ ಟ್ರೈ ಮಾಡ್ತಾರ. ಆ ಒಂದು ಇದು ವಿಶೇಷವಾದ ಉತ್ಸಾಹ ಇರುತ್ತೆ, ಉಪಯೋಗ ಮಾಡ್ಕೋಬೇಕು. ಆ ರೀತಿ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಬೆನಿಫಿಟ್ಟಿನ ಅನುಭವ ಸಿಗುತ್ತೆ. ಆಮೇಲೆ ಯಾತ್ರೆಗೆ ಹೋದ ಕಾಲಕ್ಕೆ ಏನೇನು ಮಾಡಬೇಕು, ಫಸ್ಟು ಶುದ್ಧಿನ ಮೊದಲು ಯೋಚನೆ ಮಾಡಬೇಕು. ಬಹಳಷ್ಟು ಜನ ಮೊದಲೇ ಹೇಳಿದ್ನಲ್ಲ ಅನುಕೂಲ ಇರಲಿಕ್ಕಿಲ್ಲ ಅಂತ ತಿಳ್ಕೋಬಾರ್ದು, ಅಲ್ಲಿ ಅನುಕೂಲಕ್ಕೆ ತಕ್ಕಂತೆಯೇ ವರ್ತಿಸಬೇಕು. ಅಡ್ಜಸ್ಟ್ ಕ್ಲಾಸ್ ಟೈಮ್ ನಮ್ಮ ಟೈಮಿಂಗ್ಸ್ ಕೇಳಿಕ್ಕಿಲ್ಲ, ಟೈಮಿಂಗ್ ಸ್ವಿಚ್ ಮಾಡೋದಿಲ್ಲ, ಅವ್ರ ಟೈಮ್ಸ್ ನಾವು ಅಡ್ಜಸ್ಟ್ ಆಗಬೇಕು. ಆದ್ದರಿಂದ ತೀರ್ಥಯಾತ್ರೆಗೆ ಹೋದ ಕಾಲಕ್ಕೆ ಅಲ್ಲಿ ಏನು ಮಾಡಬೇಕು, ಮೊದಲನೇದಾಗಿ ಸ್ನಾನ. ಸ್ನಾನ ಇಲ್ಲದವರು ತೀರ್ಥಯಾತ್ರೆಗೆ ಅರ್ಥನೇ ಇಲ್ಲ. ತೀರ್ಥ ಅಂದ ಶಬ್ದಕ್ಕೆ ನೀರು ಅಂತ ಅರ್ಥ. ಯಾರು ಸ್ನಾನ ಮಾಡೋದಿಲ್ಲೋ ತೀರ್ಥಯಾತ್ರೆ ಎಂಬುದು ಹೋಯ್ತಲ್ಲಿ 50% ಗಾನ್. ಎರಡನೇದಾಗಿ ದರ್ಶನ, ಆ ಸಂಬಂಧಪಟ್ಟ ವಿಗ್ರಹಗಳನ್ನು ಅಥವಾ ಗುಡಿಗಳನ್ನು ದರ್ಶನ ಮಾಡೋದು ಎರಡನೇ ಭಾಗ. ಮೂರನೇದಾಗಿ ಚಿಂತನ, ಚಿಂತನ ಅಂದರೆ ಏನೇನು ನಡೀತು ಅಂತಕ್ಕಂಥದ್ದನ್ನು ಮನಸ್ಸಲ್ಲಿ ತಂದುಕೊಂಡು ಅರ್ಥ ಆಗುತ್ತೆ. ಸುಮ್ಮನೆ ಹೊರಗೆ ನೋಡಿದರೆ ಬದಲಿಗೆ ಹೋಗ್ತೀರಿ, ಸುಮ್ಮನೆ ನೋಡ್ತೀರಿ, ಏನು ಅನಿಸೋದೇ ಇಲ್ಲ. ಏನಿದೆ ಎರಡನೇ ಗುಡ್ಡ ಇದೆ, ನಾಲ್ಕಿದೆ, ಇಷ್ಟೇ ಎಷ್ಟು ಜಾಗ, ಇದನ್ನು ನೋಡ್ಲಿಕ್ಕೆ ಇಷ್ಟು ದೂರ ಬರಬೇಕಾಗಿತ್ತು ಅನಿಸಿಬಿಡುತ್ತೆ. ಅದು ಯಾವಾಗ ನೀವು ಎಲ್ಲ ಕಥೆ ಕೇಳಿರ್ತೀರಿ ಭಾಗವತ ರಾಮಾಯಣಗಳೆಲ್ಲ, ಆಗ ನಿಮಗೆ ಅನಿಸುತ್ತೆ ಎಂಥ ಜಾಗ ನಡೆದೋಯ್ತು. ಕ್ರಿಕೆಟ್ ಮ್ಯಾಚ್ ಆಡ್ತಿರ್ಬೇಕಾದ್ರೆ ನೋಡ್ತಾನೆ, ಯಾರಿಲ್ಲದ ನೋಡಿದ್ರೆ ಏನು ಬರೀ ಗ್ರೌಂಡ್ ಕಾಣಿಸುತ್ತೆ, ಏನು ಕಾಣಿಸುತ್ತೆ ನಿಮಗೆಲ್ಲ, ಎಲ್ಲ ಗ್ರೌಂಡ್ ಅದು ನೋಡಿ ಇಷ್ಟು ಜನ ಕ್ಯೂ ನಿಂತು ಯಾಕೆ ಬರ್ತಾರೆ ಇಲ್ಲಿ ಅನಿಸ್ಬಿಡುತ್ತೆ ನಿಮಗೆ. ಆಡ್ತಿರ್ಬೇಕಾದಾಗ ಅನುಭವ ಬೇರೆ, ಆಟ ಗೊತ್ತಿದ್ದ ಅನುಭವ ಬೇರೆ, ಸುಮ್ಮನೆ ನೋಡಿದ ಅನುಭವ ಬೇರೆ. ಅಲ್ಲಿ ಹೋಗ್ಬಿಟ್ಟು ಆ ಥರ ಅನುಭವ ಇದ್ದರೆ ಆಗ ನಿಮಗೆ ಸಂಪೂರ್ಣ ಅರ್ಥ ಆಗೋದು. ಚಿಂತನೆ ಬೇಕು, ಬದಲಿ ಹೋಗ್ತೀರಿ, ಮೊದಲು ಸ್ನಾನ ಅನ್ನಲ್ಲ, ಸ್ನಾನ ಕ್ಯಾನ್ಸಲ್ ಅಲ್ಲಿ ಅದು ಸಿಕ್ಕಾಬಿಟ್ಟು ತಣ್ಣಗಿರುತ್ತೆ, ಆದ್ದರಿಂದ ಹತ್ತಿರ ಕೂಡ ಹೋಗೋದಿಲ್ಲ. ಬಿಸಿನೀರು ಉಚ್ಚಾಬಿಟ್ಟು ಬಿಸಿ ಇರುತ್ತೆ, ಅದಕ್ಕೂ ಹೋಗೋದಿಲ್ಲ. ಸೊ ಬೆಂಗಳೂರೇ ವಾಸಿ ಆಗ ಸ್ನಾರ ಮಾಡ್ತಾರೆ, ಅಲ್ಲೂ ಕ್ಯಾನ್ಸಲ್, ಹಾಗಾಗಬಾರ್ದು. ಫಸ್ಟ್ ಸ್ನಾನ ಮಾಡಬೇಕು. ಎರಡನೇದಾಗಿ ದರ್ಶನ, ತಿರುಪತಿ ದರ್ಶನಕ್ಕೆ ಎಷ್ಟೊತ್ತು ಕ್ಯೂ ನಿಂತಿರ್ತಾರೆ ನೋಡಿದ್ರೆ, ಆ ರೂಪ ನೋಡ್ತೀವಲ್ಲ ಅದಕ್ಕೂ ನಮಗೆ ಏನು ವ್ಯತ್ಯಾಸ, ಸ್ವಲ್ಪ ಯೋಚನೆ ಮಾಡಬೇಕು. ಅದೇನ್ರಿ ನಾವೇ ಒಂದು ಫೋಟೋ ನೋಡೋಕ್ಕಾಗಲ್ವಾ, ಅಥವಾ ನಾವೇ ಒಂದು ಮೂರ್ತಿನ ಮಾಡಬಹುದಾ ಮಣ್ಣಿ ಅಂತ ಕೇಳಿದರೆ ಅದಲ್ಲ. ಆ ಮೂರ್ತಿಗಳು ಸ್ವಯಂ ವ್ಯಕ್ತ ಅಂದ್ರೆ ಏನು ಗೊತ್ತೆ, ನ್ಯಾಚುರಲಿ ಎಕ್ಸಿಬಿಟ್ ಆಗಿರೋ ಅಂದ್ರೆ ಏನು ಗೊತ್ತು, ಫೋಟೋಗೂ ಬರೆಯವಣಿಗೆ ಎಷ್ಟು ವ್ಯತ್ಯಾಸ ಇರುತ್ತೆ. ಈಗ ಬರೆದಾಗ ಕೆಲವು ಲಿಮಿಟೇಷನ್ಸ್ ಬರುತ್ತೆ, ಫೋಟೋದಲ್ಲಿ ಅಜಿಟೀಸ್ ಬರುತ್ತೆ. ಕಲರ್ ಫೋಟೋ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ, ಬ್ಲಾಕ್ ಆ್ಯಂಡ್ ವೈಟ್ ಬೇರೆ, ಕಲರ್ ಫೋಟೋ ಬೇರೆ. ಅದು ಹತ್ತಿರ ತಗೊಂಡು ಎನ್ಲಾರ್ಜ್ ಮಾಡಿದ ನೋಡೋದು ಬೇರೆ. ಅಲ್ಲಿ ಹೇಗೆ ವ್ಯತ್ಯಾಸ ಇರುತ್ತೋ, ಸ್ವಯಂ ವ್ಯಕ್ತ ಸ್ಥಳ ಆದರೆ, ದೊಡ್ಡವರು ಪ್ರತಿಷ್ಠಾಪನೆ ಮಾಡಿದರೆ ಅವರು ನೋಡಿ ಮಾಡ್ತಾರಾದ್ರಿಂದ ಅದರಲ್ಲಿ ಚಿತ್ರ ದೇವರಿಗೆ ರಿಸೆಂಬಲ್ ಆಗುತ್ತೆ. ದೇವರು ಹೇಗಿರ್ತಾರೆ ನಮಗೆ ಚಿಂತನೆ ಮಾಡಕ್ಕೆ ಬರೋದಿಲ್ಲ, ಕೀರಿ ಚಿಂತನೆ ಮಾಡೋಕ್ಕೊಂದು ಭಾಗವತ್ ಪುರಾಣ ಹೇಳುತ್ತೆ, ಎಲ್ಲ ಓದಿರ್ತೇವೆ. ಪ್ರಾಕ್ಟಿಕಲಿ ಒಂದು ಮೂರ್ತಿ ತೋರಿಸ್ಬೇಕಲ್ಲ, ಆಗ ಅಂತಲ್ಲಿ ಹೋಗಬೇಕು. ಅದು ಯಾರೋ ಮಾಡಿದ್ದಾದರೆ ತನ್ನ ಲಿಮಿಟೇಷನ್ ಪ್ರಕಾರ ಮಾಡ್ತಾನೆ, ಮಾಡೋನೇ ತನ್ನ ಲಿಮಿಟೇಷನ್ ಪ್ರಕಾರ ಮಾಡ್ತಾನೆ. ಆದರೆ ನ್ಯಾಚುರಲಿ ಎಕ್ಸಿಬಿಟ್ ಆಗಿದ್ದು ಅದಕ್ಕೆ ಒರಿಜಿನಲ್ಗೆ ಹತ್ತಿರ ಆಗುತ್ತೆ. ಇನ್ನು ದೊಡ್ಡವರು ಪ್ರತಿಷ್ಠಾಪನೆ ಮಾಡಿದರೆ ಅವ್ರು ನೋಡಿ ಮಾಡಿರ್ತಾರೆ, ಆದ್ದರಿಂದ ಹತ್ತಿರ ಆಗುತ್ತೆ. ಇವತ್ತು ನೋಡದೇ ಇದ್ದವನು ಚಿತ್ರ ಯಾರೋ ಹೇಳಿದಾರಂತೆ, ಫೋಟೋ ಸ್ಟುಡಿಯೋಗೆ ಹೋಗ್ಬಿಟ್ಟು ಆ ಫ್ರೆಂಡಿದ್ದು ಫೋಟೋ ತೆಕ್ಕೊಡೋದಕ್ಕೆ ಏನು ಮಾಡಬೇಕು, ಅವ್ನ ಫ್ರೆಂಡ್ ಅವನೇನು ಬೂರ ಬರಾಗಿಲ್ಲ ಪಾಪ ಅವನು ಫೋಟೋ ತೆಕ್ಕೊಡೋದಕ್ಕೆ ಕೇಳಿದರೆ ಇವನು ಯಾರು ತೆಗೆ ಇವ್ನು ಫೋಟೋ ತೆಗಿತಾರೆ, ಅವ್ನ ಫೋಟೋ ಹಾಕಿ ತೆಗಲಿಕ್ಕಾಗುತ್ತೆ ಅವನಿಗೆ. ಇವೆಲ್ಲ ನಾವು ದೇವ್ರ ಚಿತ್ರ ಬರೆದ್ರೆ ನೋಡದೇ ಇರೋರು ಯಾರು ಕೂಡ, ನೋಡದೇ ಇರೋರು ಬರೆದ್ರೆ ಅದು ಯಾರ್ದು ನೋಡಿದವ್ರು ಮನಸ್ಸು ಇಟ್ಕೊಂಡು ಬರೀತೇನೆ ಅವಾಗ, ಆ ಲಿಮಿಟೇಷನ್ ಎಲ್ಲ ಚಿತ್ರಕ್ಕೆ ಬರುತ್ತೆ. ಆದರೆ ಅವ್ರು ದೇವ್ರು ನೋಡಿ ಬರೀತಾರಾದ್ರಿಂದ ಮಹತ್ವ ಜಾಸ್ತಿ ಇರುತ್ತೆ. ಆ ಶಿಲ್ಪಿ ಲಕ್ಷಣ ಶಾಸ್ತ್ರ ಅಂತ ಇರುತ್ತೆ, ಇಷ್ಟಿಷ್ಟೇ ಇರ್ಬೇಕು, ಹೈಟ್ ಇಷ್ಟಿರಬೇಕು, ಆ ಕೈ ಕಾಲುಗಳು ಹೀಗಿರಬೇಕು, ಮುಖದಕ್ಕೂ ಪಾದಕ್ಕೂ ಪ್ರಪೋರ್ಷನ್ ಹೀಗಿರಬೇಕು, ಎಲ್ಲ ಶಾಸ್ತ್ರ ಪ್ರಕಾರ ಹೇಳಿರ್ತಾರೆ. ಅದನ್ನು ನೋಡಿದಾಗ ಏನಾಗುತ್ತೆ ಗೊತ್ತಾ ನಿಮಗೆ, ಶ್ರೀನಿವಾಸ ದೇವರು ನೋಡ್ತಿರ್ತೀರಿ, ಅಷ್ಟು ಜನ ನೋಡ್ತಾರೆ, ಅಷ್ಟು ಕ್ಯೂ ಇಟ್ಕೊಂಡು ಯಾಕೆ ನೋಡ್ತಾರೆ, ಎಲ್ಲೂ ಇಲ್ಲದ ಆಕರ್ಷಣೆ ಅಲ್ಲಿದೆ ನಿಮಗೆ. ಬೇರೆ ಕಡೆ ಎಷ್ಟು ಕಡೆ ಶ್ರೀನಿವಾಸ ಇಲ್ಲೇನು, ಇಂಥ ಕ್ಯೂ ಇಂಥ ಕಲೆಕ್ಷನ್ ಎಲ್ಲೂ ಸಿಗೋದಿಲ್ಲ, ಅಲ್ಲಿ ಮಾತ್ರ ಸಿಗೋದು ನಿಮಗೆ. ಯಾತಕ್ಕೆ ಅಂದರೆ ಸ್ಪೆಷಲ್ ಯುನಿಕ್, ಯುನಿಕ್ ಅಂತ ಹೇಳ್ತೇವಲ್ಲ ಅದು ಆ ಒಂದು ಸ್ವಾರಸ್ಯ ಕಾಣುತ್ತೆ. ಆಗ ನೋಡಿದಾಗ ನಿಮಗೆ ಅದೇನು ಉಡುಪಿ ಅಂತ ಭಾಳ ಅಲಂಕಾರ ಮಾಡೋದಿಲ್ಲ ಅಲ್ಲಿ ತಿರುಪತಿ ಸೇವ ದಿವಸಕ್ಕೊಂದು ಅಲಂಕಾರ ಮಾಡೋದಿಲ್ಲ ಶ್ರೀನಿವಾಸನ ದಿವಸ ಒಂದೇ ಅಲಂಕಾರನೇ ಹೆಚ್ಚು ಕಡಿಮೆ ಸ್ವಲ್ಪ ಸಣ್ಣ ಪುಟ್ಟ ಚೇಂಜಸ್ ಇರುತ್ತೆ ಅಷ್ಟೇನೆ. ಆದರೆ ನೋಡಿದ್ರೆ ಎಷ್ಟು ಸರ್ತಿ ನೋಡಿದ್ರು ಕೂಡ ಹೊಸ ಹೊಸ ಕಾಣುತ್ತೆ. ಏನು ಮ್ಯಾಜಿಕ್ ಅದು? ಅದು ಸನ್ನಿಧಾನ ಅಂತ ಕರೀತಾರೆ. ಸನ್ನಿಧಾನದಿಂದಾಗಿ ಅಂತ ಅಟ್ರಾಕ್ಷನ್ ಕ್ರಿಯೇಟ್ ಆಗುತ್ತೆ. ನೋಡಿ ಬರೆದ ಸನ್ನಿಧಾನ ಅಲ್ಲ, ಸ್ವತಃ ವ್ಯಕ್ತವಾದ ಸ್ವಯಂ ವ್ಯಕ್ತ ಅಂತ. ಅದಕ್ಕೆ ಎಂಟು ಸ್ವಯಂ ವ್ಯಕ್ತ ಕ್ಷೇತ್ರಗಳು. ದೇವರು ತಾನೇ ಕಾಣಿಸ್ಕೊಂಡಿದ್ದು ಅಂತ ಅರ್ಥ. ದೇವರು ತಾನೇ ಕಾಣಿಸ್ಕೊಂಡಿದ್ದು ಅಂತ ಕೇಳಿದರೆ ತನ್ನ ವಿಷಯ ತಾನೇ ಹೇಳಿದರೆ ಹೇಗೆ 100% ಅಥೆಂಟಿಕ್ ಆಗುತ್ತೋ, ದೇವರು ತಾನೇ ಕಾಣಿಸ್ಕೊಂಡಿದ್ದರಿಂದ 100% ಅಕ್ಯುರೇಟ್ ಆಗಿರುತ್ತೆ ಎಂಬ ದೃಷ್ಟಿಯಿಂದ ಎಫೆಕ್ಟ್ ಅದು ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ತೀರ್ಥಯಾತ್ರೆಯನ್ನು ಇವತ್ತು ತಿರುಪತಿಗೆ ಹೋಗುವ ಅವಕಾಶ ಸಿಕ್ಕಾಗ ಯಾರು ಇಲ್ಲಿ ಶ್ರೀನಿವಾಸ ನೋಡೋಕ್ಕೆ ಇಷ್ಟಪಡೋದಿಲ್ಲ ಅಲ್ಲಿಗೆ ಹೋಗ್ಲಿಕ್ಕೆ ಇಷ್ಟಪಡ್ತಾರಾಗ. ಅದೇ ತರಹನೇ ನಾವು ತೀರ್ಥಕ್ಷೇತ್ರಕ್ಕೆ ಹೋದಾಗ ಚಿಂತನ ಅಂತ ಅಭ್ಯಾಸ ಮಾಡಬೇಕು. ಸ್ನಾನ ದೇಹ ಶುದ್ಧಿ ಮಾಡುತ್ತೆ, ಅನಂತರ ದರ್ಶನ ಕಣ್ಣಿನಿಂದಾಗಿ ಮನಸ್ಸಿಗೆ ಮುಟ್ಟುತ್ತೆ, ಧ್ಯಾನ ನಾವು ಭಾಗವತಾದಿ ಕೇಳಿದ ಧ್ಯಾನ ಇದು ಸಿಂಕ್ರನೈಸ್ ಮಾಡ್ಕೊಂಡ್ಬಿಟ್ಟಾಗ ಕ್ಲಿಯರ್ ಧ್ಯಾನ. ಆಮೇಲೆ ಬಂದಾಗ ಏನಾಗುತ್ತೆ ಗೊತ್ತಾ, ನಿತ್ಯ ಧ್ಯಾನ ಕೂತಾಗ ಚಿತ್ರ ಬರಬೇಕು ತಲೆಯೊಳಗೆ. ನಾವು ಹಾಗಲ್ಲ, ಅಲ್ಲೇ ಬಿಟ್ಟು ಬಂದ್ಬಿಡ್ತೇವೆ ಕೃಷ್ಣ, ಅಲ್ಲೇ ನೋಡಿ ಇಲ್ಲೇ ಬಿಟ್ಟು ಬಂದ್ಬಿಡ್ತಾನೆ, ಬರಬಾರದು. ಮನಸ್ಸತ್ತು ಹೋದ ಬಂದೆ ಮತ್ತೆ ತಿರುಪತಿಗೆ ಹೋದ, ಕ್ಲಾರಿಟಿ ಜಾಸ್ತಿ ಆಯ್ತು, ಸ್ವಲ್ಪ ಫೇಡ್ ಆಗಿತ್ತಲ್ಲ ಮತ್ತೆ ಫ್ರೆಶ್ ಆಯ್ತು. ಒಂದು ಇನ್ನು ಹೇಳ್ತೇವೆ ರಿನ್ಯೂವಲ್ ಆದಾಗ ಆಗುತ್ತೆ. ಮತ್ತೆ ಮತ್ತೆ ನೋಡ್ತಾನೆ, ಒಂದು ಸರ್ತಿ ನೋಡಿದ್ರೆ ಮರ್ತು ಬಿಡ್ತಾನೆ, ಫ್ರೀಕ್ವೆಂಟ್ ಆಗಿ ನೋಡಿದಾಗ ಜ್ಞಾಪಕ ಆಗುತ್ತೆ ಅವ್ರಿಗೆ. ತುಂಬ ಸರ್ತಿ ನೋಡಿದಾಗ ಅವನು ತಾನೆ ಅಂತ ಹೇಳಿ ತಕ್ಷಣ ಅರ್ಥ ಆಗಿಬಿಡುತ್ತೆ. ಹೊಸ್ತ ನೋಡಿದ್ರೆ ಯಾರು ನೀವೀಗ ಎಲ್ಲೋ ನೋಡಿದಾಗಿದೆಯಲ್ಲ ಅಂತ ಅನಿಸುತ್ತಲ್ಲ ಆ ಥರ. ಏನೂ ನೋಡಿಲ್ಲ ಬೇರೆ, ಒಂದು ಸರ್ತಿ ನೋಡಿದ್ದಾನೆ ಬೇರೆ, ದೂರದಿಂದ ನೋಡಿದ್ದಾನೆ ಬೇರೆ, ಮಾತಾಡಿಸಿ ನೋಡಿದ್ದಾನೆ ಬೇರೆ. ಎಫೆಕ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ದೇವರನ್ನ ಮತ್ತೆ ಮತ್ತೆ ದರ್ಶನ ಮಾಡೋದು, ಹೆಚ್ಚೊತ್ತು ನಿಂತು ದರ್ಶನ ಮಾಡೋದು. ತುಂಬ ಜನ ಗೊತ್ತಿಲ್ಲ, ದೇವರು ನೋಡ್ತಾನಲ್ಲ ಕಷ್ಟಪಟ್ಟು, ಪಾಪ ತಿರುಪತಿ ಯಾತ್ರೆಗೆ ಹೋಗಿರ್ತಾನೆ, ಕ್ಯೂನಲ್ಲಿ ನಿಂತಿರ್ತಾನೆ, ಇರೋದೊಂದು ಎರಡು ನಿಮಿಷ ನೋಡ್ತಾನೆ, ಕಣ್ಣು ಮುಚ್ಕೊಂಡ್ಬಿಡ್ತಾನೆ. ತಮಾಷೆ ಗೊತ್ತಾ ನಿಮಗೆ? ಇಷ್ಟೆಲ್ಲ ಕಣ್ಣು ಮುಚ್ಕೊಳ್ಳೋಕೆ ಹೋಗಿರೋದಲ್ಲಿ ನೀವೀಗ ಗೊತ್ತಿಲ್ಲ ಕಣ್ಣು ಯಾಕೆ ಮುಚ್ಚಿರ್ತಾನೆ ಗೊತ್ತಾ? ಅವನು ಕಣ್ಣು ಮುಚ್ಕೊಂಡು ಅದನ್ನು ಕ್ಲಿಕ್ ಮಾಡೋದು ಕಾನ್ಸೆಪ್ಟ್. ಅದು ಫೋಟೋದಲ್ಲಿ ಕ್ಲಿಕ್ ಮಾಡ್ತಾರಲ್ಲ, ನ್ಯಾಚುರಲಿ ದೇವರು ಕ್ಲಿಕ್ ಮಾಡೋ ಅಭ್ಯಾಸ ಮಾಡಿಕೊಟ್ಟಿದ್ದಾನೆ. ಮುಚ್ಕೊಂಡು ಯಾಕೆ ನೋಡ್ತಾನೆ ಅಂದರೆ ತೆಗೆದ ನೋಡಿ ಮುಚ್ಕೊಂಡು ನೋಡಿದಾಗ ಅದು ಒಳಗೆ ಸೆಟ್ ಆಗುತ್ತೆ, ಒಂದು ರೀತಿ ವಿಷನ್ ಕ್ರಿಯೇಟ್ ಆಗುತ್ತೆ. ಆದ್ರೆ ಕಣ್ಣು ಮುಚ್ಕೊಳ್ಳೋದು ತಪ್ಪಲ್ಲ, ಕಣ್ಣು ಮುಚ್ಕೊಳ್ಳೋ ಉದ್ದೇಶ ಅದು. ನೋಡಿದ ತಕ್ಷಣ ನಾವು ಏನು ನೋಡ್ತೇವೆ ಅದನ್ನು ಮನಸ್ಸಲ್ಲಿ ಧ್ಯಾನ ಮಾಡೋಕ್ಕೋಸ್ಕರ ಕಣ್ಣು ಮುಚ್ಕೊಳ್ಳೋದು, ಮತ್ತೆ ತೆಗೆದು ನೋಡೋದು, ಮತ್ತೆ ಮುಚ್ಕೊಳ್ಳೋದು, ಹಾಗಾದ್ರೆ ಸ್ಥಿರವಾದ ಚಿತ್ರ ಸಿಗುತ್ತೆ. ದಟ್ ಈಸ್ ಕಾಲ್ಡ್ ಚಿಂತನ, ದರ್ಶನದ ಎಫೆಕ್ಟ್ ಅದು. ಆಮೇಲೆ ಧ್ಯಾನಕ್ಕೆ ಹೋಗಿಬಿಟ್ರೆ ವಿಶೇಷವಾಗಿ ನಿಮಗೆಲ್ಲ ಚಿತ್ರ ಜ್ಞಾಪಕ ಬರೋದ್ರಿಂದ ಓಹೋ ಆಗ ಸಾಧ್ಯ ಬರುತ್ತೆ. ಮೂರಲ್ಲಿ ಒಂದೂ ಮಾಡೋದಿಲ್ಲ, ಸಾಮಾನ್ಯ ತೀರ್ಥಯಾತ್ರೆಗೆ ಹೋದ ಮೂರಲ್ಲಿ ಒಂದೂ ಮಾಡೋದಿಲ್ಲ, ಆದ್ರಿಂದ ಎಲ್ಲ ವೇಸ್ಟ್ ಅದು. ಆ ತೀರ್ಥಯಾತ್ರೆ ಎಫೆಕ್ಟ್ ನೋಡೋದು ಏನಿಸುತ್ತೆ, ಮಕ್ಕಳು ಏನಂತಾರೆ, ನಮ್ಮ ತಾತ ತೀರ್ಥಯಾತ್ರೆಗೆ ಹೋಗಿ ಬಂದಾಗಿನಿಂದ ಮೊದಲಿಗಿಂತ ಜಾಸ್ತಿ ರೇಗಾಡ್ತಾರೆ, ಆದ್ರಿಂದ ತೀರ್ಥಯಾತ್ರೆ ಎಂಬುದು ಅಟೆಂಪ್ಟ್ ಮಾಡೋದು ಮನುಷ್ಯ ಏನೋ ಡಿಸ್ಟರ್ಬ್ ಮಾಡುತ್ತೆ ಮಣ್ಣು ತಿಳ್ಕೊಂಡ್ಬಿಡ್ತಾರೆ, ಭಾರಿ ಕೂಗಾಡ್ತಾರೆ, ಏನೇನೋ ಮಾಡ್ತಾರೆ, ಬಂದಾಗಿನಿಂದ ಬುದ್ಧಿ ಸ್ವಾಧೀನ ಇಲ್ಲ ಅವರಿಗೆ ಅಂತ ತಿಳ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ. ಅಲ್ಲಿ ಯಾತ್ರೆಗಳು ಉಪವಾಸ ಹಾಕಿರ್ತಾರೆ, ಆ ಸಿಟ್ಟಿಗೆ ಅವನು ಏನೇನೋ ಆಗಿಬಿಟ್ಟಿರ್ತಾರೆ, ಅವ್ರ ಕೋಪನ ಮನೇಲಿ ತೋರಿಸ್ತಾ ಇರ್ತಾರೆ. ಅವರಷ್ಟೇ ಹೋಗ್ಬೇಕಾದ್ರೆ ಮಾಡ್ತಾರೆ ಗೊತ್ತಾ, ಎರಡು ಊಟ ಒಂದು ಕಾಫಿ ಎಲ್ಲ ಹೇಳಿರ್ತಾರೆ, ಅವಾಗ ಒಂದು ಊಟ ಕೊಡೋದು ಗ್ಯಾರಂಟಿ ಇಲ್ಲ, ಆ ರೀತಿ ಮಾಡಿಬಿಟ್ಟಿರ್ತಾರೆ. ಇಲ್ಲಿ ಹೋಗ್ಬೇಕಾದ್ರೆ ಕಲೆಕ್ಟ್ ಮಾಡೋಕ್ಕೋಸ್ಕರ ಹೇಳೋ ಮಾತೇ ಬೇರೆ, ನಡ್ಕೊಳ್ಳೋದೇ ಬೇರೆ, ಅದಕ್ಕೋಸ್ಕರ ಅವ್ರು ಹೋಗೋದೇ ಅದಕ್ಕೋಸ್ಕರ ಆದ್ರೆ ಸರ್ವ್ ಆಗಿಬಿಡುತ್ತೆ. ಆದರೆ ನೀವು ಇಷ್ಟೆಲ್ಲ ತಿಳ್ಕೊಂಡು ಹೋಗಿದ್ರಿಂದ ಒಳ್ಳೆ ಬಂದ ಮೇಲೆ ಅನಿಸ್ತಾರೆ ಎಷ್ಟು ಮೆಚ್ಯೂರ್ ಆಗಿದ್ದಾನೆ ಅನಿಸ್ಬೇಕು. ಯಾತ್ರೆ ಮಾಡ್ಕೊಂಡ್ಬಂದ ಮೇಲೆ ಎಷ್ಟು ಮೆಚ್ಯೂರಿಟಿ ಬಂದಿದೆ, ಮೊದಲು ಏನೇನು ಮಾಡ್ತಿದ್ರು, ಇವಷ್ಟು ಎಷ್ಟು ಚೆನ್ನಾಗಿ ಬಿಹೇವ್ ಮಾಡ್ತಾರೆ. ಈಗ ಒಳ್ಳೆ ದೇವ್ರ ಪೂಜೆ ಕೂತ್ರೆ ಗಂಟೆ ಗೊತ್ತಲೆ ಹಾಗೆ ಧ್ಯಾನ ಮಾಡ್ತಿರ್ತಾರೆ, ರೇಗಾಡ್ ಕಡಿಮೆ ಮಾಡಿಬಿಟ್ಟಿದ್ದಾರೆ, ಮೊದಲಷ್ಟು ರೇಗೋದಿಲ್ಲ. ಈಗ ತಾನು ಎಲ್ಲರೂ ತನ್ನ ಮೇಲೆ ರೇಗಿರ್ತಾರಲ್ಲ, ಅದು ಎಫೆಕ್ಟ್ ಕ್ರಿಯೇಟ್ ಆಗಿರುತ್ತೆ, ಸ್ವಲ್ಪ ಕಾಮ್ ಆಗಿರ್ತಾರೆ. ಇವೆಲ್ಲ ಯೋಚನೆ ಮಾಡೋದಕ್ಕೆ ತೀರ್ಥಯಾತ್ರೆ ಎಂಬುದು ಬಹಳ ಮುಖ್ಯ. ಸೊ ಮೆಂಟಲಿ, ಫಿಸಿಕಲಿ, ಸ್ಪಿರಿಚುಯಲಿ ಮೂರು ಬೆನಿಫಿಟ್ಟು ಸಿಗುತ್ತವೆ. ಫಿಸಿಕಲ್ ಬೆನಿಫಿಟ್ಟು ಹೆಲ್ತು, ಮೆಂಟಲ್ ಬೆನಿಫಿಟ್ಟು ಕಾಮ್ ಆಗಿರೋದು, ಸ್ಪಿರಿಚುವಲ್ ಬೆನಿಫಿಟ್ಟು ಆಧ್ಯಾತ್ಮ ದೃಷ್ಟಿ ಕ್ರಿಯೇಟ್ ಆಗೋದು. ಈ ಟ್ರಿಪಲ್ ಬೆನಿಫಿಟ್ ಸ್ಕೀಮ್ ಅಂತೀವಲ್ಲ, ಇದು ತೀರ್ಥಯಾತ್ರೆಯಿಂದ ಟ್ರಿಪಲ್ ಬೆನಿಫಿಟ್ ಇದೆ. ಆದರೆ ಟ್ರಾವೆಲ್ನಿಂದ ಯಾವುದೂ ಇಲ್ಲ, ಹೊರಗೆ ನೋಡಿದ್ದು ಎಷ್ಟೋ ಅಷ್ಟೇ, ಎಲ್ಲೋ ತಿಂದ, ಏನೋ ಮಾಡ್ದೆ, ಏನೋ ಹೋದ, ಕೇಳಿದ್ರೆ ಏನೋ ಹಾಗಿದ್ದೀರಿ ಹೀಗಿದ್ದೀರಿ ಏನೋ ಹೇಳಿರ್ತಾರೆ, ಬದಲಿಗೆ ಹೋದರೆ ಹಾಗೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಅಂಥದ್ದೇನಿಲ್ಲ ಅದರೊಳಗೆ. ನೀವು ಡೋಂಟ್ ಮಿಸ್ ಕಾಶ್ಮೀರ್ ಅಂದು ಬಿಡ್ತಾರೆ, ಕಾಶ್ಮೀರ ಇದೆಲ್ಲ ನೋಡಿರ್ತಾರಲ್ಲ, ಚಳಿ ಗಿಡಿ ಸ್ನೋಗಿ ನೋಡಿದ್ರೆ, ಬದಲಿ ಸ್ನೋಗಿ ಬೀಳೋದು ಭಾಳ ಕಡಿಮೆ ಅಕೇಶನ್, ಅಲ್ಲಾದ್ರೆ ಯಾವಾಗಲೂ ಕಾಣಿಸುತ್ತೆ, ಅದು ಭಾರಿ ಚೆನ್ನಾಗಿದೆ, ವರ್ತ್ ಸೀಯಿಂಗ್ ಅದು, ಇದು ಹಾಗೇನೇ ಇಲ್ಲ ಅಂತ ಹೇಳಿಬಿಡ್ತಾರೆ ಜನಗಳು. ಆದರೆ ಅವನಿಗೆ ಅರ್ಥ ಆಗಿಲ್ಲ, ಅದು ಇಂಪಾರ್ಟೆನ್ಸ್ ಗೊತ್ತಾಗಿಲ್ಲ, ಅದರಿಂದ ಹಾಗಾಗುತ್ತೆ, ಹಾಗೆ ಮಾಡ್ಕೋಬಾರ್ದು. ಆದರೆ ಮೂರು ತಿಂಗಳು ಮಾಡಲೇಬೇಕು ಅಂದರೆ ಸ್ನಾನ, ದರ್ಶನ, ಚಿಂತನ. ಮುಂದೇನು, ಔಟ್ ಟು ಓವರ್ಕಮ್ ಪ್ರಾಕ್ಟಿಕಲ್ ಲಾಜಿಸ್ಟಿಕಲ್ ಪ್ರಾಬ್ಲಮ್ಸ್ ಡ್ಯೂರಿಂಗ್ ಯಾತ್ರೆ. ಯಾತ್ರೆಯೊಳಗೆ ನಿಮಗೆ ಅನೇಕ ಪ್ರಾಬ್ಲಮ್ಸ್ ಬರುತ್ತೆ, ಆ ಪ್ರಾಬ್ಲಮ್ಸ್ ಎಲ್ಲ ಕಾರಣ ಅಂದರೆ ಪ್ರಿಪರೇಷನ್ ಇಲ್ಲದೆ ಇರೋದು, ಇದೇ ಕಾರಣ. ಪರೀಕ್ಷೆಗೆ ಹೋದ್ರೆ ಪ್ರಾಬ್ಲಮ್ ಬರೋದು ಯಾವಾಗ, ಪ್ರಿಪೇರ್ಡ್ ಅನ್ಪ್ರಿಪೇರ್ಡ್ ಆಗಿ ಹೋದ್ರೆ ಪ್ರಾಬ್ಲಮ್ ಬರುತ್ತೆ ಅಷ್ಟೇ. ಪ್ರಿಪೇರ್ಡ್ ಆಗಿದ್ರೆ ನೋಡ್ತಿರ್ಲಿಕ್ಕೆ ನಿಮಗೆ ಉತ್ತರ ಬರೋಕ್ಕೆ ಶುರು ಮಾಡ್ತಾರೆ. ಆ ಥರ ಯಾತ್ರೆ ದೃಷ್ಟಿಯಿಂದ ಮೊದಲನೇದಾಗಿ ಕ್ಷೇತ್ರ ಪರಿಚಯ ನಿಮಗಿರೋದಿಲ್ಲ, ಫಸ್ಟ್ ಆಫ್ ಆಲ್ ತೀರ್ಥ ಪರಿಚಯ ಇರೋದಿಲ್ಲ. ಅವರು ಅಷ್ಟೇನೆ, ತೀರ್ಥಯಾತ್ರೆಗಳು ಹೇಳೋದಿಲ್ಲ, ಅವರು ಅಲ್ಲಿ ಬಿಟ್ಬಿಡ್ತಾರೆ, ಎಲ್ಲೋ ಹೋಗ್ಬಿಡ್ತಾರೆ, ಇರೋದೇ ಇಲ್ಲ. ಇದಕ್ಕಿಂತ ರೆಡಿಯಾಗಿ ಅಂತಾರೆ, ಒಬ್ಬರು ಕೂಡ ಇಟ್ಟಿದ್ದೀರಿ, ಟೂರ್ ಇಟ್ಟಿದ್ದೀರಿ, ಕೊಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಕೇಳಿದ್ರೆ ಬೈದ್ಬಿಡ್ತಾರೆ, ಸುಮ್ಮನೆ ಕೂತ್ಕೊಡ್ರಿ, ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಯಾಕಂದ್ರೆ ಅವ್ರಿಗೂ ಗೊತ್ತಿರೋ ಅದು ಸಮಸ್ಯೆ, ಅವನಿಗೂ ಗೊತ್ತಿರಲಿ ಕೆಲವು ಸಲ. ಅದೇನ್ರಿ ಅವನು ಬರೋದೇ ಇಲ್ಲ, ಹಾಗೆ ಹೇಳಬಾರ್ದು. ನೋಡಿ ಇಲ್ಲಿ ಹೋಗ್ತಾ ಇದ್ದೇವೆ, ಇಷ್ಟೊತ್ತು ಟೈಮ್ ಆಗುತ್ತೆ, ಇಷ್ಟು ಟೈಮ್ ಇದೆ, ತೀರ್ಥಕ್ಷೇತ್ರ ಇದಕ್ಕೆ ಪ್ರಸಿದ್ಧ ಅದು ಆಗಿದೆ. ಆ ಕರೆಕ್ಟಾಗಿ ಅವನೇನಾಗ್ತಾನೆ, ಮೆಂಟಲ್ ಪ್ರಿಪರೇಷನ್ ಎಂಬುದು ಬಹಳ ಇಂಪಾರ್ಟೆಂಟ್. ಆದ್ದರಿಂದ ಎಲ್ಲ ಪ್ರಾಬ್ಲಮ್ಸ್ ಬರೋದು ನಿಮಗೆ ಪ್ರಿಪ್ರೇಷನ್ ಇಲ್ಲದೆ ಇರೋದ್ರಿಂದ. ಆ ಪ್ರಿಪರೇಷನ್ ಫಸ್ಟ್ ನೀವು ಮಾಡಬೇಕಾದದ್ದು ತೀರ್ಥಕ್ಷೇತ್ರ ಪರಿಚಯ ಒಂದು. ಭಾಗವತ ಎಲ್ಲ ತೀರ್ಥಕ್ಷೇತ್ರಗಳು ಶಾಸ್ತ್ರ ಕನೆಕ್ಟೆಡ್ ಅವು, ಎಲ್ಲ ತೀರ್ಥಕ್ಷೇತ್ರಗಳು ಯಾವುದೇ ತಗೊಳ್ಳಿ ಶಾಸ್ತ್ರ ಕನೆಕ್ಟ್ ಆಗಿರುತ್ತೆ. ಸೊ ಕನೆಕ್ಟೆಡ್ ಶಾಸ್ತ್ರ ಜ್ಞಾನ ನಿಮಗಿರಬೇಕು. ಈ ಕಡೆಗೆ ಕ್ಷೇತ್ರದ ಫಿಸಿಕಲ್ಲಿ ಜಾಗ್ರಫಿಕಲಿ ಎಲ್ಲಿದೆ ಗೊತ್ತಿರಬೇಕು, ಸ್ಪಿರಿಚುವಲ್ ಇಂಪಾರ್ಟೆನ್ಸ್ ಗೊತ್ತಿರಬೇಕು. ಅಲ್ಲಿ ಹೋದರೆ ಯಾವ ಮೂರ್ತಿ ಇದೆ, ಅಲ್ಲಿ ಹೋದರೆ ಯಾವ ಮೂರ್ತಿ ಇದೆ, ಆ ಜ್ಞಾನ ಇರಬೇಕು. ಅಲ್ಲಿ ಹೋದ ಅದೆಲ್ಲ ಇಲ್ಲದೆ ಹೋದರೆ ಆ್ಯಕ್ಚುಲಿ ನಿಮಗೆ ಎವ್ರಿಥಿಂಗ್ ಬಿಕಮ್ಸ್ ಎ ಪ್ರಾಬ್ಲಮ್. ಆ ರೀತಿ ಮಾಡದಂತೇನೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬೇಕು ಅಂತಿದ್ರೆ ಭಾಗವತ, ರಾಮಾಯಣ, ಮಹಾಭಾರತ, ಮುಖ್ಯವಾಗಿ ತೀರ್ಥ ಪ್ರಬಂಧ ವಾದಿರಾಸ ಅವಳು ತೀರ್ಥ ಭಾರಿ ಚಿಕ್ಕ ಗ್ರಂಥ ಅದು, ಬಟ್ ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿರೋದು, ಬಹಳಷ್ಟು ಎಜುಕೇಟಿವ್ ಆಗಿರೋದು, ಅದನ್ನು ಓದಿ. ಇನ್ನೊಂದು ಆಶ್ಚರ್ಯ, ಬಹಳ ಸಿಂಪಲ್ ಸಂಸ್ಕೃತ ವಾದಿರಾಜ ಸ್ವಾಮಿಗಳ ಸಂಸ್ಕೃತ ಅಂದರೆ ಎಫೆಕ್ಟಿವ್ ಸಂಸ್ಕೃತ, ಸಿಂಪಲ್ ಸಂಸ್ಕೃತ, ಕೇಳೋದು ಖುಷಿ ಕೊಡೋ ಸಂಸ್ಕೃತ. ಮತ್ತೆ ಅವರು ಕೇಳಿದ್ರೆ ವಾಸ್ಯ ಖುಷಿ ಆಗುತ್ತೆ, ಏನು ಹೇಳಬೇಕು ಶ್ಲೋಕಗಳನ್ನು ಅನಿಸುತ್ತೆ ಅಂತ ಶ್ಲೋಕ ಬರೀತಾರೆ. ಅಂಗಾನುಷಂಗತ ಭುಜಂಗ ಬತುಂಗ ಭೋಗಂ ಗಂಗಾ ತರಂಗಕೃತ ಮಂಗಲ ಮೌಲಿ ಭಾಗಂ ಸಂಗೀತ ಲೋಲ ಯತಿ ಪುಂಗವ ಗೀತ ಗಾಥಂ ತಂ ಗೌರ್ಯಪಾಂಗ ರಸಮಾಶ್ರಯ ವಿಶ್ವನಾಥಂ. ಅದು ಕೇಳಿದ್ರೆ ಅರ್ಥ ಆಗಲಿ ಬಿಡಲಿ ಖುಷಿ ಆಗುತ್ತೆ ಅಂತ ಶ್ಲೋಕ ಬರೀ ಅಂತ ಶ್ಲೋಕಗಳೇ ತೀರ್ಥ ಪ್ರಬಂಧ ತುಂಬ ತುಂಬಿರೋದು ಅಂತ ಸ್ತೋತ್ರಗಳೇ. ಅದನ್ನು ಅಭ್ಯಾಸ ಮಾಡಿಕೊಳ್ಳಿ, ದಿವಸಕ್ಕೊಂದು ಶ್ಲೋಕ ಸುಮ್ಮನೆ ಓದ್ಕೊಂಡು ಹೋಗಿ ಒಳ್ಳೆ ಖುಷಿ ಕೊಡುತ್ತೆ, ಆಗ ನಿಮಗೆ ಸಮಸ್ಯೆಗಳು ಯಾವುದು ಬರೋದಿಲ್ಲ. ಸೊ ಜಾಗ್ರಫಿಕಲಿ ಚೆನ್ನಾಗಿ ಟ್ರೈನಪ್ ಮಾಡಿಕೊಳ್ಳಿ, ಸ್ಪಿರಿಚುಯಲಿ ಅದನ್ನು ಓದ್ಕೊಳ್ಳಿ, ಶಾಸ್ತ್ರಗ್ರಂಥ ಓದ್ಕೊಳ್ಳಿ. ಇನ್ನು ಗಟ್ಟಿಮುಟ್ಟಾಗಿರಬೇಕಾದದ್ದು ಉಳಿದು ನಿಮ್ಮ ಭಾಗ ಇದು. ಇನ್ನು ಊಟ ತಿಂಡಿಗಳ ವ್ಯವಸ್ಥೆ ಬಗ್ಗೆ ಮಾತ್ರ ಹುಷಾರಾಗಿರಬೇಕು, ಓದಲ್ಲಿ ಬಂದಲ್ಲೆಲ್ಲ ಊಟ ತಿಂಡಿ ಸೆಕೆಂಡರಿ ಆಗಬೇಕು, ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ರೆ ಎಷ್ಟೋ ಪ್ಲೇಸಸ್ ಮಿಸ್ ಆಗಿಬಿಡುತ್ತೆ, ಅದು ಸಮಸ್ಯೆ ಇರೋದು. ಉದಾಹರಣೆ ಹೇಳಿದ್ದಲ್ಲ, ಈಗ ಬದರಿ ಹೋದವರು ಮುಂದೆ ಹೋಗೋದೇ ಇಲ್ಲ, ಅಲ್ಲಿ ಭೀಮಾ ಬ್ರಿಡ್ಜ್ ಅಂತ ಒಂದು ಹಾಕಿದ್ದಾರೆ ಮುಂದೆ, ಭಾಳ ಜನ ನೋಡಿರಬೇಕು, ಹೋದವರಿಗೆ ಗೊತ್ತಿರುತ್ತೆ ಭೀಮಾ ಬ್ರಿಡ್ಜ್ ಅಂತ ಕರೀತಾರೆ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಸರಸ್ವತಿ ನದಿ ಬೀಳುತ್ತೆ ಕೆಳಗಡೆಗೆ, ಆ ಕಡೆ ಒಂದು ವಿಲೇಜ್ ಇದೆ, ಈ ಕಡೆ ಒಂದು ವಿಲೇಜ್ ಇದೆ, ಆ ಕಡೆ ಮಿಲಿಟರಿ ವಿಲೇಜಸ್ ಅವೆಲ್ಲ, ಮಿಲಿಟರಿ ವಿಲೇಜಸ್ ಆ ಕಡೆ ಒಂದಿದೆ, ಈ ಕಡೆ ಇದೆ, ಯಾಕೆ ಆ ಮಿಲಿಟರಿ ಕ್ಯಾಂಪ್ಗಳವೆಲ್ಲ. ಅಲ್ಲಿಂದಲ್ಲಿ ಹೋಗಲು ಬೇರೆ ಯಾವ ದಾರಿ ಇಲ್ಲ ಅವರಿಗೆ, ಬಿಕಾಸ್ ಸಿಕ್ಕಾಬಿಟ್ಟು ಫೋರ್ಸ್ ಆಗ ನದಿ, ದಾರಿ ಇರೋದು ಏನು ಗೊತ್ತೇನು, ಒಂದು ಬಂಡೆ, ಒಂದು ಬಂಡೆ ಅಷ್ಟೆ, ಅದ್ರ ಮೇಲೆ ಓಡಾಡಬೇಕಷ್ಟೆ ಈ ಕಡೆಯಿಂದ ಆ ಕಡೆಗೆ. ತಮಾಷೆ ಅದ್ರ ಮೇಲೆ ಎತ್ತಿನ ಗಾಡಿ ಹೋಗುತ್ತೆ ಅಂತ ಬಂಡೆ ಅದು. ಆ ಬಂಡೆ ಯಾವುದಾದ್ರು ಹೇಳ್ತಾರೆ ಭೀಮಸೇನೆ ಎತ್ತಿಟ್ಟ ಬಂಡೆ ಅಂತ ಹೇಳ್ತಾರೆ ಆ ಹಳ್ಳಿ. ಅಲ್ಲಿ ಜನನೇ ಕೇಳಿದೆ, ಅಲ್ಲಿ ಹೋದಾಗ ಭೀಮಸೇನೆ ಎತ್ತಿಟ್ಟ ಬಂಡೆ ಯಾವಾಗ ಎತ್ತಿಟ್ಟರು ಕತೆ ಹೇಳ್ತಾರೆ, ತಮಾಷೆ ಮಹಾಭಾರತ ರೆಕಾರ್ಡ್ ಆಗಿಲ್ಲದು. ಹಳ್ಳಿ ಜನ ಹೇಳ್ತಾರ ಅವರು ಸ್ವರ್ಗಾರೋಹಣಕ್ಕೆ ಅಂತ ಪಾಂಡವರು ಹೊರಟ ಕಾಲಕ್ಕೆ ಧರ್ಮರಾಜನಿಗೆ 108 ವರ್ಷ ಆಗ, ಭೀಮಸೇನೆ 107 ವರ್ಷ, ಉಳಿದ ಎಲ್ಲ ವಯಸ್ಸಾದವರೇ. ಮೊದಲು ವನವಾಸಕ್ಕೆ ಹೋದ ಕಾಲಕ್ಕೆ ಏನಾಗಿತ್ತು, ಜಂಪ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ಎಲ್ಲರೂ ಕೂಡ, ಋಷಿಮುನಿಗಳನ್ನು ಕಟ್ಟೋದ್ ಕತೆ ಎತ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಈಗ ಅವರು 5 ಜನ, ಜಾಸ್ತಿ ಜನ ಇಲ್ಲ, ಇರೋದು 6 ಜನ ಅಷ್ಟೇ, 5 ಜನ ಪಾಂಡವರು ದ್ರೌಪದಿ ಅಷ್ಟೇ. ಅಲ್ಲಿ ಹೋಗಬೇಕಾದ್ರೆ ಧರ್ಮರಾಜನಿಗೆ ಭಾರಿ ಕಷ್ಟ ಆಯ್ತಂತೆ ದಾಟೋದು. ಆಗ ಭೀಮಸೇನೆ ಏನು ಮಾಡಿದನಂತೆ, ಒಂದು ಬೆಟ್ಟದ ಮೇಲಿನ ಶಿಖರ ಬರೆದು ಇಟ್ಬಿಟ್ಟನಂತೆ, ದಾಟ್ಕೊಂಡು ಹೋಗೋಣ ಅಂತೆ. ಇವತ್ತಿಗೂ ಅದಿದೆ ಅಂತ ಆ ಹಳ್ಳಿ ಜನರು ಹೇಳ್ತಾರೆ ತಮಾಷೆ ಅಂತ ಕೇಳಿದರೆ. ಅದ್ರ ಮೇಲೆ ದಾಟ್ಕೊಂಡು ಹೋದರು, ಎಷ್ಟು ಜೋರಾಗಿದೆ ಅಂತ ಬ್ರಿಡ್ಜ್ಗಳು ಬಿದ್ದು ಬಿದ್ದು ಹೋಗ್ತಿರುತ್ತೆ ಎಷ್ಟೊತ್ತಲ್ಲ, ಸರ್ಕಾರ ಕಟ್ಟಿದ ಬ್ರಿಡ್ಜ್ಗಳು ಇವತ್ತಿಗೆ ಹಾಗೆ ಉಳ್ಕೊಡ. 5,000 ವರ್ಷ ಆಯ್ತು ಅದು, 5,000 ವರ್ಷ ಆಯಿತು, ಒಡೆ ಫರ್ಮಾಗಿ ನಿಂತಿರ್ತಕ್ಕಂಥ ಬಂಡೆ ಅದು. ಈ ಕಡೆಯಿಂದ ಆ ಕಡೆ ಸುಖ ಓಡಾಡಿ ನೋಡ್ಬೋದು ನೀವು, ಅಷ್ಟು ಚೆನ್ನಾಗಿದೆ ಅದು. ಇದೆಲ್ಲ ಯಾವ ಸಾಧ್ಯ ಆಗುತ್ತೆ ನಿಮಗೆ ಗೊತ್ತಿದ್ದೋದ್ರೆ? ಆಮೇಲೆ ಎಷ್ಟು ಅಯ್ಯೋ ನಂಗೆ ಗೊತ್ತಾಗಿ ನೋಡಲಿಲ್ಲ ಅಂತ ಹೇಳ್ಬಿಡ್ತಾರೆ. ದ್ವಾರಕಕ್ಕೆ ಹೋಗಿ ಬಂದವರು ಇದ್ದಾರೆ, ಎಷ್ಟೋ ಜನ ದ್ವಾರಕಕ್ಕೆ ಹೋಗಿ ಬರ್ತಾರೆ, ನೋಡ್ತಾರೆ, ಅಲ್ಲಿ ಬರ್ತಾರೆ. ಮೊದಲನೇ ಕಾಮೆಂಟ್ ಅಂದರೆ ಅಲ್ಲಿ ನೀರು ಉಪ್ಪು, ಅದಕ್ಕೆ ಬೇಳೆ ಬೇಯೋದಿಲ್ಲ, ಅಷ್ಟು ಮೇನ್ ಕಂಪ್ಲೇಂಟ್ ಗೊತ್ತಾಯ್ತು. ಬೇಳೆ ಬೇಯೋದಿಲ್ಲ, ಅದು ಹುಷಾರಾಗಿರಿ, ತಯಾರು ಮಾಡ್ಕೊಂಡು ಇಷ್ಟು ಹೇಳ್ಬಿಟ್ಟಿರ್ತಾರೆ. ನೀರು ಉಪ್ಪು ಹೌದು, ಬೇಳೆ ಬೇಯೋದಿಲ್ಲ ಹೌದು, ನೋಡೋದು ಎಷ್ಟಿದೆ ಗೊತ್ತಾ ನಿಮಗೆ? ಅದರಲ್ಲಿ ಗೋಮತಿ ನದಿ ಸಮುದ್ರ ಸೇರುತ್ತೆ, ಗೋಮತಿ ನದಿ ಸಮುದ್ರ ಸೇರುತ್ತೆ. ಗೋಮತಿ ನದಿ ಯಾವಾಗ ಬಂತು, ಒಳ್ಳೆ ಪುರಾಣದಲ್ಲಿ ಕತೆ ಹೇಳ್ತಾರೆ. ಆ ಋಷಿಗಳು ಬಂದರಂತೆ, ದೇವರು ಧ್ಯಾನ ಮಾಡ್ತಾ ಇದ್ದಾರೆ, ದೇವರು ಪ್ರತ್ಯಕ್ಷನಾದರಂತೆ, ತಷ್ಟ ದೇವರಿಗೆ ಅಭಿಷೇಕ ಮಾಡಲಿಕ್ಕೆ ಅಂತ ಯೋಚನೆ ಮಾಡ್ತಾರೆ. ನೀರೇ ಇದು ಸಮುದ್ರ ನೀರು, ಒಳ್ಳೆ ನೀರಿಲ್ಲ, ಏನು ಮಾಡಬೇಕಾಗ? ದೇವರು ಧ್ಯಾನ ಮಾಡಿದಾಗ ಗಂಗಾ ನದಿ ಒಂದು ಕವಲು ಕಳಿಸಿಕೊಟ್ಟನಂತೆ, ಅದೇ ಗೋಮತಿ ನದಿ ಹೇಗೆ ಬಂತು ಅಂತ ಹೇಳ್ತಾರೆ. ಅದೇ ಗೋಮತಿ ನದಿ ಅದು. ಆ ನದಿ ಮುಂದೆ ಸೇರಿದ ಜಾಗ ಚಕ್ರತೀರ್ಥ ಅಂತ ಶುರುವಾಯಿತು, ಅಲ್ಲಿ ಚಕ್ರಾಂಕಿತ ಸಿಗೋದು, ಅದೆಲ್ಲ ಗೊತ್ತಿರಬೇಕು. ಅದರ ಜೊತೆಗೆ ಕೃಷ್ಣ 80 ವರ್ಷ ಇದ್ದ ಜಾಗ ಅದು, ದ್ವಾರಕ 80 ವರ್ಷ ಓಡಾಡಿದ್ದ ಕೃಷ್ಣ ನೆನಪಿರಬೇಕು. ಎಷ್ಟೆಷ್ಟು ಕೆಲಸ ನಡೆದಿದೆ ಗೊತ್ತಾ? ಅಲ್ಲಿ ರುಕ್ಮಿಣಿ ಕಲ್ಯಾಣ ನಡೆದಿದ್ದು, ಅಲ್ಲಿ ಅದೇ ಅದಕ್ಕೆ 16,108 ಮದುವೆ ನಡೆದಿದ್ದು ದ್ವಾರಕೆಯೊಳಗೇನೆ, ಗೊತ್ತಾಯ್ತಾ? ಬಲರಾಮಾದಿಗಳು ಓಡಾಡಿದ ಜಾಗ. ಅದೇ ರೀತಿ ನರಕಾಸುರನ ಬಾಧೆ ತಾಳಲಾರದೆ ಇಂದ್ರಾದಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿದ ಜಾಗ ಅದು. ಗರುಡ ಮುಂದೆ ರೇವತಕ ಪರ್ವತ, ಪಾಂಡವರೆಲ್ಲ ಯಾದವರು ಆಟ ಆಡ್ತಿದ್ದ ಜಾಗ, ಅದೆಲ್ಲ ನೆನಪಿನಲ್ಲಿ ಇಟ್ಕೊಂಡು ನೀವು ಓಡಾಡಿದರೆ ಎಷ್ಟು ದಿವಸ ಇದ್ದರೂ ದ್ವಾರಕೆಯಲ್ಲಿ ಮುಗಿಯೋದೇ ಇಲ್ಲ ನಿಮಗೆ. ಬಟ್ ಸುಮ್ಮನೆ ಹೋಗಿರ್ತೀರಲ್ಲ, ಒಂದು ದಿವಸಕ್ಕೆ ಬೋರ್ ಹೊದ್ಬಿಡುತ್ತೆ, ಏನ್ರಿ ಹೋಗೋಣ, ಬೇಗ ಹೋಗೋಣ, ನೆಕ್ಸ್ಟ್ ಇದು ಕೊಟ್ಟೋಣ, ಏನು ಏನಂಥದ್ದೇನು ಇಲ್ಲ ಇಲ್ಲ, ಆದಷ್ಟು ತಾಜ್ಮಹಲ್ ಆಗ್ರಾಕ್ಕೆ ಹೋಗೋಣ ಅಂತ ಅನಿಸ್ಬಿಡುತ್ತೆ. ಆದ್ರೆ ಅದು ಕೇಳಿದಾರು, ತುಂಬಾ ಜನ ಕೇಳಿರೋದ್ರಿಂದ ತಾಜ್ ಮಹಲ್ ಇದೆ ನೋಡ್ಬೇಕು ಅನ್ಸುತ್ತೆ. ಇಲ್ಲಿ ಏನು ಕೇಳೇ ಇಲ್ಲ, ಅದರಿಂದ ಹೋಗೋದು ವಾಪಸ್ ಹೋಗೋದಷ್ಟೆ. ನಿಜವಾಗಲಿದ್ದರೆ ದ್ವಾರಕೆಯಲ್ಲಿ ವಾರಗಟ್ಟಲೆ ಇದ್ರು ಕೂಡ ಇನ್ನೂ ನೋಡ್ಲಿಕ್ಕಾಗಲಿಲ್ಲ ಅನಿಸ್ತಿರುತ್ತೆ, ಅಷ್ಟು ವಿಷಯಗಳಿದೆ ಅದರೊಳಗೆ. ತುಂಬಾ ಜನ ಹೋಗಿ ಬಂದಿದ್ರು, ನಮ್ಮ ಸ್ವಾಮಿಗಳು ದ್ವಾರಕಾ ಮಹತ್ಯ ಪುಸ್ತಕ ಪ್ರಿಂಟ್ ಮಾಡಿಸಿದ್ರು, ಅದು ಓದಿದ ಮೇಲೆ ಜನ ಮತ್ತೆ ಹೋಗಿ ಬಂದರು. ಮತ್ತೆ ಬಂದು ವೇಸ್ಟ್ ನಾವು ಹೋಗಿ ಬಂದಿದ್ದೆಲ್ಲ, ನಮಗೇನು ಗೊತ್ತೇ ಇದ್ದಿಲ್ಲ, ಈಗ ನೋಡಿದ್ರೆ ನಮಗೆ ಆಶ್ಚರ್ಯ ಆಗ್ತಾ ಇದೆ, ಏನು ನೋಡೇ ಇರಲಿಲ್ಲ ಅಂತ ಆಗನ್ಸುತ್ತೆ ನಿಮ್ಗೆ. ಯಾತಕ್ಕೆ ಹೇಳಿದೆ ಅಂದರೆ ನಿಮ್ಗೆ ಪ್ರಿಪ್ರೇಷನ್ ಇಲ್ಲ, ಪ್ರಿಪ್ರೇಷನ್ ಇರೋದಕ್ಕೋಸ್ಕರ ಹೋಗಿ ಬಂದಿದ್ರೆ ಶ್ರಮಯೇವ ಹಿ ಕೇವಲಂ ಅಂತ ಕರೀತಾರೆ. ಬರೀ ಆಯಾಸ ಆಯ್ತೆ ಹೊರತು ಏನು ಉಪಯೋಗ ಆಗಲಿಲ್ಲ, ಹಾಗೆ ಮಾಡ್ಕೋಬಾರ್ದು. ಬಹಳ ಎಚ್ಚರಿಕೆಯಿಂದ ಅದೆಲ್ಲ ತಿಳ್ಕೊಂಡಿದ್ರೆ ಈ ಮೈನರ್ ಪ್ರಾಬ್ಲಮ್ಸ್ ಕೆಲವಿರುತ್ತೆ. ಕೆಲವೂರಲ್ಲಿ ಭಾರಿ ಚಳಿ, ಕೆಲವೂರಲ್ಲಿ ಭಾರಿ ಬಿಸಿಲು. ಹರಿದ್ವಾರದವರಿಗೆ ಹೋಗಿ ನಿಮಗೆ ಮಿನಿಮಮ್ ಡ್ರೆಸ್ ಸಾಕು. ಎಷ್ಟೋ ಜನ ಒಳ್ಳೆ ಆಫೀಸ್ ಇದ್ದರೆ ಸೂಟ್ ಕೇಸು ತುಂಬಿಕೊಂಡು ಹೋಗ್ಬಿಟ್ಟಿರ್ತಾರೆ, ಓಪನ್ ಮಾಡೋಕ್ಕೂ ಆಗಿರೋದಿಲ್ಲ, ಅಷ್ಟು ಸೆಕೆ ಇರುತ್ತೆ ನಿಮಗೆ. ಸಾಮಾನ್ಯ ಹೋಗೋದೇ ನಿಮಗೆ ಮೇ ಜೂನ್ನಲ್ಲಿ ಹೋಗೋದು, ಹುಚ್ಚಾಬಟ್ಟೆ ಬಿಸಿಲು, ಮಿನಿಮಮ್ ಡ್ರೆಸ್ ಹಾಕೋದಕ್ಕೆ ಹೊದಿಕೆ ಕೂಡ ಬೇಕಾಗಲ್ಲದು, ಅಂಥ ಜಾಗ ಇರುತ್ತೆ. ಬದಲಿಗೆ ಹೋಗ್ತೀರಿ ಎಲ್ಲ ರಿವರ್ಸ್, ಎಲ್ಲ ತರಬೇಕು, ಎಲ್ಲ ಜ್ಞಾಪಕ ಆಗುತ್ತೆ, ಅಲ್ಲೇ ಹೊತ್ಕೊಂಡ್ಬರ್ಬೇಕು ಅನಿಸುತ್ತೆ ನಿಮಗೆ. ಟೋಟಲಿ ಡಿಫ್ರೆಂಟ್. ಇಲ್ಲಿ ಹೋದ್ರೆ ಹೊತ್ಕೊಂಡು ಹೋದರೆ ಲಗೇಜ್ ಜಾಸ್ತಿ, ಅಲ್ಲಿ ಬಿಟ್ಟು ಹೋದರೆ ಆ ಪ್ರಾಬ್ಲಮ್. ಕೆಲವು ಕಡೆ ಭಾರಿ ಚಳಿ, ಸ್ನಾನ ಮಾಡೋದೇ ಕಷ್ಟ, ಕೆಲವು ಕಡೆ ನೀರು ಸಿಗೋದು ಕಷ್ಟ ದಾರಿಯಲ್ಲೆಲ್ಲ ಕೂಡ. ಅದೆಲ್ಲ ಯೋಚನೆ ಮಾಡಬೇಕಾದ್ರೆ ಕರೆಕ್ಟ್ ರೂಟು, ಕರೆಕ್ಟ್ ಜಾಗ್ರಫಿ, ಕರೆಕ್ಟ್ ಶಾಸ್ತ್ರ ಎಲ್ಲ ತಿಳ್ಕೊಂಡವ್ರಿಗೆ ಭಾಳ ಅನುಕೂಲ. ರೂಟ್ ಗೊತ್ತಿದ್ರೆ ಏನಾಗುತ್ತೆ ಗೊತ್ತಾ ನಿಮಗೆ? ನಾವು ಹೋದ ಕಾಲ ಲಕ್ನೋದಲ್ಲಿ ರೈಲ್ ಕನೆಕ್ಷನ್ ಸಿಗಲಿಲ್ಲ. ಸಾಮಾನ್ಯವಾಗಿ ಒನ್ ಅವರು, ಹಾಫ್ ಆನ್ ಅವರ್ ಆ ಥರ ಗ್ಯಾಪ್ ಇರುತ್ತೆ. ನಮ್ಮದು ಯಾವುದೋ ಲೇಟ್ ಆಯಿತು ಈ ಟ್ರೈನು, ಆ ಟ್ರೈನ್ ಹೊರಟೋಯ್ತು. ಸೊ ಲಕ್ನೋದಲ್ಲಿ ಹೆಲ್ಡಪ್ ಆಗಿಬಿಟ್ಟಿದೆ. ನಮಗೇನು ಅನುಕೂಲ ಇತ್ತು ಅಂದರೆ ಲಕ್ನೋದ ಹತ್ರ ನಿಮಿಷಾರಣ್ಯ ಇದೆ ಗೊತ್ತಿದ್ದರಿಂದ ತಕ್ಷಣ ಆರ್ಗನೈಸರ್ನ ಕರೆದು ನೋಡು, ಲಕ್ನೋ ಇಲ್ಲ ನಿಮಿಷಾರಣ್ಯ ಇದೆ, ಲಿಸ್ಟಲ್ಲಿ ಹಾಕೇ ಇದ್ದಿಲ್ಲ ಅವರು, ಟೂರ್ ನೈಟನ್ನು ಇರಲಿಲ್ಲ ಅವರು, ಅನಾಯಾಸ ಮಿಸ್ ಮಾಡ್ಕೊಂಡಿದ್ದೇವೆ. ನೆಕ್ಸ್ಟ್ ಡೇ ಅಲ್ಲಿವರೆಗೂ ಹಾಲ್ಟ್ ಮಾಡ್ಬೇಕು ನಾವೀಗ, 24 hours ಗ್ಯಾಪ್ ಇದೆ, ಆದ್ದರಿಂದ ನಿಮಿಷಾರಣ್ಯಕ್ಕೆ ಹೋಗೋಣ ಅಂತ ಹೇಳಿದ ತಕ್ಷಣ ಕರ್ಕೊಂಡು ಹೋದ್ವಿ. ಯಾರೋ ಹುಡುಕಿದ್ವಿ, ಸಿಕ್ಕ ಒಬ್ಬನು, ಬಸ್ ಬುಕ್ ಮಾಡಿದ್ವಿ. ಆ ಟೈಮ್ ವೇಸ್ಟೇ ಆಗಲಿಲ್ಲ ನಮಗೆ, ನೈಮಿಷಾರಣ್ಯ ಹೊಸ ಕ್ಷೇತ್ರ ಕವರ್ ಆಯಿತು. ಸೊ 8 ಸ್ವಯಂಮತ ಕ್ಷೇತ್ರ ನೈಮಿಷಾರಣ್ಯ ಒಂದು, ಅದು ಗೊತ್ತಿಲ್ಲದೆ ಹೋಗಿದ್ರೆ ಅಲ್ಲಿ ಕೂತ್ರೆ ಸುಮ್ಮನೆ ಅಲ್ಲಿ ಕೆಲವು ಮಸೀದಿಗಳಿದೆ, ಅದನ್ನು ನೋಡ್ಕೊತ ಕೊಡಬೇಕಾಗ್ತಿತ್ತು ಅಷ್ಟೇ. ಲಕ್ನೋದಲ್ಲಿ ಕೆಲವು ಬಡ ಜುಮ್ಮಾ ಮಸೀದಿ ಏನೋ ಹೇಳ್ತಾರೆ, ಅದಕ್ಕೆ ಅವೆಲ್ಲ ನೋಡ್ಕೊತ ಕೊಡಬೇಕಾಗ್ತಿತ್ತು, ಅವ್ರದ್ದು ಬೇರೆ ಇರಲಿಲ್ಲ. ಇಷ್ಟು ಮಾಡಿದ್ರಿಂದ ಒಳ್ಳೆ ಸಾರ್ಥಕ ಕಳೆದೋಯ್ತು. ಆಮೇಲೆ ಏನಾಯ್ತು, ಇದಕ್ಕೆ ಹೋದ್ವಿ ಋಷಿಕೇಶಕ್ಕೆ ಹೋದ್ವಿ, ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಬಂತು, ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟು ಎಲ್ಲ ಹಾಲ್ಟ್ ಆಗೋ ಸ್ಥಾಪ ಪ್ರಾಬ್ಲಮ್ ಬಂತು. ಅವಾಗ ಏನಾಯ್ತು ಅಂದ್ರೆ ಸುಮ್ಮನೆ ಸುತ್ತಬೇಕಾಯ್ತು ಊರೆಲ್ಲ, ಲಕ್ಷ್ಮಣ ಶಿವಲ ಎಲ್ಲ ಸುತ್ತ ಇದ್ರು ಅವರು. ಆಮೇಲೆ ಯೋಚನೆ ಮಾಡಿದಾಗ ಮಧು ಇದರಲ್ಲಿ ಬರುತ್ತೆ ಋಷಿಕೇಶ ದೇಶೇ ಅಂತ ಆಚಾರ್ಯ ಬಗ್ಗೆ ಹೇಳ್ತಾರೆ. ಋಷಿಕೇಶರ ದೇವರಿದ್ದಾರೆ, ವಾದಿರಾಜ ಸ್ವಾಮಿ ತೀರ್ಥಪುರ ಅಂದ್ರೆ ಋಷಿಕೇಶ ದೇವರಿದ್ದಾರೆ ಅಂತ ಬರೀತಾರೆ. ಆ ಊರಲ್ಲಿ ಯಾರನ್ನ ಕೇಳಿದ್ರೆ ಇಲ್ಲಿಲ್ಲ ಅಂತ ಹೇಳಿದ್ರೆ, ಋಷಿಕೇಶ ಇಲ್ಲ ಇಲ್ಲ ಇಲ್ಲಿ. ಅವ್ರಿಗೆ ಹೋಗಿ ಯಾವ ದೇವಸ್ಥಾನ ಪ್ರಸಿದ್ಧ ಅಂತ ಅದನ್ನ ಕೇಳಿದ್ವಿ. ಕೊನೆಗೆ ಯಾವ ದೇವಸ್ಥಾನ ಪ್ರಸಿದ್ಧ ಇಲ್ಲಿ? ಏ ಭರತ್ ಮಂದಿರ ಹೈ ಅಂತ ಹೇಳಿದ, ಭರತ್ ಮಂದಿರ. ಯಾವ್ದು ಭರತ್ ಮಂದಿರ ಹೋಗೋಣ ಅಂತ ಹೋಗಿ ನೋಡಿದ್ರೆ ಅದು ಋಷಿಕೇಶ. ಅದು ಅವರು ಭರತ್ ಅಂತ ಕರೀತಾರೆ, ಅದನ್ನ ಭರತ್ ಮಂದಿರ ಅಂತ ಕರೀತಾರೆ. ಇಲ್ಲಿ ಎಷ್ಟೋ ಜನಗಳು ಮಹಾಮೂರ್ಖರು, ನಮ್ಮವರು ಪುಸ್ತಕ ಬರೆದವರಿದ್ದಾರೆ, ರಾಮನ ತಮ್ಮ ಭರತನ ವಿಗ್ರಹ ಇದೆ ಎಂದು ಬರೆದು ಬಿಟ್ಟಿದ್ದಾರೆ ನಡಿಯಂತೆ. ವಿಗ್ರಹ ನೋಡೇ ಇಲ್ಲ ಫಸ್ಟ್, ಅವರು ಭರತ್ ಮಂದಿರ ಅಂತ ಕೇಳಿದ್ರು ಬರೆದು ಹಾಕಿಬಿಟ್ಟ ನಡಿಯಂತೆ. ಭರತ್ ಮಂದಿರ ಅಂದ್ರೆ ಆ ಭರತ ಅಲ್ಲ, ಅಲ್ಲಿ ಪದ್ಮ ಪುರಾಣ ಶ್ಲೋಕ ಬರೆದಿದ್ದಾರೆ ಮುಂದ್ಗಡೆಗೆ. ಭರತ ಆದ್ರೆ ವಿಷ್ಣು, ಆತ ಜಗತ್ತನ್ನು ಭರಣ ಮಾಡ್ತಾನಾದ್ರೆ ಭರತ ಅಂತ ಕರೀತಾರೆ ಅಂತ ಮುಂದೆ ಬೋರ್ಡ್ ಹಾಕಿದ್ದಾರೆ. ಓದೋರಿಲ್ಲ ಹೋಗೋರಿಲ್ಲ, ಅಲ್ಲಿ ಅಲ್ಲಿ ಹೋಗಿ ನೋಡ ಹೊಡೆಯೋರಿಲ್ಲ, ಅಲ್ಲಿ ಹೋಗಿಬಿಟ್ರೆ ಯಾರಿಗೆ ಗೊತ್ತೇ ಇಲ್ಲ. ಭರತ ನೋಡಿ ಯಾತಕ್ಕೆ ಹೋಗಬೇಕು ಅಂತ ಇವರು ಬಿಡ್ತಾರೆ, ವಿಷ್ಣು ಗ್ರಹ ಅವರಿಗೆ ಗೊತ್ತಿಲ್ಲ. ನೋಡಿದಾಗ ಅವ್ರು ಹೇಳಿದರು ಬಹಳ ಸುಂದರ ವಿಗ್ರಹ, ಕೇಶವ ಋಷಿಕೇಶ ಹೇಳ್ತೇವಲ್ಲ, 24 ನಾಮಗಳು ಋಷಿಕೇಶ ದೇವರಿದ್ದಾರಲ್ಲ ಚಿತ್ರ, ಉಡುಪಿ ಕೃಷ್ಣ ಇದ್ದಾಗಿದೆ. ಒಳ್ಳೆ ಬ್ಲಾಕ್ ಸ್ಟೋನ್ ಅದು, ಸ್ವಾಮಿ ಜ್ಞಾನ ಶಿಲಾ, ಅಷ್ಟು ಚೆನ್ನಾಗಿದೆ. ಅಕ್ಷಯ ತೃತೀಯ ಒಂದೇ ಅಭಿಷೇಕ ಮಾಡ್ತಾರಂತವ್ರು, ಉಡುದ ದಿವಸ ಬೇರೆ ಬೇರೆ ರೀತಿ ಅಲಂಕಾರ ಎಲ್ಲ ಮಾಡ್ತಿರ್ತಾರೆ. ಅದು ನೋಡಿದಾಗ ಅಷ್ಟು ಆಶ್ಚರ್ಯ ಆಗೋಯ್ತು. ಆಚಾರ್ಯ ಇಳ್ಕೊಂಡ ಜಾಗ ನೆನಪಿರಬೇಕು, ಮತ್ತು ಆಚಾರ್ಯ ಇಳ್ಕೊಂಡ ಜಾಗ ಅದು, ನೋ ಬಡಿ ನೋಸ್ ಅದನ್ನ. ಇವತ್ತು ಯಾತ್ರಿಗೆ ಯಾರಿಗೂ ಗೊತ್ತಿಲ್ಲ, ಅಲ್ಲಿ ಇದ್ದಿದ್ದರಿಂದ ಹುಡುಕಿದ್ದಕ್ಕೆ ಹೊಸ ಕ್ಷೇತ್ರ ಸಿಕ್ತು. ಆಮೇಲೆ ಎಷ್ಟೋ ಜನ ಕೇಳಿದ್ರೆ ಹೋಗಿ ಬರ್ತಿರ್ತಾರೆ, ಅಲ್ಲಿ ಹೋದವರೆಲ್ಲ ನೋಡಿ ವೇಸ್ಟ್ ಮಾಡಬೇಡಿ ಋಷಿಕೇಶದೊಳಗೆ. ಸಮಾನವೇ ಲ್ಯಾಂಡ್ ಸ್ಲೈಡ್ ಆಗಿರುತ್ತೆ, ಓದಿ ಸುಖವಾಗಿ ಹೋಗೋದು ಭಾಳ ಕಷ್ಟ, ಅಲ್ಲಿಂದ ಹೋದ್ಮೇಲೆ ಏನೋ ಒಂದು ಹೆಡಪ್ಪಾಗಿರ್ತಾರೆ, ಮಿಸ್ ಮಾಡ್ಕೋಬೇಡಿ ನೋಡಿ ಅಂತ ಹೇಳಿದಾಗ ಅಷ್ಟು ಚೆನ್ನಾಗಿರೋ ಜಾಗ. ಇದೆಲ್ಲ ಯೋಚನೆ ಮಾಡಿದರೆ ನಿಮಗೆ ಸ್ವಲ್ಪ ಇಂಥ ತುಂಬ ಜನ 90% ಜನ ಟೈಮ್ ವೇಸ್ಟ್ ಮಾಡ್ಕೋತಾರೆ. ಆಗ ಮಾಡದೇನೆ ಶಾಸ್ತ್ರ ಗೊತ್ತಿದ್ರೆ ಒಳ್ಳೆ ಉಪಯೋಗ ಮಾಡಿಕೊಂಡು ಉದ್ದಕ್ಕೂ ಮಾಡ್ಕೋಬಹುದು. ಆಮೇಲೆ ಏನಾಯ್ತು, 4 ದಿವಸ ಆದರೂ ಕ್ಲಿಯರ್ ಆಗಲಿಲ್ಲ. ಯೋಚನೆ ಮಾಡಿದ ಕುರುಕ್ಷೇತ್ರ ಎಷ್ಟು ದೂರ ಆಗುತ್ತೆ ಕೇಳಿದ್ವಿ, ಹೇಳಿದರು ಫಸ್ಟ್ ಅದು ಕುರುಕ್ಷೇತ್ರ ಟ್ರಿಪ್ ಆಗಿ ಕುರುಕ್ಷೇತ್ರ ನೋಡ್ಕೋಬಿಟ್ಟು. ಅದೆಲ್ಲ ಇದ್ದಿಲ್ಲ ನಮ್ಮ ವಿಷ್ಣುವೊಳಗೆ, ಎಲ್ಲ ಕುರುಕ್ಷೇತ್ರ ಆಯಿತು ಅಷ್ಟ ಆಗಿರುತ್ತೆ. ಮಿಸ್ ಮಾಡಿಕೊಂಡು ಅನಿಸ್ತಾ ಇಲ್ಲ ಯಾವುದು ಕೂಡ. ಅದು ಉತ್ತರ ಭಾರತದಲ್ಲಿ ವಾಸ ಮಾಡಿದರೆ ನಿಮಗೆ ವರ್ಷ ಪೂರ್ತಿ ನೋಡೋ ಕ್ಷೇತ್ರಗಳಿವೆ ಇಲ್ಲಿ, ವರ್ಷ ಪೂರ್ತಿ ನೋಡೋಷ್ಟು. ನಾವು ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಬರ್ತೀವಿ ಅಷ್ಟೇ, ತಿಂಗಳು 20 ದಿವಸಕ್ಕೆ. ಸರಿಯಾಗಿ ಕೂತ್ಕೊಂಡ್ರೆ ನಿಮಗೆ ದ್ವಾರಕೆ ಒಂದೇ ನಿಮಗೆ ವಾರ ಆದರೂ ಸಾಲೋದಿಲ್ಲ, ಬದರಿ ಒಂದು ವಾರ ಆದರೂ ಸಾಲೋದಿಲ್ಲ, ಹರಿದ್ವಾರ ವಾರ ಸಾಕ. ಅಂತ ವಿಷಯಗಳು ಉಂಟು ಹರಿದ್ವಾರದಲ್ಲೆಲ್ಲ. ಇವರೆಲ್ಲ ಹೋಗೋದಿರ ಸೀದಾ ಅಲ್ಲಿ ಬಿಟ್ಟುಬಿಡ್ತಾರೆ, ಸ್ನಾನ ಮಾಡಿರ್ತಾರೆ, ಗಂಗೆ ತುಂಬಿಕೊಳ್ಳಿ ಅಂತಾರೆ. ತುಂಬಿಕೊಳ್ಳೋಕೆ ಇವರು ಸೋಮಾರಿತನ ಆದ್ರಿಂದ ತುಂಬಿಸಿಟ್ಟಿರ್ತಾರೆ ಯಾರು, ಅದು ಬಾವಿ ನೀರೋ ಗಂಗಾ ನೀರೋ ಅದು ಕೂಡ ಗೊತ್ತಿಲ್ಲ, ಹೊತ್ಕೊಂಡ್ಬಿಡ್ತಾರೆ ಸೀದಾ. ಎಲ್ಲ ಪರಮ ಸೋಮಾರಿಗಳು ಜನಗಳು, ಏನೂ ಕಷ್ಟಪಡೋದಿಲ್ಲ, ಎಲ್ಲ ರೆಡಿಮೇಡ್. ಅವರು ಇವರಿಷ್ಟು ಕೇರ್ಲೆಸ್ ಇದ್ದರೆ ನಾವೇ ಹುಷಾರಿರಬೇಕು ಅಂತ ಅವರು ಬಾವಿ ನೀರು ಅವ್ರಿಗೆ ಆಚಾರ. ಅವ್ರು ಮಾಡ್ಕೊಂಡು ಕೂತಿರ್ತಾರೆ. ಹಾಗೆ ಮಾಡಬಾರ್ದು. ಸರಿಯಾಗಿ ಹೋದರೆ ಅಷ್ಟು ಕ್ಷೇತ್ರಗಳನ್ನು ನಾವು ಫುಲ್ ಅಲರ್ಟ್ ಇರಬೇಕು, ಒಂದು ನಿಮಿಷ ಕೂಡ ವೇಸ್ಟ್ ಆಗಬಾರ್ದು. ಆ ಥರ ಪ್ಲಾನ್ ಮಾಡ್ಕೊಂಡು ತೀರ್ಥಯಾತ್ರೆ ಮಾಡಿದರೆ ವಂಡರ್ಫುಲ್ ಅಚೀವ್ಮೆಂಟ್ ಸಿಗುತ್ತೆ. ಆಮೇಲೆ ಅದ್ರ ಜೊತೆ ಬಹಳ ಮುಖ್ಯವಾಗಿದ್ದು, ಹೋಗಬಾರದ ಕ್ಷೇತ್ರಕ್ಕೆ ಹೋಗಬಾರ್ದು, ಹೋಗಬೇಕಾದ ಕ್ಷೇತ್ರ ಮಿಸ್ ಮಾಡಬಾರ್ದು, ಹೋಗಬಾರದ ಕ್ಷೇತ್ರಕ್ಕೆ ಹೋಗಬಾರ್ದು. ಇದೇ ನೋಡಿ, ಪುಣ್ಯಕ್ಷೇತ್ರ ಸ್ನಾನ ಮಾಡ್ಕೊಂಡು ಬಂದ ಗಂಗಾ ಸ್ನಾನ ಕ್ಲಬ್ ಹೋಗಿ ಕೂತ್ಕೊಂಡು ಏನು ಮಾಡ್ತೀನಿ ನೀವು? ಅದರಿಂದ ಈಗ ಎಲ್ಲ ಪುಣ್ಯ ವಾಶ್ಔಟ್ ಆಗಿಬಿಡುತ್ತೆ. ನಮಗೆ ಇಲ್ಲೇ ಅರ್ಥ ಆಗುತ್ತೆ, ನಮಗೆ ಅಲ್ಲೆಲ್ಲ ಅರ್ಥ ಆಗೋದಿಲ್ಲ. ಡಾಕ್ಟರ್ ಔಷಧಿ ಕೊಡ್ತಾನೆ, ಇದನ್ನು ತಗೊಂಡು ತಗೋಬೇಡಿ ಅಂತ ಹೇಳಿರ್ತಾನೆ. ಫಸ್ಟ್ ಕ್ಲಾಸ್ ಜಾಂಡೀಸು ಹೇಳಿರ್ತಾನೆ ಅವನಿಗೆ. ಇವನು ಡಾಕ್ಟರ್ ಬಂದು ನೋಡ್ತಾನೆ, ವಾರ ಆದರೂ ಕಡಿಮೆ ಆಗಿಲ್ಲ, ಯಾಕೆ ಬೋಂಡಾ ತಿನ್ಕೋತ ಕೂತಿರ್ತಾನೆ. ಏನು ಮಾಡ್ತೀರಿ? ನಿಷಿದ್ಧ. ನಿಷಿದ್ಧ ಆಹಾರ ಹೇಗೆ? ಔಷಧಿ ತಗೊಳ್ಳೋದು ವಿಹಿತ, ಪಥ್ಯ ಮಾಡದೇ ಇರೋದು ನಿಷಿದ್ಧ. ಇವತ್ತು ಆ ರೀತಿ ಮಾಡ್ತಾರೆ ಎಷ್ಟೋ ಜನಗಳು. ಇವತ್ತೆಲ್ಲ ಮಾಡ್ತಾರೆ 90% ಜನ ತೀರ್ಥಯಾತ್ರೆ ಹೋಗ್ತಾರಲ್ಲ, ಬದರಿ ಮೊದಲು ಬದರಿ ಇದ್ರೆ ಮುದೋಗಿಬಿಟ್ಟಿರುತ್ತೆ, ಆಮೇಲೆ ಆಗ್ರಾಕ್ ಬರ್ತಾರೆ, ಆಮೇಲೆ ತಾಜ್ ಮಹಲ್ ನೋಡ್ತಾರೆ, ಎಲ್ಲ ಪುಣ್ಯ ಕಳ್ಕೊಂಡು ವಾಪಸ್ ಬರ್ತಾರೆ. ವಾಪಸ್ ನಿಲ್ ಬ್ಯಾಲೆನ್ಸ್ ಯಾವ ಪ್ರಕಾರ ಹೋಗ್ಬೇಕಾರ ಹಾಗೂ ಬರ್ಬೇಕಾರ ಹಾಗೇನೆ. ಇನ್ನು ನಮ್ಮ ಜನಗಳು ಎಷ್ಟು ಮೆಕ್ಯಾನಿಕಲ್ ಇರ್ತಾರೆ ಅಂದರೆ, ಇಲ್ಲಿ ಎಲ್ಲ ಕಡೆ ನಮಸ್ಕಾರ ಮಾಡಿ ಅಭ್ಯಾಸ, ಪ್ರದಕ್ಷಿಣೆ ಮಾಡಿ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ. ತಾಜ್ ಮಹಲ್ ಗೋರಿ ನೋಡ್ತಾ ಅದಕ್ಕೂ ಪ್ರದಕ್ಷಿಣೆ ನಮಸ್ಕಾರ ಹೊಡೆದ್ಬಿಡ್ತಾರೆ. ಬಿಡೋದಿಲ್ಲ. ನಾನು ಹೇಳಿದೆ ಯಾಕೆ ನಮಸ್ಕಾರ ಹೊಡಿತೀರಿ ಅದು ಗೋರಿ ಅಂತ ಕೇಳಿದರೆ ಅವ್ರಿಗೆ ಪಾಪ ಹೀಗೆ ಹತ್ಕೊಂಡು ಹೋಗ್ತಿರೋದು ಅಷ್ಟೇ. ಮೆಕ್ಯಾನಿಕಲ್ ಜನಗಳು ಅರ್ಥನೇ ಇಲ್ಲ ಯಾರಿಗೂ ಕೂಡ. ನೆಕ್ಸ್ಟ್ ಟೈಮ್ ಹೋದಾಗ ಯಾಕೆ ಅಂದ್ರೆ ಹೇಳಿದೆ, ನೀವು ಆಗ್ರಹಕ್ಕೆ ಹೋದ ಬರೋದೇ ಇಲ್ಲ ಅಂತ ಹೇಳಿಬಿಟ್ಟು ಟ್ರಿಪ್ನಲ್ಲಿ ವ್ಯಾಚಾರ್ಯ ಬನ್ನಿ ಅಂತ ಕರೆದ್ರು. ಯಾರು ರೀತಿ ಹೋಗಿದ್ದು ಎರಡೇ ಸಲ ಟ್ರಿಪ್ನೊಳಗೆ, ಮತ್ತೆ ಅವ್ರ ಜೊತೆ ಹೋಗಿಲ್ಲ. ನೀವು ಆಗ್ರಹಕ್ಕೆ ಹಾಕೋದು ಬರೋದಿಲ್ಲ ನಾನು ಆಚಾರ್ಯ, ಆಗ್ರಹ ಜನಗಳೇ ಬರೋದಿಲ್ಲ ಆಗ್ರಹಕ್ಕೆ ಆಗದೆ ಹೋದರೆ. ಅಂಥ ಜನ ಬೇಕಾಗಿಲ್ಲ ಅಂತೆ, ಅಂಥ ಜನ ಬೇಕಾಗಿಲ್ಲ. ನೋ ಆಗ್ರಹ ಅಂತ ಬರೆದ್ಬಿಡಿ. ಉದ್ದೇಶ ಇನ್ನೇನೇ ಅಲ್ಲ, ನೀವು ಮಾಡೋದು ಅನಾಹುತ ಇಷ್ಟು. ಆ ಗೋರಿ ಮುಟ್ಟಿ ನಮಸ್ಕಾರ ಹೊಳ್ಳಕ್ಕೆ ಹೋಗ್ತಾರೆ. ಆಮೇಲೆ ನಮ್ಮ ಜನಕ್ಕೆ ಎಜುಕೇಷನ್ ಏನೂ ಇಲ್ಲ, ಅದರಿಂದಾಗಿನೇ ಕೇಳಿ ಕೇಳಿ ಅಭ್ಯಾಸ ಆಗುತ್ತೆ. ಅಂಥ ವಂಡರ್ ಆಫ್ ದಿ ವರ್ಲ್ಡ್ ಇರ್ತಾರಲ್ಲ, ಕೇಳಿಬಿಟ್ಟಿರ್ತಾರೆ, ಇವರೇ ವಂಡರ್ ಆಫ್ ದಿ ವರ್ಲ್ಡ್. ಆಮೇಲೆ ನೋಡಿ ನಮಸ್ಕಾರ, ಇವರು ಇನ್ನೊಂದು ವಂಡರ್ ಆಫ್ ದಿ ವರ್ಲ್ಡ್ ಆಗಿಬಿಡ್ತಾರೆ. ಸಾರಾಸಾರ ವಿವೇಕ ಬೇಕೋ ಬೇಡ, ಅಲ್ಲಿ ನೋಡೋದೇ ರೀತಿನೇ ಬೇರೆ. ಅದನ್ನ ಈ ರೀತಿ ನೋಡ್ತಾರೆ ಯಾರು ಕೂಡ. ಇವರಿಗೆ ಅದೆಲ್ಲ ಗೊತ್ತಿಲ್ಲ, ಅದು ಮೆಕ್ಯಾನಿಕಲ್ ಆಗಿರ್ತಾರೆ. ಆ ಥರ ಟ್ರೈನಪ್ ಆಗಿದೆ ನಮ್ಮ ಜನಗಳೆಲ್ಲ ಕೂಡ. ಆ ಥರ ಆಗಬಾರ್ದು, ನಿಷಿದ್ಧ ಕ್ಷೇತ್ರಕ್ಕೆ ಹೋಗಬಾರ್ದು. ನಮ್ಮಲ್ಲಿ ಎಷ್ಟು ಜನ ಇದೆ, ಅಯ್ಯಪ್ಪ ಅಯ್ಯಪ್ಪ ಹೋಗ್ಬಿಡ್ತಾರೆ ನಡಿ ಅಂತ. ನೀವು ಯೋಚನೆ ಮಾಡಿ, ಫಸ್ಟ್ ಯಾರಾದ್ರು ಹೋಗಿದ್ರಾ ಅಲ್ಲಿಗೆ, ಅದನ್ನ ಯೋಚನೆ ಮಾಡ್ಬೇಕು. ಯಾವಾಗ ಇವತ್ತು ಯಾವ ಪದಾರ್ಥ ತಗೋತಾರೆ ನೋಡಿ, ನಿಮ್ಮ ಪಕ್ಕದ ಮನೆಯವ್ರು ತಗೊಂಡ್ರಿ ಟಿ ವಿ ಅಂತ ಅಷ್ಟು ತೊಗೊಂಡ್ಬಿಡ್ತಾನೆ. ಅವ್ರು ತಗೊಂಡಿದ್ರು, ಇವ್ರು ತಗೊಂಡಿದ್ರು, ಇಂಥವ್ರು ತಗೊಂಡಿದ್ರು ಅಂತ ಹೇಳಿದ ತಕ್ಷಣ ಮಹತ್ವ ಬರುತ್ತೆ ಅದಕ್ಕೆ. ತೀರ್ಥಕ್ಷೇತ್ರ ಪುರಂದರದಾಸರು ಬಂದಿದ್ರು, ವಿಜಯದಾಸರು ಬಂದಿದ್ರು, ಮಧ್ವಾಚಾರ್ಯರು ಬಂದಿದ್ರು, ವಾದಿರಾಜರು ಬಂದಿದ್ರು, ರೀತಿಯೇ ಬೇರೆ ಅದಕ್ಕೆ. ಟೆಸ್ಟ್ ಮಾಡೋ ನೆಸಿಟಿ ಇಲ್ಲಾಗ, ಬಿಕಾಸ್ 100% ಸೇಫ್ ಕ್ಷೇತ್ರ ಅಂತ ಅರ್ಥ. ಇವತ್ತು ಯಾರು ಹೋದ ಕ್ಷೇತ್ರ ಹುಡ್ಕೊಂಡು ಹೋಗ್ತಾರೆ ಜನಗಳು, ಯಾರು ಹೋಗಿರ್ಬೇಕು, ನಾವೇ ಹೋಗಿರ್ಬೇಕು ಅಂತ ಕೇಳಿದರೆ ಅದು ಕಂಡೆಮಡಕೆ ಕೇಸ್ ಕ್ಷೇತ್ರ ಅಂತ ಅರ್ಥ. ಅಂಥವ್ರು ತುಂಬ ಜನ ಇದ್ದಾರೆ, ಅದಕ್ಕೆ ಹೋಗಬಾರ್ದು. ಹಾಗೆಲ್ಲ ಕೂಡ ಇವತ್ತು ಸೌತ್ಗೆ ಹೋದರೆ ಇಲ್ಲಿ ಹೋಗಿಬಿಡ್ತಾರೆ, ಆ ಕಡೆ ಹೋದರೆ ಅಲ್ಲಿಗೆ ಹೋಗಿಬಿಡ್ತಾರೆ. ಅವೆರಡು ಮಾಡದಂತೆ ನಿಷಿದ್ಧ ಕ್ಷೇತ್ರಗಳು ಯಾವುದು ಅಲ್ಲಿ ಹೋಗಬಾರ್ದು. ವಿಹಿತ ಕ್ಷೇತ್ರ ಯಾವುದು ಮಿಸ್ ಮಾಡ್ಕೋಬಾರ್ದು. ವಿಹಿತ ಕ್ಷೇತ್ರಕ್ಕೆ ಹೋಗಲೇಬೇಕು, ನಿಷಿದ್ಧ ಕ್ಷೇತ್ರಕ್ಕೆ ಹೋಗಲೇಬಾರ್ದು. ಆ ರೀತಿ ಪ್ಲಾನ್ ಮಾಡಬೇಕು. ಲೌಕಿಕರು ಏನು ಮಾಡ್ತಾರೆ, ಅವರಿಗೇನು ಕನೆಕ್ಷನ್ ಬೇಕು ಅವರಿಗಷ್ಟೇ, ಜನಗಳು ಬರಬೇಕು. ಅದಕ್ಕೆ ಎಲ್ಲಿಗೆ ಹಾಕ್ತೀವಿ ಅಂದ್ರೆ ಅಲ್ಲಿಗೆ ಹಾಕ್ತಾರಷ್ಟೇ. ಇಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ಹೋಗಿ ನಡಿ, ಪರವಾಗಿಲ್ಲ, ಹಾಗಾಗಬಾರ್ದು. ಇಂದು ವಿಹಿತವಾದ ಅದಕ್ಕೆ ಹೇಳ್ತಾರೆ, ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡೆಯುವುದೇ ಫಲವಿದು ಬಾಳದುದಕ್ಕೆ. ಜಗನ್ನಾಥದಾಸರು ಹೇಳ್ತಾರೆ, ಪಾತ್ರರ ಸಂಗಡ ಯಾತ್ರೆಯ ಚರಿಸಿ, ಸಜ್ಜನರ ಸಂಗಡ ಯಾತ್ರೆ ಚರಿಸಬೇಕೆ ಹೊರತು ಸುಮ್ ಸುಮ್ಮನೆ ಯಾರ್ಯಾರ ಜೊತೆಗೆ ಹೋಗಬೇಡಿ. ವಿಧಾತೃಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ದಾರಿಯುದ್ದಕ್ಕೂ ಪರಮಾತ್ಮನ ಕಥೆಗಳನ್ನು ಕೇಳಿ ಆನಂದ ಪಡಬೇಕು. ಗಾತ್ರವ ಮರೆದು ಪರತ್ರವ ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವ ಪಡೆಯುವುದೇ ಫಲವಿದು ಬಾಳದುದಕ್ಕೆ ಅಂತ ಹೇಳ್ತಾರೆ. ಅದು ತೀರ್ಥಯಾತ್ರೆಯ ವೈಶಿಷ್ಟ್ಯ. ಆ ರೀತಿ ಮಾಡಿದ್ರೆ ಯಾವ ಸಂಬಂಧ ಪ್ರಶ್ನೆ ಬರೋದಿಲ್ಲ. ನಿಷಿದ್ಧ ಕ್ಷೇತ್ರಕ್ಕೆ ಹೋಗಲೇಬಾರದು. ಅದು ಹೋಗೋದ್ರಿಂದ ನಮ್ಮ ಪಾಪ ಪರಿಹಾರ ಆಗೋದಿಲ್ಲ ಅಷ್ಟೇ ಅಲ್ಲ, ಇರೋ ಪಾಪ ಇನ್ನೂ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ಬಂದು ಪುಣ್ಯ ಹಾಳಾಗುತ್ತೆ. ಪುಣ್ಯ ಕಳ್ಕೊಳ್ಳೋದೊಂದು, ಪಾಪ ಉಳ್ಕೊಳ್ಳೋದೊಂದು, ಪಾಪ ವೃದ್ಧಿ ಆಗೋದೊಂದು. ಆದ್ದರಿಂದ ನಾವೇ ನಿಮ್ಮ ಜನ ಆರ್ಗ್ಯುಮೆಂಟ್, ಅದೇ ಯಾಕೆ ಹೋಗ್ಬಾರ್ದಾಗಿದ್ರೆ ಹಾಗೆ ಆ ಡಾಕ್ಟ್ರಿಗೆ ಹಾಗೆ ಯಾಕೆ ಬೋಂಡ ಹಾಕಿ ತಿನ್ನಬಾರ್ದು ಅಂದ್ರೆ ಏನು ಮಾಡ್ತಾನೆ ಅವನು? ಬದುಕಬೇಕಾದ್ರೆ ತಿನ್ನಬೇಡ, ನಿನ್ನೆ ಮಾಡಿ ಬದುಕಬೇಕಾದ್ರೆ ತಿನ್ನಬೇಡ ಅಷ್ಟೇ, ಇಲ್ಲೋದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾನೆ. ಅದೇ ಥರನೇ ನೀವು ಉದ್ಧಾರ ಆಗಬೇಕು ಅಂತ ಕೇಳಿದರೆ ಹೋಗಬಾರ ಜಾಗಕ್ಕೆ ಹೋಗಬಾರ್ದು, ಹೋಗಬೇಕಾದ ಜಾಗಕ್ಕೆ ಹೋಗಲೇಬೇಕು. ಆ ಥರ ಪ್ಲಾನ್ ಮಾಡ್ಕೊಂಡು ಹೋಗಬೇಕು. ಇನ್ನು ಮಿನಿಮಮ್ ಇದ್ದಾಗ ಅತಿ ಮುಖ್ಯವಾದ ಜಾಗಕ್ಕೆ ಹೋಗಬೇಕು ಅಷ್ಟೇ ಹೊರತು ನಿಷಿದ್ಧ ಜಾಗಕ್ಕೆ ಏನು ಮಾಡಿದ್ರೂ ಹೋಗಬಾರದು. ಆ ಕಾನ್ಸೆಪ್ಟ್ ನಮ್ಮಲ್ಲಿ ತುಂಬ ಜನಕ್ಕೆ ಇಲ್ಲ ಇವತ್ತು. ಅದರ ಪರಿಣಾಮ ಅವರು ತಪ್ಪು ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದೇನೆ, ಯಾತ್ರೆಯೇ ವೇಸ್ಟ್ ಅಂತಕ್ಕಂಥ ಭ್ರಮೆ ಬರುತ್ತೆ, ಹಾಗೆ ಮಾಡ್ಕೊಳ್ಳೇಬಾರದು. ನೆಕ್ಸ್ಟ್, ಹೌ ಗ್ರೇಟ್ ಪೀಪಲ್ ಲೈಕ್ ಮಧ್ವಾಚಾರ್ಯ, ಶ್ರೀ ಜಯತೀರ್ಥ, ಶ್ರೀ ರಾಘವೇಂದ್ರ ತೀರ್ಥ ಯೂಸ್ ತೀರ್ಥ ಯಾತ್ರಾ ಫಾರ್ ಸ್ಪಿರಿಚುವಲ್ ಎಲಿವೇಷನ್. ಇವತ್ತು ಆಚಾರ್ಯರಿದ್ದಾರೆ ತೀರ್ಥಕ್ಷೇತ್ರಕ್ಕೆ ಹೋದಾಗ ಇನ್ನೊಂದು ಮುಖ, ಅಲ್ಲಿರೋ ಜನಗಳಿಗೆ ಭಗವಂತನ ವಿಷಯ ತಿಳಿಸಬೇಕು ಮೊದಲು. ಎಷ್ಟೋ ಜನಕ್ಕೆ ಅಲ್ಲಿರೋರು ಗೊತ್ತಿರೋದಿಲ್ಲ, ಜೊತೆ ಬಂದಿರೋರು ಗೊತ್ತಿರೋದಿಲ್ಲ. ಅದರಿಂದ ಅಕೇಶನ್ ಅದು, ಅಲ್ಲಿರ್ತಕ್ಕಂಥ ಜನಗಳು ಹೇಳಿದಾಗ ಕನ್ವರ್ಟ್ ಆಗ್ತಾರೆ. ಆ ರೀತಿ ಮಾಡಿ 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 ಆಚಾರ್ಯರು ಹೋದ ಜಾಗದಲ್ಲೆಲ್ಲ ಹೊಸ ವೇವ್ ಕ್ರಿಯೇಟ್ ಆಗ್ತಿತ್ತು. ಇವತ್ತು ನೀವು ನರಹರಿ ತೀರ್ಥರ ಬಗ್ಗೆ ಕೇಳಿರ್ತೀರಿ, ಆಚಾರ್ಯರ ಸಾಕ್ಷಾತ್ ಶಿಷ್ಯರವರು. ಕಳಿಂಗ ದೇಶವನ್ನು 12 ವರ್ಷಗಳ ಕಾಲ ಆಡಿದವರು. ಅವ್ರ ಇನ್ಫ್ಲುಯೆನ್ಸ್ ಎಷ್ಟಾಗಿತ್ತು ಅಂತ ಕೇಳಿದರೆ ಅಲ್ಲಿ ಗೆಜೆಟರಲ್ಲಿ ಬರೀತಾರೆ. ಎಷ್ಟೋ ಜನ, ಸಾವಿರಾರು ಜನ ಅವೈಷ್ಣವರನ್ನ ವೈಷ್ಣವರು ಮಾಡಿದ್ರು ನರಹರಿ ತೀರ್ಥರು. ಅದು ಇಂಪ್ಯಾಕ್ಟ್ ಇನ್ನೂ ಉಳ್ಕೊಂಡಿದೆ. ಇವತ್ತು ಕೂಡ ಹೋದರೆ ಅಲ್ಲಿ ಮಾಧವರಿದ್ದಾರೆ. 800 ವರ್ಷ ಹತ್ತತ್ರ ಬಂತು, ಇನ್ನೂ ಮಾಧವರಿದ್ದಾರೆ. ಅದು ನರಹರಿ ತೀರ್ಥರ ಎಫರ್ಟ್ ಇರೋ ಫಲ ಅದು. ಬಂತು ತೀರ್ಥಯಾತ್ರೆಗೆ ಹೋದ ಕಾಲಕ್ಕೆ ಅಲ್ಲಿ ಜನಗಳನ್ನು ಎಜುಕೇಟ್ ಮಾಡಬೇಕು, ತಾನೇ ಎಜುಕೇಟ್ ಆಗಬೇಕು, ಜೊತೆ ಬಂದವರು ಎಜುಕೇಷನ್ ಕೊಡಬೇಕು. ಆ ರೀತಿ ಮಾಡಿದ್ದಕ್ಕೆ ಇವತ್ತು ಎಲ್ಲ ಕ್ಷೇತ್ರ ವೈಷ್ಣವರು ಯಾತಕ್ಕಿದ್ದಾರೆ ಅಂದರೆ ಅಲ್ಲಿ ಬಂದವರು ಮಾಡಿದ ಪ್ರವಚನಾದಿಗಳ ಪ್ರಭಾವ, ಅವ್ರು ಮಾಡಿದ್ದ ಪ್ರವಚನಾದಿಗಳ ಪ್ರಭಾವದಿಂದ ಅವರು ಶಿಷ್ಯರಾಗಿ ದೀಕ್ಷಾವಂತರಾಗಿ ಬಂದರು. ಅನುಕೂಲಕ್ಕೋಸ್ಕರ ಇವರು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ, ವ್ಯಾಸರಾಜರು ಹೋದಲ್ಲೆಲ್ಲ ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರಿಂದ ಏನಾಗುತ್ತೆ, ಊರಿನ ಜನಗಳಿಗೆ ಇವತ್ತು ಮತಾಂತರದ ಗಲಾಟೆ ಮಾಡ್ತಾರಲ್ಲ, ಸುಮ್ಮನೆ ಗಲಾಟೆ, ಇವರೊಂದು ಬರಿ ಅವರೊಂದು ಬರಿ ಅಷ್ಟೇ. ವ್ಯಾಸರಾಜರು ಏನು ಮಾಡಿದ್ರು ಗೊತ್ತೇನು, ಎಲ್ಲರಿಗೂ ದೇವರು ಮುಟ್ಟಕ್ಕಾಗೋದಿಲ್ಲ. ದೇವರು ಒಬ್ಬರು ಕೊಡದೆ ಹೋದರೆ ಜನಕ್ಕೇನಾಗೋದಿಲ್ಲ, ನಂಬಿಕೆ ಬರೋದಿಲ್ಲ. ಅದು ಸೆಂಟರ್ ಇರಬೇಕು. ಪ್ರಾಣದೇವರ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಎಲ್ಲೋದ್ರೂ ಕೂಡ ಮುಖ್ಯ ಪ್ರಾಣ. ಅವ್ರು ಎಷ್ಟು ಮಾಡಿದ್ರು ಗೊತ್ತೇನು, ಯಾರು ಬೇಕಾದ್ರೂ ಪೂಜೆ ಮಾಡ್ಬೋದು. ಆ ರೀತಿ ಮಾಡಿಬಿಟ್ರು. ಕೊನೆಗೆ ನಾನ್ ಬ್ರಾಹ್ಮಿನ್ಸ್ ಕೂಡ ಎಷ್ಟೋ ಕಡೆ ಇವತ್ತು 90% ಕಡೆ ನಾನ್ ಬ್ರಾಹ್ಮಿನ್ಸ್ ಪೂಜೆ ಮಾಡ್ತಾನೆ. ಹನುಮಂತ ಅದು ದೇವರಲ್ಲ, ಜೀವೋತ್ತಮ ದೇವರಲ್ಲ. ಈ ಕಡೆಗೆ ಗುರುಗಳವರು, ಗುರುಗಳ ಹತ್ರ ಹೋಗಕ್ಕೆ ಯಾರಿಗೂ ನೋ ಪ್ರಾಬ್ಲಮ್. ಗುರುಗಳ ಹತ್ರ ಹೋಗಬೇಕು. ಆರಾಧನೆ ಕಾಲಕ್ಕೆ ಇತ್ಯಾದಿ ಉತ್ಸವದ ಕಾಲಕ್ಕೆ ಇವರು ಪೂಜೆ ಮಾಡೋದು. ಈ ರೀತಿ ಮಾಡಿದ್ರಿಂದ ಎಷ್ಟೋ ಜನ ಇವತ್ತೇನಾದರೂ ಬೇರೆ ಮತ್ತೆ ಕನ್ವರ್ಟ್ ಆಗಲಿಲ್ಲ ಅಂದರೆ ವ್ಯಾಸರಾಜರ ದೊಡ್ಡ ಕಾಂಟ್ರಿಬ್ಯೂಷನ್ ಅದು. ಊರೂರಿಗೆ ಪ್ರಾಣದೇವನ ಪ್ರತಿಷ್ಠಾಪನೆ ಮಾಡಿದ್ರಿಂದ ಜನಗಳಿಗೆಲ್ಲ ನಮ್ಮ ಧರ್ಮದ ಬಗ್ಗೆ ವಿಶೇಷವಾದ ಉತ್ಸವ, ಒಂದು ಉತ್ಸಾಹ ವರ ಮಾಡಿಬಿಟ್ರು. ಆ ಥರ ವ್ಯವಸ್ಥೆ ಕ್ರಿಯೇಟ್ ಮಾಡಬೇಕು. ಪ್ರತಿಯೊಂದು ತೀರ್ಥಯಾತ್ರೆಯಲ್ಲೂ ಕೂಡ ಅನೇಕ ಪರ್ಪಸ್ ಸರ್ವ್ ಆಗುತ್ತೆ, ಒಂದಲ್ಲ ಅನೇಕ ಮಲ್ಟಿ ಪರ್ಪಸ್. ಅದು ಅದರಲ್ಲಿ ಒಂದು ಮುಖ್ಯ ಪರ್ಪಸ್ ಅಂದರೆ ಮಧ್ವಾಚಾರ್ಯರಾಗಲಿ, ರಾಯರು, ವ್ಯಾಸರಾಜರು ಎಲ್ಲ ಕೂಡ ಸಿದ್ಧಾಂತ ಪ್ರಸಾರದ ಮೂಲಕ ಜನಗಳಿಗೆ ಒಂದು ಹೊಸ ತಾತ್ವಿಕ ಹಾದಿಯನ್ನು ತೋರಿಸಿಕೊಟ್ಟರು. ಕುಂಭಕೋಣದಲ್ಲಿ ರಾಯರಿದ್ದ ಅನುಗ್ರಹ ಫಲದಿಂದ ಏನಾಗಿತ್ತು ಗೊತ್ತೇನು? ರಾಘವೇಂದ್ರದಲ್ಲಿ ಹೇಳ್ತಾರೆ, ರಾಯರ ಕಾಲಕ್ಕೆ, ಅವರ ಗುರುಗಳು ವಿಜೇಂದ್ರ ಕಾಲಕ್ಕೆ, ಸುಜೇಂದ್ರ ಕಾಲಕ್ಕೆ, ಗೇಹೇ ಗೇಹೇಚ ಪಂಡಿತಾಹ, ಮನೆ ಮನೆಯಲ್ಲಿ ಪಂಡಿತರಿದ್ದರಂತೆ. ನೆನಪಿಟ್ಟುಕೊಡಿ, ಎತ್ತ ಸಾಹಸ ಮಾಡಿರು, ಮನೆ ಮನೆಯಲ್ಲಿ ಪಂಡಿತರು. ಇವತ್ತು ಅವರಿಲ್ಲ, ಆ ಊರಲ್ಲಿ ಒಬ್ಬ ಪಂಡಿತರು ಇಲ್ಲ, ನೆನಪಿಟ್ಟುಕೊಂಡಿರ್ಬೇಕು. ಒಬ್ಬ ಕುಂಭಕೋಣದಲ್ಲಿ ಒಬ್ಬರೂ ಇಲ್ಲ ಇವತ್ತು. ಅಂದರೆ ಅವರಿದ್ದ ಕಾಲಕ್ಕೆ ಆಗಿತ್ತು, ಹೋದ್ಮೇಲೆ ಏನಾಗಿದೆ ಲೆಕ್ಕ ಹಾಕಿ. ಮನೆ ಮನೆಯಲ್ಲಿ ಪಂಡಿತರಿರ್ಬೇಕಾದ್ರೆ ಎಷ್ಟವರಿಗೆ ವಿದ್ಯೆಗೆ ಅಭ್ಯಾಸ ಒತ್ತು ಕೊಟ್ಟಿರಬೇಕು, ಎಷ್ಟದಕ್ಕೆ ಇಂಪಾರ್ಟೆನ್ಸ್ ಹೇಳಿರಬೇಕು ಅಂತ ಯೋಚನೆ ಮಾಡಿ. ಅವ್ರು ಸಂಸ್ಕೃತ ವಿದ್ಯೆ ಅಂದರೆ ಬಹಳ ಕಷ್ಟ. ಅಂಥ ವಿದ್ಯೆಯನ್ನು ತಿಳಿದವರು ಪ್ರತಿ ಒಂದ್ಸರ್ತಿ ಅಲ್ಲಿ ಹೋದ ಕಾಲಕ್ಕೆ ಏನಾಯಿತು ಗೊತ್ತೇನು, ಅಲ್ಲಿ ಯಾವುದೋ ಕಾರಣದಿಂದ ಸ್ವಲ್ಪ ತಿಳ್ಕೋಬೇಕಾದ ಪ್ರಸಂಗ ಬಂತು. ತಕ್ಷಣ ಅಲ್ಲಿ ಹೋಗಿಬಿಟ್ಟು, ಇಲ್ಲಿ ಹಳೆ ಹಳಬರು ಯಾರು ಇದ್ದಾರಾ, ಪಂಡಿತರಂತೂ ಇವತ್ತಿಲ್ಲ, ಪಂಡಿತರ ಮನೆಯವರು ಯಾರು ಇದ್ದಾರೆ ಅಂತ ಕೇಳಿದರೆ ಕೆಲವರು ಇದ್ದಾರೆ ಅಂತ ಹೇಳಿದರು. ಅಲ್ಲಿ ಹೋಗಿ ನೋಡಿದೆ, ನಿಮ್ಮಲ್ಲಿ ಗ್ರಂಥಗಳೇನಾದ್ರೂ ಉಂಟು ಹಳೆ ಕಾಲದ್ದು ಅಂತ ಕೇಳಿದರೆ ಕೆಲವಿದೆ ಅಂತ ಡಂಪ್ ಮಾಡಿ ತೋರಿಸ್ತಾರೆ. ತಾಳೆಗರಿಗಳು ಕಟ್ಟುಕಟ್ಟಿ ಹಾಕಿಬಿಟ್ಟಿದ್ದಾರೆ, ತಾಳೆಗರಿಗಳು ಗ್ರಂಥಗಳನ್ನು ಕಟ್ಟಿ ಮೂಟೆಯಲ್ಲಿ ಕಟ್ಟಿ ಒಟ್ಬಿಟ್ಟಿದ್ದಾರೆ ಮೇಲೆ ಕಟ್ಟಿ. ಬೇಕಾದ್ರೆ ತಗೊಳ್ಳಿ ಅಂತ ಕೇಳಿದರೆ ಅದು ತೊಗೊಂಡೋಗ್ಬೋದಂದ್ರೆ ಮೊದಲು ತೊಗೊಂಡೋಗಿ ನಾವು ಯಾತಕ್ಕೆ ನಮ್ಗೆ ಏನು ಗೊತ್ತಾಗಲ್ಲ. ಅದರಿಂದ ಮೊದಲು ತೊಗೊಂಡೋಗಿ ರಾಶಿ ರಾಶಿ ಪುಸ್ತಕವು ಏನು ಕೊಡಬೇಕು, ಏನು ಕೊಡಬೇಕು, ಮನೆಯಿಂದ ಒಯ್ದರೆ ಸಾಕು ನಮಗೆ ಅಂತಾರೆ. ಪಾಪ ಏನು ವ್ಯಾಲ್ಯೂನೇ ಗೊತ್ತಿಲ್ಲ. ಹೊತ್ಕೊಂಡು ಬಂದರೆ ಎಂತೆಂಥ ಪುಸ್ತಕ ಸಿಕ್ಕೊತ್ತಾ ಅದರೊಳಗೆ, ಒಳ್ಳೆ ಅಮೂಲ್ಯ ಪುಸ್ತಕಗಳು. ಅವರೆಲ್ಲ ಹತ್ತಾರು ಡಂಪ್ ಮಾಡಿದ್ದಾರೆ. ಯಾತಕ್ಕೆ ಹೇಳಿದೆ ಅಂದರೆ, ಹಿಂದಿನ ಕಾಲಕ್ಕೆ ಬರೆಯೋದು ಕಷ್ಟ ಅಂತ ಉಳ್ಕೊಂಡಿರ್ಬೇಕಾದ್ರೆ ಆ ರಾಶಿ ಉಳ್ಕೊಂಡಿರ್ಬೇಕಾದ್ರೆ ಎಷ್ಟಿದ್ದಿರ್ಬೋದು ಬಹುಶಃ. ಇದೆಲ್ಲ ಏನಿದು ರೆಸಿಡ್ಯೂ ಅಂತ ಉಳ್ಕೊಂಡಾಗಿರೋದು ಅಷ್ಟೇನೆ, ಮೇಜರ್ ಪೋರ್ಷನ್ ಹೋಗಿಬಿಟ್ಟಿದೆ ಆಗಲೇ. ಅಂದರೆ ಎಷ್ಟು ಇಂಪ್ಯಾಕ್ಟ್ ರಾಯರು ಕ್ರಿಯೇಟ್ ಮಾಡಿದ್ರು, ವಿಜೇಂದ್ರ ಕ್ರಿಯೇಟ್ ಮಾಡಿದ್ರು. ಅದು ಯೋಚನೆ ಮಾಡಿದರೆ ಯಾವುದೇ ಅವರು ಒಂದು ಪುಸ್ತಕ ಉಳಿಬಲ್ಲ. ಲಾಸ್ಟಿನ ಕಾಲೇಜ್ಗೆ ಹೋದ ಕಾಲಕ್ಕೆ ಅದಕ್ಕೆ ಅಫಿಲೇಷನ್ ಕೊಡಬೇಕಾದ್ರೆ ಲೈಬ್ರರಿ ಚೆಕ್ ಮಾಡ್ತಾರೆ. ಲೈಬ್ರರಿ ಎಷ್ಟು ರಿಚ್ ಇರುತ್ತೋ ಅಫಿಲೇಷನ್ ಸಿಗುತ್ತೆ ಅವ್ರಿಗೆ. ಲೈಬ್ರರಿ ಇಲ್ಲ ಅಂತ ಹೇಳಿದ್ರೆ ತೆಗೆದಾಕ್ಬಿಡ್ತಾರೆ. ಮತ್ತು ಯಾವುದೇ ಒಂದು ನಮ್ಮ ಜ್ಞಾನ ಉಳಿದೆ ಅಂದರೆ ಲೈಬ್ರರಿ ಗ್ರಂಥಗಳ ಮೇಲೆ ಜ್ಞಾನ ಉಳಿಬೇಕು. ಗ್ರಂಥ ಸಂರಕ್ಷಣೆ ಇಲ್ಲ ಅಂತ ಹೇಳಿದರೆ ಪ್ರಯೋಜನ ಇಲ್ಲ. ಅದಕ್ಕೆ ರಾಯರಂಥವರೆಲ್ಲ ಮಾಡಿ ಆ ರೀತಿ ಮಾಡಿದ್ದರು. ಫಲ ಇವತ್ತು ನಮಗೆ ಸ್ವಲ್ಪ ಸಿಗ್ತಾ ಇದೆ, ಇಲ್ಲ ಹೌದು ಏನೇನೂ ಸಿಗ್ತಿರಲಿಲ್ಲ. ತೀರ್ಥಕ್ಷೇತ್ರಕ್ಕೆ ಹೋಗಿ ಜನಗಳನ್ನು ಅವ್ರ ಕ್ಷೇತ್ರದ ಬಗ್ಗೆ ಎಚ್ಚರಿಸಬೇಕು. ಇನ್ನೊಂದು ತಮಾಷೆ, ಒಂದು ಸ್ವಲ್ಪ ದಿವಸದ ಹಿಂದೆ, ಸುಮಾರು 10 ವರ್ಷದ ಹಿಂದೆ ಒಂದು ಯೋಚನೆ ಬಂತು. ಮಧ್ವಾಚಾರ್ಯರು ಓಡಾಡಿರೋ ಜಾಗ ತುಂಬ ಇದೆ, ಉಡುಪಿ ಕಡೆಗೆ ತುಂಬ ಇದೆ. ದೊಡ್ಡ ಸ್ವಾಮಿಗಳು ವಿದ್ಯಾಮಾನ್ಯ ತೀರ್ಥರಿದ್ದಾಗ ಅಲ್ಲಿ ತುಂಬ ಪರ್ಯಾಯದ ಕಾಲಕ್ಕೆ ಸಾಮಾನ್ಯವಾಗಿ ಪ್ರತಿ ತಿಂಗಳು ಒಂದು 10 ದಿವಸ ಉಪನ್ಯಾಸ ಕರೀತಾ ಇದ್ರು ಪ್ರತಿ ತಿಂಗಳು 2 ವರ್ಷದ ಕಾಲ. ಅಲ್ಲಿ ಹೋದ ಕಾಲಕ್ಕೆ ಸ್ವಾಮಿಗಳನ್ನ ಕೇಳಿದೆ, ಸ್ವಾಮಿ ಇಲ್ಲೆಲ್ಲ ಆಚಾರ ಓಡ ತುಂಬ ಇದೆಯಂತೆ, ಮತ್ತೆ ಹೋಗಿ ಬರಬೇಕು ಅಲ್ಲಿಗೆ, ಎಲ್ಲ ಎಲ್ಲೆಲ್ಲಿದೆ ತಾವತ್ತು ಗೊತ್ತಾ ಅಂತ ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲ ಯಾರು ಹೋಗಿಲ್ಲ, ಅದಕ್ಕೆ ನೀನು ಹೇಳಿದ್ದೀರಾ ಹುಡುಕ್ಸ್ತೇನೆ ಅಂತ ಹೇಳಿದರು. ಹುಡುಗಿಸಿ ಒಬ್ಬರನ್ನು ಬಿಟ್ಟುಬಿಟ್ಟು ಎಲ್ಲ ಟ್ರೇಸ್ ಔಟ್ ಮಾಡಿದ್ರು, ಎಷ್ಟೆಷ್ಟು ಸಿಗುತ್ತೆ ಟ್ರೇಸ್ ಔಟ್ ಮಾಡಿದ ಮೇಲೆ ಇಷ್ಟು ಕಡೆ ಹುಡುಕಿಸಿದ್ದೇವೆ ಅಂತ ಅಲ್ಲಿ ಹೋಗೋಣ ಅಂತ ಹೇಳಿ, ನೀವು ಬರಬೇಕು ಹೋಗೋಣ ಅಂತ ಹೇಳಿದ್ರು ಬರ್ತೀವಿ ಅಂತ ಹೇಳಿದರು. ಆಮೇಲೆ ಏನು ಮಾಡಿದ್ವಿ, ಪರ್ಯಾಯ ಮುಗಿದ ಮೇಲೆ ದೊಡ್ಡ ಸ್ಕೀಮ್ ಹಾಕ್ಕೊಂಬಿಟ್ಟು ಒಂದು 120 ಜನ ಹೋಗಿದ್ದಾಗ, 120 ಜನ ಎಲ್ಲ ಪರಿಚಯತರು ಅವರೆಲ್ಲ ಪಾಠಕ್ಕೆ ಬರೋ ಸೇರಿಕೊಂಬಿಟ್ಟು ಹೋದ್ವಿ. ಒಂದು ಬಸ್ಸು, ಎರಡು ಬಸ್ಸು, ಆಮೇಲೆ ಒಂದು ಟೆಂಪೋ ಎಲ್ಲ ಮಾಡ್ಕೊಂಡು ಹೋದ್ವಿ. ಆ ಆಚಾರ ಊರಿಗೆ ಹೋದ ಜಾಗಕ್ಕೆ ಅಂತ ಹೋದರೆ ಎಷ್ಟು ಹೊಸ ವಿಷಯ ಗೊತ್ತಾಯಿತು ಗೊತ್ತೇ ನಿಮಗೆ? ಆಶ್ಚರ್ಯ ಅಂದರೆ, ಒಂದು ಊರು ಅಡೂರು ಅಂತ ಒಂದು ಊರಿದೆ, ಆಚಾರ್ಯರು ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥ ಇದೆ ಅಂತ ಹೇಳಿದ್ದೆ ಜಾಗ ಅದು. ಅಲ್ಲಿ ಮಧ್ವದಲ್ಲಿ ಬರುತ್ತೆ ವಿಚಾರ. ಅಲ್ಲಿ ಹೋಗಿಬಿಟ್ಟು ಅಲ್ಲಿಗೆ ಜನಗಳಿಗೆ ಪಯಸ್ವಿನಿ ನದಿ ಬರುತ್ತೆ. ಪಯಸ್ವಿ ದೊಡ್ಡ ನದಿ ಅದು, ದಾಟಿಕೊಂಡು ಅಲ್ಲಿ ಕಡೆ ಹೋಗಬೇಕು. ಅದಕ್ಕೆಲ್ಲ ವ್ಯವಸ್ಥೆ ಇದೆ. ಅಲ್ಲಿ ಹೋದ ಮೇಲೆ ಅಲ್ಲಿ ಜನಗಳಿಗೆ ಕೇಳಿದರೆ ಅವ್ರು ಹೇಳ್ತಾರೆ, ಹೌದು ಮಧ್ವಾಚಾರ್ಯ ಇಲ್ಲಿ ಬಂದಿದ್ರು. ನಾವೇನು ಕೇಳಲಿಲ್ಲ ಇಂಪಾರ್ಟೆನ್ಸ್ ಆಫ್ ದಿ ಪ್ಲೇಸ್ ಏನಂತ ಕೇಳಿದ್ವಿ. ಇಲ್ಲಿ ಮಧ್ವಾಚಾರ್ಯ ಬಂದಿದ್ರು, ಇಲ್ಲಿ ದೊಡ್ಡ ಸಭೆ ನಡೀತಿತ್ತು. ಪ್ರತಿ ವರ್ಷನೂ ಆಚಾರ್ಯರು ಬಂದರು, ಅವರು ತುಂಬ ರೀತಿಯಲ್ಲಿ ಎಲ್ಲರನ್ನು ಕೂಡ ಅದರಲ್ಲಿ ಸೋಲಿಸಿಬಿಟ್ರು. ವಿಷ್ಣು ಸಹಸ್ರನಾಮಕ್ಕೆ ನೂರರ್ಥ ಅವರೇನು ಮಧ್ವಜೆ ಗೊತ್ತಿಲ್ಲ ಅವರಿಗೆ. ಆ ಕತೆ ಹೇಳ್ತಾ ಇದ್ದಾರೆ, ದೇವಸ್ಥಾನದ ಇತಿಹಾಸ ಹೇಳ್ತಾ ಇದ್ದಾರೆ ಅವರು. ದೊಡ್ಡ ದೇವಸ್ಥಾನ, ಭಾರಿ ದೊಡ್ಡ ದೇವಸ್ಥಾನ, ಸಾವಿರಾರು ಜನ ಕೂಡಷ್ಟು ಪ್ರಾಕಾರ ಇದೆ ಒಳಗಡೆಗೆ. ಅದು ಈ ರೀತಿ ಆಯಿತು, ಬರೀ ಜನಗಳೆಲ್ಲ ಭಾರಿ ಸಂತೋಷಪಟ್ಟರು. ಆಚಾರ್ಯನ ಕೇಳಿದರು, ಏನಂತ ಸ್ವಾಮಿ, ದಯವಿಟ್ಟು ದೊಡ್ಡ ಜ್ಞಾನಿಗಳು ತಾವು ಬಂದಿದ್ದೀರಿ, ತಮ್ಮ ಭಿಕ್ಷೆ ಇಲ್ಲೇ ಆಗಬೇಕು, ಇಲ್ಲೇ ತೀರ್ಥಪ್ರಸ ಸ್ವೀಕಾರ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿದ ಆಚಾರ್ಯ ಹೇಳಿದ್ರಂತೆ, ಇಲ್ಲ, ಅಲ್ಲಿರೋದು ಶಿವನ ದೇವಸ್ಥಾನ, ದೊಡ್ಡ ದೇವಸ್ಥಾನ. ನಾವು ವಿಷ್ಣು ದೇವಸ್ಥಾನ ಇದ್ರೆ ಮಾತ್ರ ಭೋಜನೆ ಮಾಡ್ತೇವೆ ಹೊರತು ಇಲ್ಲಿ ಹೋದ್ರೆ ಪೂಜೆ ಗೀಜೆ ಮಾಡೋದಿಲ್ಲ ಅಂತ ಹೇಳಿದ್ರಂತೆ ಆಚಾರ್ಯ. ಅಷ್ಟೇ ಜನಗಳು ಆಚಾರ್ಯದ ಎಷ್ಟು ಇಂಪ್ರೆಸ್ ಆಗಿದ್ರು ಅಂದ್ರೆ, ಸ್ವಾಮಿ ಅದೆಲ್ಲ ನಮ್ಗೆ ಗೊತ್ತಿಲ್ಲ, ನಿಮ್ಮಿಂದ ನೀವು ಭೋಜನ ಮಾಡಬೇಕಿಲ್ಲ, ಏನ್ ಬೇಕಾದ್ರೂ ಮಾಡ್ತೀವಿ ಅಂದ್ರಂತೆ. ಹಾಗೆಂದ್ರೆ ಕೃಷ್ಣ ಪ್ರತಿಷ್ಠಾಪನೆ ಆಗಬೇಕು ಅಂದ್ರಂತೆ. ತಷ್ಟ ಏನ್ ಮಾಡಿ ಅಂತ ಹೇಳಿದ್ರಂತೆ ಆಚಾರ್ಯರಿಗೆ, ಮಾಡಿ ಅಂತ ಹೇಳಿದ್ರಂತೆ. ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅಲ್ಲಿ ಪಕ್ಕದಲ್ಲಿ ಕೃಷ್ಣ ವಿಗ್ರಹ ಇದೆ, ಉಡುಪಿ ಕೃಷ್ಣ ಇದ್ದಾಗಿದೆ ಅದು ಅಂತ ಪ್ರತಿಷ್ಠಾಪನೆ ಮಾಡಿ ಆಚಾರ್ಯ ಸ್ವಲ್ಪ ದಿವಸ ಇದ್ದೆ ಅಲ್ಲಿ ಭಿಕ್ಷ ಮಾಡ್ಕೊಂಡು ಹೊರಟ್ರಂತೆ. ಆ ಊರಿನ ಜನ ಹೇಳ್ತಾ, ಎಲ್ಲೂ ರೆಕಾರ್ಡ್ ಆಗಿಲ್ಲ, ಆ ಊರಲ್ಲಿ ರೆಕಾರ್ಡ್ ಆಗಿದೆ. ಅವ್ರು ಹೇಳಿದರು, ಆಮೇಲೆ ಹೇಳಿದರು ಅವರು, ಆಚಾರ್ಯ ಪ್ರತಿಷ್ಠಾಪನೆ ಮಾಡಿದ್ದು ಅಷ್ಟೇ ಅಲ್ಲ, ನಮ್ಮ ಪದ್ಧತಿ ಪ್ರಕಾರ ಪೂಜೆ ಆಗಬೇಕು ಅಂಥೇಳಿ ಅರ್ಚಕರನ್ನು ಬಿಟ್ರಂತೆ. ಒಂದು ಎಷ್ಟು ವರ್ಷದ ಕಥೆ ಇದು, 700 ವರ್ಷ ದಾಟೋಗ್ಬಿಟ್ಟಿದೆ. ಆ ಬರಬ್ಬರಿ ದ್ವಿತ್ಯ ವೈಷ್ಣವರು ಪೂಜೆ ಮಾಡ್ತಾರೆ ಅಲ್ಲಿ, ವೈಷ್ಣವರು ಪೂಜೆ ಮಾಡ್ತಾರೆ. ಅವ್ರು ಹೇಳಿದ್ರೆ ಹೇಳ್ತಾರೆ, ಇಷ್ಟು ದಿವಸದಲ್ಲಿ ಬೇರೆಯವ್ರ ಕಡೆ ನಿಮ್ಮನ್ನೇ ಫಸ್ಟ್ ಟೈಮ್ ನೋಡಿದ್ದು, ಯಾರು ನೋಡೇ ಇಲ್ಲ ಈ ಕಡೆ ಬಂದಿಲ್ಲ ಅಂದರೆ, ಯಾರು ಹುಡ್ಕೊಂಡೇ ಬಂದಿಲ್ಲ ಯಾರು ಕೂಡ, ಫಸ್ಟ್ ಟೈಮ್ ಬರ್ತಿದ್ದೀರಿ ಅಂತ ಹೇಳಿದ್ರು. ನಮ್ಮ ಗುಂಪಿಗೆ ಯೋಚನೆ ಮಾಡಿ ಅಂದರೆ, ಆ ತೀರ್ಥಕ್ಷೇತ್ರಗಳು ಇರೋದು ಹೇಗೆ ಮುಚ್ಚೋಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು ಅಂತ. ಅದೆಲ್ಲ ಹೊಸ ಅವತ್ತಿನಿಂದ ಎಷ್ಟಾಯಿತು ಅಂದರೆ, ಪ್ರತಿ ವರ್ಷ ಅಭ್ಯಾಸ ಆಗಿಬಿಟ್ಟಿದೆ. ಪ್ರತಿ ವರ್ಷ ಸ್ವಾಮಿಗಳಾಗ್ತಾರೆ, ಪ್ರತಿ ವರ್ಷ ಪಾವನಯಾತ್ರೆ ಅಂತ ಹೋಗಿ ಬರ್ತಾರೆ. ಆ ಊರಿನ ಜನರು ಮೊದಲು ಸರ್ಚ್ ಹೋದಾರ ಹುಡುಕೊಂಡು ಹೋಗೋದು ದೊಡ್ಡ ಸಾಹಸ, ಎಲ್ಲಿದೆ ಅಂದರೆ ಸರ್ಚ್ ಮಾಡ್ಕೊಂಡು ಹೋಗಬೇಕಾಗಿತ್ತು. ಅದನ್ನು ಒಂದು ರೀತಿ ರಿಸರ್ಚ್ ಟೈಪ್ ಆಗ್ತಿತ್ತು. ಎಲ್ಲ ಗೊತ್ತಾಗ್ಬಿಟ್ಟಿದೆಯಲ್ಲ, ಊರಿನ ಜನಕ್ಕೆ ಎಷ್ಟು ಖುಷಿ ಅಂದರೆ ಮೊದಲು ತಿಳ್ಕೊಂಡ್ಬಿಟ್ಟು ಒಂಚೂರು ಖರ್ಚಾ ಬರುತ್ತೆ ಇವರಿಂದ, ತಾವೇ ಭಿಕ್ಷೆ ಮಾಡಿಸಿ ಅನುಕೂಲ ಮಾಡಿ ಕಳಿಸ್ಬಿಡ್ತಾರೆ. ನೀವು ಏನು ಖರ್ಚು ಮಾಡ್ಕೊಂಡು ಬರ್ತಿಲ್ಲ, ಅದೇ ನಿಮಗೆ ಭಾರಿ ಖುಷಿ. ಮಧ್ವಾಚಾರ್ಯನ್ನೇ ನಾವು ಕೇಳಿದ್ವಿ, ಅವ್ರು ಫಾಲೋವರ್ಸ್ ಇದ್ದಾರೆ, ಅದೆಲ್ಲ ನಮ್ಗೆ ಗೊತ್ತೇ ಇರಲಿಲ್ಲ. ಎಷ್ಟು ದೊಡ್ಡ 4 ಜನ ಸ್ವಾಮಿಗಳ ಜೊತೆ ಬಂದಿದ್ರಾಗ ಅವ್ರಿಗೆ ಭಾರಿ ಖುಷಿಯಾಗುತ್ತೆ. ಅವತ್ತಿನಿಂದ 10 ವರ್ಷದಿಂದ ನಿರಂತರ ನಡೀತಾ ಇದೆ. ಇದಕ್ಕೆ ಹೇಳಿದೆ ಅಂದರೆ ಆ ಇಂಪ್ಯಾಕ್ಟ್ ಇಲ್ಲಿ ಕ್ರಿಯೇಟ್ ಆಗಿದೆ, ನಾವು ಉಳಿಸ್ಕೋತಾ ಇಲ್ಲ. ನಾವು ಅದನ್ನು ಮಧ್ವಜ ಓದಿರ್ತೇವೆ. ಇದೇ ಜಾಗದಲ್ಲಿ ಪ್ರಸಂಗ ನಡೀತು, ಎಷ್ಟು ಖುಷಿಯಾಗುತ್ತೆ ನಿಮಗಾಗ. ಇದೇ ಜಾಗದಲ್ಲಿ ನಡೀತು, ಇತಿಹಾಸ ಉಳ್ಕೊಂಡಿದೆ ಹಾಗೇನೆ. ಆ ಜನ ಬಾಯ್ಬಿಟ್ಟು ಹೇಳ್ತಾರೆ ಈ ಮಾತನ್ನು ಅಂತ ತಿಳ್ಕೊಂಡ್ರೆ ನಿಜವಾಗ್ಲೂ ನಿಮ್ಗೆ ಆಶ್ಚರ್ಯ ಆನಂದ ಅಷ್ಟಾಗಿಬಿಡುತ್ತೆ. ಅದರಿಂದ ಮಧ್ವಾಚಾರ ಬಗ್ಗೆ ಎಷ್ಟು ಶ್ರದ್ಧೆ ಜಾಸ್ತಿ ಆಗುತ್ತೆ ಗೊತ್ತಾ. ಇರೋ ಕಥೆ ಕೇಳಿರ್ತೀವಿ, ನಾರಾಯಣ ಪಂಡಿತಾಚಾರ್ಯ ಭಕ್ತಿಯಲ್ಲಿ ಬರ್ಕೊಂಡೋಗಿದ್ದಾರೆ ತಿಳ್ಕೊಂಡಿರ್ತಾರಲ್ಲ, ಅದೆಲ್ಲ ಸುಳ್ಳು. ಅವ್ರು ಹೇಳ್ತಾರೆ, ನಾನು ಏನು ಬರೆದಿದ್ದೇನೋ ಕಣ್ಣಾರೆ ಕಂಡು ಬರೆದಿದ್ದೇನೆ, ಇಲ್ಲ ಕಣ್ಣಾರೆ ಕಂಡು ಅವ್ರು ಹೇಳಿದ್ದನ್ನ ಕಿವಿಯಾರೆ ಕೇಳಿ ಬರೆದಿದ್ದೇನೆ ಹೊರತು ಒಂದು ನಾನು ಕಲ್ಪನೆ ಮಾಡಿಲ್ಲ ಅಂತ ಹೇಳ್ತಾರೆ. ಕೊನೆಗೆ ಒಂದು ಕೂಡ ಕಲ್ಪನೆ ಮಾಡಿಲ್ಲ, ಇದೆಲ್ಲ ಪ್ರೂವ್ ಮಾಡುತ್ತೆ. ಈ ದೃಷ್ಟಿಯಲ್ಲಿ ತೀರ್ಥಯಾತ್ರೆ ಎಂಬುದು ಇನ್ನೊಂದು ಪರ್ಪಸ್ ಇದೆ. ಆಚಾರ್ಯ ಗೌರವ ಜಾಸ್ತಿ ಆಯಿತು, ಇತಿಹಾಸ ಒಂದು ಸ್ಪಷ್ಟ ಸಿದ್ಧವಾಯಿತು ನಮಗೆ. ಮಧುವಿಜದ ಒಂದು ಒಂದು ವಿಶಿಷ್ಟವಾದಂತಹ ಆನೆಸ್ಟಿ ಏನು ಹೇಳ್ತೀರೋ, ಸಿನ್ಸಿಯರಿಟಿ ಎಷ್ಟಿತ್ತು ಅವರಿಗೆ ಆಚಾರ್ಯರ ಬಗ್ಗೆ ಅಂದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದಿಷ್ಟು ನಡೆದೋಯ್ತು. ಭಕ್ತರಾಗಿ ಹೇಳೋದು ಬೇರೆ, ಆ ಊರಿನ ಜನ ಹೇಳೋದು ಬೇರೆ. ಆ ಊರಿನ ಜನರಲ್ಲಿ ಬೇರೆ ಯಾರು ಮಾಧ್ವರಿಲ್ಲ, ಅರ್ಚಕರು ಬಿಟ್ಟರೆ ಬೇರೆ ಮಾಧ್ವರಿಲ್ಲ. ಆ ಕಥೆ ಹಾಗೆ ಉಳಿಸ್ಕೊಂಬಂದಿದ್ದಾರೆ. ಇದನ್ನೆಲ್ಲ ಯೋಚನೆ ಮಾಡೋದಕ್ಕೆ ತೀರ್ಥಯಾತ್ರೆಯಿಂದ ಬಹಳಷ್ಟು ಉಪಯೋಗ ಇದೆ. ರಾಘವೇಂದ್ರ ಸ್ವಾಮಿಗಳಿಂದ ಎಲ್ಲೋ ಗದಗಿನ ಕಡೆ ಹೋದರು, ತುಂಬ ಜನ ಹೋದರೆ ಆ ಕಡೆ ಪ್ರಾಂತದಲ್ಲಿ ಸಂಚಾರ ಕಡಿಮೆ ಇರು. ರಾಯರೆಲ್ಲ ಹೋಗಿದ್ದಕ್ಕೆ ಕಿರೀಟಗಿರಿಯಲ್ಲಿ ಆಯ್ತಲ್ಲ, ಕಿಚೇಕರ್ಣಿಯಲ್ಲಿ ಬಿದ್ದು ಮಗನ ಬದುಕಿಸಿದ್ರಲ್ಲ, ಸುತ್ತಮುತ್ತ ರಾಯರಿ ಜಹಗಿರಿ ಅದು ಬೇಕಾಷ್ಟು ಹಾಕೊಡ್ತಾನು. ಎಷ್ಟೋ ಜನ ಇವತ್ತು ವೈಷ್ಣವರಿಲ್ಲ ಕಾರಣವಾಗಿದ್ದು ರಾಯರಿದ್ದ. ಇವತ್ತು ವಾದಿರಾಜ ಸ್ವಾಮಿ ಎಷ್ಟು ಸಂಚಾರ ಮಾಡಿದ್ದಾರೆ ಅಂದರೆ ಮಠ ಸ್ವಾಮಿಗಳು ಹೇಳ್ತಾ ಇದ್ರು. ಹಿಂದಿನ ಸ್ವಾಮಿಗಳು ವಾದಿರಾಜ ಸ್ವಾಮಿಗಳು ಸಂಚಾರ ಮಾಡಿದಲ್ಲಿ ಏನೇನೋ ಅವರಿಗೆ ಕಾಣಿಕೆ ಕೊಟ್ಟಿದ್ದಾರೆ, ನಿಮ್ಮ ಲೆಕ್ಕ ನಮಗೆ ಇನ್ನೂ ಸಿಗ್ತಾ ಇಲ್ಲ. ಹೋದ ಜನ ಹೇಳ್ತಾರೆ ಸ್ವಾಮಿ ನಿಮ್ಮದಿದ್ದು ಅಂತ ಹೇಳ್ತಾರೆ, ನಮಗೆ ಅಷ್ಟು ಗೊತ್ತಿಲ್ಲ ಅಂತ ಹೇಳ್ತಾರೆ. ಇದು ನೋಡಿದರೆ ಓವರ್ ನೈಟ್ ನಾವು ಡೆಲ್ಲಿಗೆ ಹೋಗ್ಬೇಕು, ಎಲ್ಲಿ ಅಲ್ಲ ಫಾರಿನ್ಗೆ ಹೋಗ್ಬೋದು ಅಂತ ಕಾಲ ಇದು. ಅವತ್ತು ನಡ್ಕೊಂಡು ಹೋಗಬೇಕಾಗಿತ್ತು. ನಡ್ಕೊಂಡು ಹೋಗಬೇಕಾದ ಕಾಲದಲ್ಲಿ ಇಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ ಅದ್ರ ಹುಡುಕ್ಲಕ್ಕೆ ನಮಗೆ ಸಾಧ್ಯ ಇಲ್ಲ ಇವತ್ತು ಅಂದರೆ ಎಂಥ ವಂಡರ್ಸ್ ಮಾಡಿರ್ಬೇಕು ಅವರೆಲ್ಲ ಕೂಡ. ನಿಜವಾಗ್ಲೂ ಅವ್ರು ಎಷ್ಟು ನೆನೆಸಿದ್ರು ಸಾಲದು ಮಹಾನುಭಾವರು. ಅದೆಲ್ಲ ತೀರ್ಥಯಾತ್ರೆಯ ಫಲ. ಅವ್ರು ತೀರ್ಥಯಾತ್ರೆ ಮಾಡಿದ್ದಕ್ಕೆ ಇವತ್ತು ನಾವು ಜನ ಬದುಕಾಗಿದೆ ಅಂಥ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಿದ್ರು ಪುಣ್ಯಾತ್ಮರವರು. ಅದನ್ನು ಅರ್ಥ ಮಾಡಿಕೊಂಡು ನಾವು ಮೊದಲು ಗ್ರಂಥಗಳನ್ನು ಓದೋ ಅಭ್ಯಾಸ ಮಾಡಿ, ತೀರ್ಥ ಪ್ರಬಂಧ ಫಸ್ಟ್ ಓದಿ, ಅದು ಅನುವಾದ ಸಮೇತನೂ ಸಿಗುತ್ತೆ. ತೀರ್ಥ ಪ್ರಬಂಧ ಓದಿ, ಶ್ಲೋಕ ಬಾಯಪಾಠ ಮಾಡಿ, ಮಹಾಭಾರತ ಮಾಡಿ, ಏನು ಕೇಳಿದ್ರು ಪ್ಲೇಸಸ್ ಇಮಿಡಿಯೇಟ್ ಗುರುತು ಹಾಕೊಳ್ಳಿ, ಎಲ್ಲಿ ಬರುತ್ತೆ ಇದು, ಇದು ಫ್ಯಾಕ್ಟಾ, ಎಲ್ಲಿ ಸಿಗುತ್ತೆ ನೋಡೋಣ ಅಂತ ಹುಡುಕಿ, ಅವ ನಿಮಗೆ ಖಚಿತವಾದ ಉತ್ತರ ಸಿಗುತ್ತೆ. ಇನ್ನು ಕೃಷ್ಣ ಕುರುಕ್ಷೇತ್ರ ಯುದ್ಧ ಮುಗಿಸ್ಕೊಂಡು ಬರಬೇಕಾದ್ರೆ ಒಂದು ಪ್ಲೇಸ್ ಹೋಗ್ತಾರೆ, ಉದಂಕ ಅಂತ ಒಬ್ಬ ಮುನಿ ತಪಸ್ ಮಾಡ್ತಿರ್ತಾರೆ, ಆ ಮರುಭೂಮಿ ಅದು, ಅಲ್ಲಿ ತಪಸ್ ಮಾಡ್ತಿದ್ದ ಕೃಷ್ಣ ಎನ್ ರೂಟ್ ಅಲ್ಲಿ ಹೋದನಂತೆ. ಆಗಲಿ ಕೆಲವು ವಿಷಯ ಎಲ್ಲ ನಡೆಯುತ್ತೆ, ಅದೆಲ್ಲ ಇವತ್ತು ನೋಡಬಹುದು ನಾವು. ಏನೇನು ಕೇಳ್ತೇವೆ ಅದೆಷ್ಟು ಸಿಗುತ್ತೆ. ಎಷ್ಟು ನಮಗೆ ಮಹಾಭಾರತ ರಾಮಾಯಣಗಳು ಪ್ರಾಕ್ಟಿಕಲ್ ಆಗಿದೆ, 100% ಅಕ್ಯುರೇಟ್ ಆಗಿದೆ ಅಂದರೆ ಆ ರೀತಿ ಯಾವ ಕಥೆ ಕಾದಂಬರಿ ಇವತ್ತು ಕೊಡ್ಲಿಕ್ಕೆ ನಮಗಾಗೋದಿಲ್ಲ. ಅದನ್ನು ಮಹಾಭಾರತ ರಾಮಾಯಣ ಪ್ರಿಸರ್ವ್ ಮಾಡಿದೆ ನಿಮಗೆ ಸಂಪೂರ್ಣ. ಪಾಂಡವರು ಕೂಡ ಏನ್ ಮಾಡಿದ್ರಂತೆ, ಒಂದು ವರ್ಷ ತೀರ್ಥಯಾತ್ರೆ ಮಾಡ್ತಾರೆ ಪಾಂಡವರು. ವನವಾಸದಲ್ಲಿ ಮೊದಲನೇ ವರ್ಷ ಮುಗಿದು ಹೋಗಿಬಿಡುತ್ತೆ, ಅವರು ಅರ್ಜುನ ತಪಸ್ಸಿಗೆ ಅಂತ ಹೊರಡ್ತಾನೆ, ಕಿರಾತಾರ್ಜನೆಯ ಪ್ರಸಂಗ ಬರುತ್ತೆ. ಅಲ್ಲಿಂದ ಧೌಮ್ಯಾಚಾರ್ಯನ ಕಳಿಸಿಕೊಡ್ತಾರೆ ಸ್ವರ್ಗಲೋಕದಿಂದ. ಪಾಂಡವರೆಲ್ಲ ಈ ನಾಲ್ಕು ಜನ ಪಾಂಡವರು, ಕುಂತಿದೇವಿ ಇಲ್ಲೇ ಇರ್ತಾರೆ, ಕುಂತಿದೇವಿ ದ್ರೌಪದಿ ಎಲ್ಲರೂ ಸೇರಿ ಇಡೀ ಭರತಖಂಡ ಸುತ್ತಾರೆ. ಬರೀ ಅವರು ಹೋದರು ಅಂತ ಹೇಳೋದಿಲ್ಲ, ಎಲ್ಲೆಲ್ಲಿ ಹೋದರೂ ಏನೇನಾಯಿತು ಅಂತ ಬರೀತಾರೆ ವೇದವ್ಯಾಸದೇವರು. ತೀರ್ಥಯಾತ್ರಾ ಪರ್ವ ಅಂತಾನೆ ಬರುತ್ತೆ, ವನಪರ್ವದೊಳಗೆ ಒಂದು ಸಪ್ಪರ್ವ ಉಪಪರ್ವ ತೀರ್ಥಯಾತ್ರಾ ಪರ್ವ. ಅವಾಗ ಎಲ್ಲ ಕಡೆ ಓಡಾಡಿ ತಿರುಪತಿ ಬಂದಿದ್ದಾರೆ ಪಾಂಡವರು, ಕನ್ಯಾಕುಮಾರಿ ರಾಮೇಶ್ವರ ಎಲ್ಲ ಕಡೆ ಓಡಾಡಿದ್ದಾರೆ. ಉಡುಪಿ ಕಡೆ ಕುಂಭಾಸಿ ಭೀಮಸೇನ ಹೋಗಿದ್ದ ಜಾಗ ತೋರಿಸ್ತಾರೆ, ಎಷ್ಟೋ ಕಡೆ ಓಡಾಡಿ. ಇದಿಷ್ಟು ರೆಕಾರ್ಡ್ ಆಗಿರೋದು ಮಹಾಭಾರತದೊಳಗೆ. ಅದು ಎಷ್ಟು ಎಷ್ಟು ರಿಚ್ ಆಗಿದೆ ಮಹಾಭಾರತ ರಾಮಾಯಣಗಳು ಅಂದರೆ, ಅಷ್ಟು ನಮಗೆ ಅಪ್ ಟು ಡೇಟ್ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಇವತ್ತಿನ ಕಾಲಕ್ಕೆ ಸಾಧ್ಯ ಇಲ್ಲ. ಅವತ್ತು ಅವರು ಕೊಟ್ಟಿದ್ದಾರೆ ಅಂದರೆ ವೇದವ್ಯಾಸರು ಸಾಕ್ಷಾತ್ ನಾರಾಯಣ ಅನ್ನೋದನ್ನು ಕನ್ವಿನ್ಸ್ ಮಾಡಿಕೊಳ್ಳಕ್ಕೆ ಅವಕಾಶ ಸಿಗುತ್ತೆ. ಅದಿಷ್ಟು ಕೂಡ ತೀರ್ಥಯಾತ್ರೆ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಗಳು. ಇನ್ನು ನಿಮಗೆ ಬೇಕಾದಷ್ಟು ಪ್ರಶ್ನೆ ಉತ್ತರ ಕೇಳೋದಕ್ಕೆ ಅವಕಾಶ ಇದೆ, ಬೇಕಾದಷ್ಟು ಕೇಳ್ಬೋದು. ನಿಮ್ಮದೇ ಆದ ಡೌಟ್ಸ್ ಅನ್ನಾಗಲಿ ಅಥವಾ ಫರ್ದರ್ ಡೀಟೇಲ್ಸ್ ಆಗಲಿ ಬೇಕಂದರೆ ಕೇಳ್ಬೋದು. ಮತ್ತೆ ಮುಂದಿನ ವರ್ಷಾಪ್ ಯಾವಾಗಿರುತ್ತೆ? 8ನೇ ತಾರೀಕು, ಫೆಬ್ರವರಿ 8ನೇ ತಾರೀಕಿರುತ್ತೆ.